ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಥಾಂನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ನಿತೃಪ್ತತಿ. ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ. ಹರಾಯ ಭಜಕಾನಿಷ್ಠ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಶ್ರೀಮದ್ವಿಷ್ಣುಂಗ್ರಿ ನಿಷ್ಠಾತಿಗುಣಗುರುತಮ ಶ್ರೀಮದಾನಂದತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲಜಲ ಸತ್ಪಾಂಸವೋ ಅಸ್ಮಾನ್ ಪುನಂತು ವಾಚಾಂ ಯತ್ರ ಪ್ರಣೇತ್ರೀ ತ್ರಿಭುವನ ಮಹಿತಾ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತಶ್ರೀ ಧವಲಿತ ಕಕುಭಾ ಪ್ರೇಮ ಭಾರಂಬಭಾರ. ಪರಮ ಪವಿತ್ರವಾದಂತಹ ಶ್ರೀಹರಿವಾಯುಸ್ತುತಿಯಲ್ಲಿ ಶ್ರೀಮದ್ ಆಚಾರ್ಯರನ್ನು ಸಾಕ್ಷಾತ್ ದರ್ಶನ ಮಾಡ್ತಾ ತಿರುಕುವ ಪಂಡಿತಾಚಾರ್ಯರು ಅವರ ವೈಭವವನ್ನು ಹಿರಿಮೆ ಮೊದಲಾದವುಗಳನ್ನೆಲ್ಲ ಬಹಳ ಸ್ಪಷ್ಟವಾಗಿ ರೋಮಹರ್ಷಣವಾಗತಕ್ಕಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆಚಾರ್ಯರ ಪಾದಧೂಳಿಗಳು ಸಾಕ್ಷಾತ್ ಭಾರತೀ ದೇವಿಯಿಂದ ಸೇವಿತವಾದವುಗಳು. ಗರುಡಶೇಷ ರುದ್ರಾದಿ ದೇವತೆಗಳೆಲ್ಲ ನೂಕು ನುಗ್ಗಲು ಮಾಡಿಕೊಂಡು ಬಂದು ಆಚಾರ್ಯರ ಪಾದಪೀಠಕ್ಕೆ ನಮಸ್ಕಾರವನ್ನು ಮಾಡ್ತಾರೆ. ಆಚಾರ್ಯರ ಪಾದಧೂಳಿಗಳ ಸಾಮರ್ಥ್ಯ ಹುಟ್ಟು ಸಾವು ರೋಗ ರುಜಿನ ಎಲ್ಲವನ್ನೂ ನಾಶ ಮಾಡತಕ್ಕಂಥ ಅದ್ಭುತವಾದ ಸಾಮರ್ಥ್ಯ. ನಮಗೆ ಬೇಕಾದ ಎಲ್ಲ ಗುಣಗಳನ್ನು ಕೂಡ ಆಚಾರ್ಯರ ಹಿರಿಮೆ ಅವರ ಪಾದಧೂಳಿಗಳ ಮಹಿಮೆ ನಮಗೆ ತಂದುಕೊಡುತ್ತೆ. ನಮ್ಮನ್ನು ದ್ವೇಷ ಮಾಡತಕ್ಕಂತಹ ದೂಷಣೆ ಮಾಡತಕ್ಕಂಥ ದೈತ್ಯರಗಳನ್ನು ಅಂಧಂತಮಸ್ಸಿನಲ್ಲಿ ಹಾಕಿ ಆರ್ತಿಂ ವಿಧದತಾಂ ಸಮಸ್ತವೇ ನಾಶ್ಮಿಶಕ್ತಃ ಅವರಿಗೆ ನೋವನ್ನುಂಟು ಮಾಡತಕ್ಕಂಥ ಅಸಾಧಾರಣವಾದ ಸಾಮರ್ಥ್ಯ ಸಹ ವಾಯುದೇವರಿಗಿದೆ. ಅಂಧಂತಮಸ್ಸಿಗಾಗ್ತಕ್ಕಂಥ ಶಕ್ತಿ ಹರಿವಾಯುಗಳ ಹೊರತು ಬೇರೆ ಯಾರಿಗೂ ಇಲ್ಲ. ಮೋಕ್ಷ ಕೊಡ್ತಕ್ಕಂಥ ಶಕ್ತಿನೂ ಅವರಿಬ್ಬರದೇನೆ. ವಿಷ್ಣು ರಹಿತಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ಹರಿವಾಯುಗಳು ಮಾತ್ರ ಹೇಗೆ ಹರಿ ಮೋಕ್ಷ ಕೊಡ್ತಾನೆ ವಾಯುದೇವರು ಮೋಕ್ಷ ಕೊಡಿಸ್ತಾರೆ, ಅದೇ ರೀತಿಯಲ್ಲಿ ದ್ವೇಷಿಗಳಿಗೆ ಶ್ರೀಹರಿ ಅಂಧಂತಮಸ್ಸನ್ನು ಕೊಡ್ತಾನೆ ವಾಯುದೇವರು ಕೊಡಿಸ್ತಾರೆ. ಉಳಿದು ಯಾವ ದೇವತೆಗಳು ಕೂಡ ಈ ರೀತಿಯಾದ ಸಾಮರ್ಥ್ಯ ಇಲ್ಲ. ಆದ್ದರಿಂದ ವಾಯುದೇವರ ಹಿರಿಮೆ ಶ್ರೀಹರಿ ಅನಂತರದ ಹಿರಿಮೆಯಾಗಿ ಮಾನ್ಯ ಅಂತ ತಿಳಿಸಿದರು. ಮುಂದೆ ಶ್ರೀಮದ್ ಆಚಾರ್ಯರು ಈ ಕಲಿಯುಗದಲ್ಲಿ ಜ್ಞಾನ ಕಾರ್ಯ ಮಾಡಿದ ಮಹಾನುಭಾವರು. ಯಾವುದೋ ಯುಗದಲ್ಲಿ ಮಾಡೋ ದೊಡ್ಡದಲ್ಲ. ಕಲಿಯುಗ ಅಂದರೆ ಕರಿಮಲ ಕರುಷೇ ಅಸ್ಮಿಂಜನೇ ಜ್ಞಾನ ಮಾರ್ಗಂ. ಜ್ಞಾನ ಮಾರ್ಗವನ್ನು ಅತಿ ಸ್ಫುಟವಾಗಿ ತೋರಿಸಿದ ಗುರುಗಳು ಶ್ರೀಮದ್ ಆಚಾರ್ಯರು. ಅದಕ್ಕೆ ಏನಾಹಮಿಹ ದುರ್ಮಾರ್ಗ ಉದ್ಧೃತ್ಯಭಿನಿವೇಶಿತ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೇ ಪೂರ್ಣಪ್ರಜ್ಞಂ ನಮಾಮಿತಂ. ದುರ್ಮಾರ್ಗದಿಂದ ಎತ್ತಿ ಸನ್ಮಾರ್ಗದಲ್ಲಿ ಹಾಕೋದು. ಇವತ್ತಿನ ಜನ ಹಾಗಿಲ್ಲ. ಇವತ್ತು ಸನ್ಮಾರ್ಗದಿಂದ ಎತ್ತಿ ದುರ್ಮಾರ್ಗದಲ್ಲಿ ಹಾಕ್ತಕ್ಕಂಥ ಜನ ಸಿಗ್ತಾರೆ. ವೇದ ವೇದಾಂತಗಳನ್ನು ಬಿಡಿಸ್ತಾರೆ, ದೇವರು ಇಡುವುದನ್ನು ಬಿಡಿಸ್ತಾರೆ, ಕೆಟ್ಟ ಕೆಟ್ಟ ವಸ್ತುಗಳ ಆರಾಧನೆಯತ್ತ ಮನಸ್ಸನ್ನು ಹಾಕಿಸ್ತಾರೆ. ಅತ್ಯಂತ ವಿಲಕ್ಷಣವಾದಂಥ ವಿಕೃತವಾದ ಕಾಲ ಇದು. ಆದರೆ ಶ್ರೀಮದ್ ಆಚಾರ್ಯರು ಎಷ್ಟು ಶ್ರೇಷ್ಠವಾದ ರೀತಿಯಲ್ಲಿ ಉಪಕಾರ ಮಾಡಿದ್ರು ಅಂತ ವರ್ಣನೆ ಮಾಡ್ತಾ ಅವರು ಸುಮತಿಯನ್ನು ನಮಗೆ ಕೊಡಬೇಕು. ಯತಿವರ ಮಹಿತರವರು ಇಡೀ ಪರಂಪರೆಯಲ್ಲಿ ಆಚಾರ್ಯರ ಪರಂಪರೆ ಅತ್ಯದ್ಭುತವಾದ ಪರಂಪರೆ. ಯಾವ ಪರಂಪರೆಯೂ ಕೂಡ ಮೂಲ ಸಿದ್ಧಾಂತವನ್ನು ಅದರಂತೆ ಉಳಿಸಿಕೊಂಡಿಲ್ಲ. ಶ್ರೀಮದ್ ಆಚಾರ್ಯರ ಸಿದ್ಧಾಂತ ಮಾತ್ರ ಆಕಡೆಗೆ ಸ್ವಲ್ಪ ವ್ಯತ್ಯಾಸ ಆಗಬಾರದು. ಆ ರೀತಿ ವಿವರಣೆಯನ್ನು ಕೊಡತಕ್ಕಂಥ ಶಿಷ್ಯ ವೃಂದವನ್ನು ಹೊಂದಿದ ಗುರುಗಳು ಶ್ರೀಮದ್ ಆಚಾರ್ಯರು. ತತ್ಕಾಲಕ್ಕೇನೆ ವಿಷ್ಣುತೀರ್ಥರು ಪದ್ಮನಾಭತೀರ್ಥರಂಥ ಮಹಾನುಭಾವರಿಂದ ಯತಿವರ ಮಹಿತಃ, ಯತಿಶ್ರೇಷ್ಠರಿಂದ ಪೂಜಿತರು. ಅನಂತರ ಇತಿ ಪರಂಪರೆ ಯತಿವರರಿಂದ ಮಹಿತರು. ಅವರು ನಮಗೆ ಭೂಷಾಮಣಿಗಳು, ಭುವನಮಣಿಗಳು. ಇಡೀ ಶ್ರೀಮದ್ ಆಚಾರ್ಯರ ಹಿರಿಮೆ ಅಂದರೆ ಹೇಗೆ ಸೂರ್ಯ ದಿನಮಣಿ ಅಂತ ಹೇಳಿ ಗಗನಕ್ಕೆ ದ್ಯುಮಣಿಯಾಗಿದ್ದಾನೋ, ಆಚಾರ್ಯರು ವಿಶ್ವಮಣಿಯಾಗಿದ್ದಾರೆ ಅಂತ ಹೇಳಿದ್ದಾರೆ. ವಿಭೂಷಣಂ ವಿಷ್ಟಪ ಭೂಷಣಾಯಿ ತಮ್ಮಂತ ಸುಮಧ್ವಿಜದಲ್ಲಿ ವರ್ಣನೆ ಮಾಡಿದ್ದನ್ನು ಕೇಳಿದರೆ ಒಂದು ಅಲಂಕಾರ ಇಲ್ಲ ಆಚಾರ್ಯರಿಗೆ, ಅವರೇ ಅಲಂಕಾರ. ಅಷ್ಟು ಅದ್ಭುತವಾದಂತಹ ವಿದ್ವತ್ತು, ಸೌಂದರ್ಯ, ದ್ವಾತ್ರಿಂಶಲ್ ಲಕ್ಷಣೋಪೇತವಾದಂತಹ ಸೌಂದರ್ಯ ಶ್ರೀಮದ್ ಆಚಾರ್ಯರದು. ಮುಂದೆ ಆಚಾರ್ಯ ಕ್ಷೀರಸಾಗರ ಇದ್ದಾಗಿದ್ದಾರೆ ಅಂತ ಹೇಳಿ, ಕ್ಷೀರಸಾಗರಕ್ಕೆ ತಾಪ ಕಡೆಯ ಶಕ್ತಿ ಇದೆ. ಆಚಾರ್ಯರು ಎಂಥ ಕ್ಷೀರಸಾಗರ ಅಂದರೆ, ಸಂಸಾರೋತ್ತಾಪ ನಿತ್ಯೋಪಶಮದ ಸದಯ ಸ್ನೇಹ ಹಾಸಾಂಬು ಪೂರ ಪ್ರೋದ್ಯದ್ವಿಧ್ಯಾನವದ್ಯ ದ್ಯುತಿಮಣಿಕಿರಣ ಶ್ರೇಣಿ ಸಂಪೂರಿತಾಶಃ ಶ್ರೀವತ್ಸಾಂಕಾತಿ ವಾಸೋತಿತರ ಸರಳ ಶ್ರೀಮದ್ ಆನಂದ ತೀರ್ಥ ಕ್ಷೀರಾಂಭೂತಿರ್ ವಿಭಿಂದ್ಯಾತ್ ವರ್ಣನೆ ಮಾಡ್ತಾರೆ. ಭವದನಭಿಮತಂ ಭೂರಿಮೇ ಭೂತಿ ಹೇತು. ಶ್ರೀಮದ್ ಆಚಾರ್ಯರು ಅಲ್ಲಿ ರತ್ನಗಳಿದ್ರೆ, ಇಲ್ಲಿ ವಿದ್ಯೆಯ ಮಣಿ ಇದೆ ಆಚಾರ್ಯರಲ್ಲಿ ಅಂತ ಹೇಳಿದ್ದಾರೆ. ರತ್ನದ ಬೆಳಕು ಎಲ್ಲ ಕಡೆ ತುಂಬಿದ್ರೆ ಆಚಾರ್ಯರ ವಿದ್ಯೆಯ ಪ್ರಕಾಶ ಎಲ್ಲ ಕಡೆ ತುಂಬಿ ಹೋಗಿದೆ. ಅಲ್ಲಿ ಶ್ರೀಹರಿ ವಾಸ ಮಾಡ್ತಾ ಇದ್ರೆ ಶ್ವೇತದ್ವೀಪದೊಳಗೆ, ಆಚಾರ್ಯರ ಮನಸ್ಸಿನೊಳಗೆ ಸದಾ ಶ್ರೀಹರಿ ಇದ್ದಾರೆ. ಶ್ರೀವತ್ಸಾಂಕಾತಿ ವಾಸೋಚಿತ ತರಸರಣ ಶ್ರೀಮದ್ ಆನಂದ ತೀರ್ಥ ಕ್ಷೀರಾಂಭೋಹಿ. ಶ್ರೀಮದ್ ಆಚಾರ್ಯರು ಕ್ಷೀರಸಾಗರ ಅಂತ ಹೇಳಿ ವರ್ಣನೆ ಮಾಡಿದ ರೀತಿ ಅಪೂರ್ವ. ಹಿಂದಿನ ಅನಿಷ್ಟಗಳೆಲ್ಲ ಭವದನಭಿಮತಂ, ಮುಂದೆ ಬರ್ತಕ್ಕಂಥ ಅನಿಷ್ಟಗಳನ್ನು ಪರಿಹಾರ ಮಾಡಲಿ. ಮತ್ತೆ ಭವತಾಮ್ ಅನಭಿಮತಂ, ನಿಮ್ಮ ಅನಿಷ್ಟವನ್ನು ಪರಿಹಾರ ಮಾಡಲಿ. ನನಗೆ ಮುಂದೆ ಬರೋ ಅನಿಷ್ಟವನ್ನು ಪರಿಹಾರ, ಅನಭಿಮತ ಅಭಿಮತ ಅಂದರೆ ಇಷ್ಟ, ಅನಭಿಮತ ಅನಿಷ್ಟ ಅಂತ ಅರ್ಥ. ಹಿಂದಿನ ಮುಂದಿನ ಎಲ್ಲ ಅನಿಷ್ಟಗಳನ್ನು ಆಚಾರ್ಯರು ಪರಿಹಾರ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಆಚಾರ್ಯರಿಗೆ ಭಕ್ತಿಯಿಂದ ಮೂರ್ಧನ್ಯೇ ಶೌಂಜ ನಿರ್ಮೆ ದೃಢತರ ವಿಹತೆ ಬದ್ಧತೆ ಬಂಧಪಾಚ ಕ್ಷೇತ್ರೇ ತಾತ್ರೇ ಸುಖಾನಾಂ ಭಜತಿ ಭುವಿ ಭವಿಷ್ಯದ್ ವಿಧಾತ್ರೇ ದ್ವಿಭರ್ತ್ರೇ ಅತ್ಯಂತಂ ಸಂತತಂ ತ್ವಂ ಪ್ರತಿಚ ಪದಯುಗೇ ಹಂತ ಸಂತಾಪ ಭಾಜಾಂ ಅಸ್ಮಾಕಂ ಭಕ್ತಿಮೇಕಾಂ ಭಗವತ ಉತತೆ ಮಾಧವ ಶ್ಯಾಸ ವಾಯೋಹೋ. ಆಚಾರ್ಯರಿಗೆ ಹೇಳ್ತಾರೆ, ನನ್ನ ತಲೆಯ ಮೇಲೆ ಅಂಜಲಿಯನ್ನು ಗಟ್ಟಿಯಾಗಿ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ನಿಮ್ಮಲ್ಲಿ ಶ್ರೀಹರಿಯಲ್ಲಿ ಭಕ್ತಿಯನ್ನು ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ಭಕ್ತಿಗಿಂತ ದೊಡ್ಡ ಸಂಪತ್ತು ಇನ್ನೊಂದಿಲ್ಲ, ಎಲ್ಲವೂ ನಶ್ವರ. ಭಕ್ತಿ ಒಂದೇ ಮುಕ್ತಿ ಕೊಡ್ತಕ್ಕಂಥ ಶಕ್ತಿ ಇನ್ನು ಯಾವ ಸಾಧನಕ್ಕೂ ಇಲ್ಲ, ಭಕ್ತಿ ಮಾತ್ರ ಇರೋದು. ಭಕ್ತೈವ ತುಷ್ಟಿಮಭ್ಯೇತಿ ವಿಷ್ಣು ನನ್ನೇನ ಕೇನ ಚಿತ್ ಅಂತ ಹೇಳಿದ್ದಾರೆ. ಭಕ್ತಿಯಷ್ಟು ಪ್ರಿಯವಾದದ್ದು ಭಗವಂತನಿಗೆ ಇಲ್ಲ, ಅದನ್ನು ನನಗೆ ಕೊಡಿ ಅಂತ ಪ್ರಾರ್ಥನೆ ಮಾಡಿ ಮುಂದೆ ವಾಯುದೇವರ ಮಹಿಮೆ ಎಷ್ಟು ಎಂಬುದನ್ನು ಮತ್ತೊಂದು ರೀತಿಯಲ್ಲಿ ಹೇಳುತ್ತಾರೆ. ಸಾಭ್ರೋಷ್ಣ ಭೀಷು ಶುಭ್ರ ಪ್ರಭಮ ಭಯನಭೋ ಭೂರಿ ಭೂಭೃದ್ಧಿಭೂತಿ ಭ್ರಾಜಿಷ್ಣು ಋಭೂಣಾಂ ಭವನಮಿ ವಿಭೋ ಅಭೇದಿ ಬಭ್ರೇ ಬಭೂವೇ ಏರ ಭ್ರೂ ವಿಭ್ರಮಸ್ತೆ ಭ್ರಮಯತು ಸುವೃಶಂ ಬಭ್ರೂವ ದುರ್ಭೃತಾಶಾನ್ ಭ್ರಾಂತಿ ಭೇದಾವಭಾಸಃ ತೂ ಇತಿ ಭಯಂ ಅಭಿಭೂಹು ಭೂಕ್ಷತಃ ಮಾಯಿ ಭಿಕ್ಷು. ಭಕಾರಗಳು ತುಂಬಿರತಕ್ಕಂಥ ಶ್ಲೋಕ ಅದು. ಸ್ವಾಮಿ ನೀವೆಂಥವರು, ಸಾಭ್ರೋಷ್ಣ ಭೀಷು ಶುಭ್ರ ಪ್ರಭಂ ಅಭಯ ನಭೋ ಭೂರಿ ಭೂಭೃದ್ಧಿಭೂತಿ ಭ್ರಾಜಿಷ್ಣು ಭೂಹು ಋಹೂಣಾಂ ಭವನಂ ಅಪಿ ಬಭ್ರೇ ಬಭೂವೆ ವಿಭೇದಿ ಬಭ್ರೇ ಬಭೂವೆ. ಮೂರು ಕೆಲಸ ಮಾಡ್ತೀರಿ ನೀವು, ವಿಭೇದಿ ಬಭ್ರೇ ಬಭೂವೆ. ವಿಭೇದಿ ನಾಶ ಮಾಡಿಬಿಡ್ತೀರಿ, ಬಭ್ರೆ ಧಾರಣೆ ಮಾಡ್ತೀರಿ, ಬಭೂವೆ ಸೃಷ್ಟಿ ಮಾಡ್ತೀರಿ. ಮೂರು ಕೆಲಸ ಮಾಡ್ತೀರಿ, ಸೃಷ್ಟಿ ಸ್ಥಿತಿ ಲಯ ಮೂರನ್ನು ನೀವು ಮಾಡ್ತೀರಿ ಅಂತ ಹೇಳಿಬಿಟ್ರು. ದೇವರು ಮಾಡ್ತಾನೆ, ಅವರ ಅನುಗ್ರಹದಿಂದ ವಿಶೇಷ ಮಾಡ್ತಕ್ಕಂಥ ಶಕ್ತಿ ಬ್ರಹ್ಮವಾಯುಗಳನ್ನು. ಏನ ಭ್ರೂ ವಿಭ್ರಮಸ್ತೆ, ನೀವು ಯಾವುದರಿಂದ ಮಾಡ್ತೀರಿ, ಏನು ಮಾಡ್ತೀರಿ ಅಂದರೆ ಇಷ್ಟನ್ನು ಮಾಡ್ತೀರಿ, ಸೃಷ್ಟಿ ಸ್ಥಿತಿ ಲಯ ಯಾವುದಕ್ಕೆ ಅಂತ ಪ್ರಶ್ನೆ. ಈಗ ಯಾವುದಕ್ಕೆ ಸೃಷ್ಟಿ, ಯಾವುದಕ್ಕೆ ಸ್ಥಿತಿ, ಯಾವುದಕ್ಕೆ ಲಯ ಅಂದರೆ, ಸಾಭ್ರೋಷ್ಣ ಭೀಷು ಶುಭ್ರ ಪ್ರಭಂ ನಭಃ. ನಭಃ ಗಗನವನ್ನು ಸೃಷ್ಟಿ ಮಾಡ್ತೀರಿ. ಗಗನದಲ್ಲಿ ಏನೇನಿದೆ ಅಂತ ಕೇಳಿದರೆ, ಸಾಭ್ರೋಷ್ಣ ಭೀಷು ಶುಭ್ರ ಪ್ರಭಂ, ಸಾಭ್ರ ಉಷ್ಣ ಭೀಷು ಶುಭ್ರ ಪ್ರಭ, ಸಾ ಅಭ್ರ ಉಷ್ಣಾಭೀಷು ಶುಭ್ರ ಪ್ರಭ. ಅಭ್ರ ಅಂದರೆ ಮೇಘ, ಅಭ್ರ ಅಪ್ಪ ಅಂದರೆ ನೀರು, ನೀರನ್ನು ಧರಿಸಿರೋದ್ರಿಂದ ಮೇಘಕ್ಕೆ ಅಭ್ರ ಅಂತ ಕರೀತಾರೆ. ಉಷ್ಣಾಭೀಷು, ಅಭೀಷು ಅಂದರೆ ಕಿರಣ, ಉಷ್ಣಾಭೀಷು ಅಂದರೆ ಉಷ್ಣ ಕಿರಣ ಸೂರ್ಯ, ಉಷ್ಣಾಭೀಷು ಸೂರ್ಯ. ಶುಭ್ರ ಪ್ರಭ, ಶುಭ್ರಕಾಂತಿಯ ಚಂದ್ರ. ಮೇಘ ಸೂರ್ಯ ಚಂದ್ರ ಇವರಿಂದ ಕೂಡಿದಂಥ ನಭಃ, ಗಗನವನ್ನ ನೀವು ಸೃಷ್ಟಿ ಸ್ಥಿತಿ ಲಯ ಮೂರು ಮಾಡ್ತೀರಿ. ಮುಗಿತೆ, ಮೇಲಿಂದೆಲ್ಲ ಆಯ್ತೀಗ. ಆಮೇಲೆ ಭ್ರಾಜಿಷ್ಣು ಹೇಳ್ತಾರೆ, ಭೂಭೃತ್ ವಿಭೂತಿ ಭ್ರಾಜಿಷ್ಣು ಭೂಹು ಭೂಹು, ಗಗನ ಆಯಿತು, ಭೂಮಿಯನ್ನು ಮಾಡ್ತೀರಿ ನೀವೀಗ. ಭೂಮಿ ಏನೇನು ಸೇರಿಕೊಂಡಿದೆ ಅಂದರೆ ಹೇಳ್ತಾರೆ, ವಿಭೂತಿ ಭ್ರಾಜಿಷ್ಣು ಭೂಭೃತ್ ವಿಭೂತಿ ಭ್ರಾಜಿಷ್ಣು ಭೂ. ಭೂಭೃತ್ ಅಂದರೆ ಬೆಟ್ಟಗಳು, ಭೂಭೃತ್ ಬೆಟ್ಟಗಳು, ಬೆಟ್ಟಗಳಲ್ಲಿ ಅಶೇಷವಾದಂಥ ಒಂದು ಐಶ್ವರ್ಯ, ಅವುಗಳಿಂದ ಹೊಡಿತಕ್ಕಂಥ ಭೂಮಿ ಅಂದರೆ ಬೆಟ್ಟಗಳ ಸಮೇತವಾದ ಭೂಮಿ ಅಂತ. ವಿವಿಧವಾದ ಬೆಟ್ಟಗಳ ಸಮೇತವಾದ ಭೂಮಿ, ಸೂರ್ಯಚಂದ್ರ ಸಮೇತವಾದ ಆಕಾಶ, ಮತ್ತು ರುಭೂಣಾಂ ಭವನಂ, ರುಭುಗಳು ಅಂದರೆ ದೇವತೆಗಳು, ಅವರ ಭವನ ಅಂದರೆ ಸ್ವರ್ಗ ದ್ಯುಲೋಕ. ಈ ಮೂರನ್ನು ಕೂಡ ಬಭ್ರೆ ವಿಭೇದಿ ಬಭ್ರೆ ಬಹುವೆ, ನೀವು ನಾಶ ಮಾಡ್ತೀರಿ, ರಕ್ಷಣೆ ಮಾಡ್ತೀರಿ, ಸೃಷ್ಟಿ ಮಾಡ್ತೀರಿ. ಮೂರು ಶಕ್ತಿ ನಿಮಗಿದೆ ಅಂದರೆ ಭೂಲೋಕ ಆಯಿತು, ನಭೋಲೋಕ ಆಯಿತು, ದೇವಲೋಕ ಆಯಿತು, ಅವೆಲ್ಲವನ್ನೂ ಕೂಡ ನಿಯಮನ ಮಾಡ್ತಕ್ಕಂಥ ಶಕ್ತಿ ನಿಮಗಿದೆ. ನಿಮಗಿದೆ ಅಲ್ಲ, ಏನ ಭ್ರೂ ವಿಭ್ರಮ, ನಿಮ್ಮ ಭ್ರೂ ವಿಲಾಸಕ್ಕಿದೆ ಅಂತ ಹೇಳ್ತಾರೆ. ಈ ಹುಬ್ಬು ಕುಣಿತಕ್ಕೆ ಮೂರು ಆಗಿಬಿಡುತ್ತೆ. ಆಚಾರ್ಯರು ಒಂದ್ಸರ್ತಿ ಹುಬ್ಬು ಗಂಟಿಕ್ಕೆ ನೋಡಿದರು ಅಂತ ಕೇಳಿದರೆ ನಾಶ, ಅನುಗ್ರಹ ಮಾಡಿದ್ರು ಅಂದರೆ ಸೃಷ್ಟಿ, ಮತ್ತೆ ಸ್ಥಿತಿ. ಎಲ್ಲವನ್ನೂ ಮಾಡ್ತಾರೆ, ಮೂರು ಲೋಕಕ್ಕೆ ಮಾಡ್ತಾರೆ, ಎಫರ್ಟ್ಲೆಸ್ ಆಗಿ ಮಾಡ್ತಾರೆ. ಬಹಳ ಮುಖ್ಯ ಭ್ರೂ ವಿಭ್ರಮ. ಅಥವಾ ಒದರಿಕೊಂಡ್ರೆ ಕೆಲಸ ಆಗಲ್ಲ, ಗೊತ್ತಲ್ಲ, ದೊಡ್ಡ ಆಗಿದ್ರು ಒದರ್ತಿರ್ತಾರೆ, ಬೆಳ್ದೊಡಿತಿರ್ತಾರೆ, ಅವನು ಬಂದು ಇವ್ರನ್ನ ಬೈತಾನೆ ಹೊತ್ತು ಕೆಲಸ ಮಾಡೋದಿಲ್ಲ. ಅಷ್ಟ ಇದಂದ್ರೆ ಸಾಕಷ್ಟು ದುಡ್ಡು ಕಾಸು ಎಲ್ಲ ಕೊಟ್ಟರು ಕೂಡ ಕೆಲಸ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಆದ್ರೆ ಆಚಾರ್ಯರು ಇದೆಲ್ಲ ನೋಡಿಬಿಟ್ರೆ ಸಾಕು ಕೆಲಸ ಆಗುತ್ತೆ ಅಂತ ಹೇಳ್ತಾರೆ. ಗಗನ ಭೂಮಿ ಸ್ವರ್ಗ ಈ ಮೂರರ ಸೃಷ್ಟಿ ಸ್ಥಿತಿಲಯಗಳನ್ನು ನಿಮ್ಮ ಭ್ರೂ ವಿಭ್ರಮ ಭ್ರೂ ವಿಲಾಸವು ಲೀಲಾಜಾಲವಾಗಿ ಮಾಡ್ತಾ ಇದೆ. ಅಂಥ ನಿಮ್ಮ ಭ್ರೂ ವಿಲಾಸ ಏನು ಮಾಡಬೇಕು ಅಂದರೆ ಮುಂದೆ ಹೇಳ್ತಾರೆ. ಇಲ್ಲಿ ಸ್ವಾರಸ್ಯ ಇದೆ. ಆಚಾರ್ಯರು ಭ್ರೂವಿಲಾಸದಿಂದ ಇಷ್ಟೆಲ್ಲ ಮಾಡ್ತಾರೆ ಅಂತ ಹೇಳ್ತೀರಲ್ಲ, ಅದಕ್ಕೆ ದೃಷ್ಟಾಂತ ಬೇಕು ಅಂದರೆ ಸುಭದ್ರ ಬೀಜದಲ್ಲಿ ಹೇಳ್ತಾರೆ, 16 ಸರ್ಗದಲ್ಲಿ ಬರುತ್ತೆ. ಆಚಾರ್ಯರು ಒಂದು ಗ್ರಹಣ ಕಾಲಕ್ಕೋಸ್ಕರ ಸ್ನಾನಕ್ಕೆ ಅಂತ ಹೋಗ್ತಾರೆ. ಅವತ್ತು ವಿಶೇಷವಾದ ಗ್ರಹಣ ಇತ್ತು, ಚೂಡಾಮಣಿ ಯೋಗ ಅಂತ ಕರೀತಾರೆ. ಸೋಮವಾರ ಭಾನುವಾರಗಳಂದೇನಾದರೂ ಕೂಡ ಅವತ್ತು ಅಮಾಸೆ ಆಗಬೇಕು, ಸೂರ್ಯಗ್ರಹಣ ಬರಬೇಕಾದ್ರೆ ಅಮಾಸೆಯಾಗಿ ಸೂರ್ಯಗ್ರಹಣವಾದರೆ ಚೂಡಾಮಣಿ ಯೋಗ ಅಂತ ಅದಕ್ಕೆ ಹೆಸರು. ಅಂಥ ಒಂದು ಕಾಲ ಆಚಾರ್ಯರು ಬದಲಿ ಹೋಗಿಕ್ಕಿಂತ ಮುಂಚಿನ ಕೆಲವೇ ವರ್ಷಗಳಲ್ಲಿ ಬಂದ ಒಂದು ದೊಡ್ಡ ಒಂದು ವಿಶೇಷವಾದ ಸೂರ್ಯಗ್ರಹಣ, ಅಲ್ಲಿಗೆ ಸ್ನಾನಕ್ಕೆ ಅಂತ ಹೋಗ್ತಾರೆ, ವರ್ಣನೆ ಮಾಡ್ತಾರೆ ಅದನ್ನು. ಆಗ ಇನ್ನೇನು ಗ್ರಹಣ ಶುರುವಾಯಿತು, ಆಚಾರ ಸ್ನಾನಕ್ಕೆ ಅಂತ ಹೊರಟು. ಆ ಕ್ಷಣಕ್ಕೆ ಪರ್ವಕಾಲದಲ್ಲಿ ಸಮುದ್ರ ಭಾರಿ ಜೋರು ಅಲೆಗಳು ಬರುತ್ತದ್ರೆ, ಭಾರಿ ಜೋರು ಅಲೆಗಳು. ಆ ಕಣ್ಣೋತಿರುತ್ತಲ್ಲಿ ಅಲೆ ಸಾಮಾನ್ಯವಾಗಿ ಜಾಸ್ತಿ ಇರುತ್ತೆ, ಮಲ್ಪೆ ಸಮುದ್ರಕ್ಕಿಂತ ಅಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಇರುತ್ತೆ. ಜಗನ್ನಾಥಪುರಿ ಸಮುದ್ರ ಅಂತೂ ಹೆಚ್ಚು ಸ್ನಾನ ಮಾಡಲಿಕ್ಕೆ ಆಗ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಜೋರು ಇದೆ ಸಮುದ್ರದಲ್ಲೂ. ಭಿನ್ನತೆ ಇದೆ, ಎಲ್ಲ ಕಡೆ ಒಂದೇ ರೀತಿ ಇಲ್ಲ. ಅದು ಗ್ರಹಣ ಕಾಲ ಪರ್ವಕಾಲ ಭಾರಿ ಜೋರು ಅಲೆ ಬಂದು ಬಂತು. ಆಗ ಜನಗಳು ಏನು ಮಾಡ್ತಿದ್ರು, ದುಷ್ಟರು ಆಚಾರ್ಯರು ಎಲ್ಲ ರೀತಿಯಲ್ಲೂ ಸೋಲಿಸಕ್ಕೆ ಪ್ರಯತ್ನ ಪಟ್ಟಿದ್ರು, ಎಲ್ಲದರಲ್ಲೂ ಕೂಡ ಪ್ರಯತ್ನ ಪಟ್ಟಿದ್ದು ಸೋಲಿಸಲಿಕ್ಕೆ. ಫಲ ಸಿಕ್ಕಿದ್ದು ತಾವೇ ಸೋತಿದ್ದಷ್ಟೇ, ಆಚಾರ್ಯರು ಸೋಲಿಲ್ಲ ಅಲ್ಲ, ಇವ್ರನ್ನ ಸೋಲಿಸಿದ್ರು ಕೂಡ ಭಾರಿ ಸಂಕಟ ಆಗಿತ್ತು ಅವರಿಗೆ. ಸಂಗೀತ ತಗೊಳ್ಳಿ, ಬ್ರಹ್ಮಸೂತ್ರ ತಗೊಳ್ಳಿ, ಗೀತಾ ತಗೊಳ್ಳಿ, ವೇದ ತಗೊಳ್ಳಿ, ಏನೇ ತಗೊಂಡ್ರು ಆಚಾರ್ಯರದೇನೆ. ಪ್ರತಿಯೊಂದು ಹಂತದಲ್ಲೂ ಬರೀ ಊಟ ಕೂತರೂ ಆಚಾರ್ಯದ ಊಟ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇರಲಿಲ್ಲ. ಅವರಷ್ಟು ಬಹುಭೋಕ್ತೃತ್ವ ಇನ್ನು ಯಾರಿಗೂ ಇಲ್ಲ, ಎಲ್ಲದರಲ್ಲೂ ನಂಬರ್ ಒನ್ ಆಗಿಬಿಟ್ಟಿತ್ತು. ಆ ಸಂಕಟದಿಂದ ಏನು ಮಾಡಿದ್ರಂತೆ, ಇದೊಂದು ಅವಕಾಶ ಸಿಕ್ತು. ಈ ಸಮುದ್ರಕ್ಕೆ ಹೋದವರು ಎಂಥವ್ರು ಒಂದ್ಸರ್ತಾರೆ ಬಿಡ್ತಾರೆ, ಬಿಡೋದಿಲ್ಲ, ಮುಂದೋದ್ರೆ ಅದು ಅಲೆವಡಿ ಅಂತ ತಪ್ಪಂತ ಬಿದ್ದು ಬಿಡ್ತಾರೆ. ಆಚಾರ್ಯ ಇಲ್ಲಾದ್ರೂ ಒಂದ್ಸರ್ತಿ ಬೀಳಿ ನೋಡೋಣಂತೆ, ಇದನ್ನಾದ್ರೂ ಕಣ್ಣು ಚಪ್ಪಾಳೆ ಹಾಕೋಣಂತ ಕಾಯ್ತಿದ್ರು ಪಾಪ. ಇಲ್ಲಾದ್ರೂ ಬಿಡ್ತಾರೆ ಸ್ನಾನಕ್ಕೆ ಹೋದಾಗ, ಆಗಲಾದ್ರೂ ಚಪ್ಪಾಳೆ ಹಾಕೋಣಂತ ಎಲ್ಲ ರೆಡಿಯಾಗಿ ಕೂತಿದ್ರು. ಇನ್ನು ಆಚಾರ್ಯ ಹೋಗ್ತಿದ್ದಾರೆ, ಕೂಗ್ಬಿಟ್ರೆ ಅವ ಬಿದ್ರು ಬಿದ್ರು ಅಂತ ಕೂಗ್ತಾ ಇದ್ದಾರೆ, ಆಗ್ಲೇನೆ ಗ್ಯಾರಂಟಿ ಬಿಡ್ತಾರೆ ಅಂತ ಅವರಿಗೆ ಬಿದ್ರು ಬಿದ್ದು ಕೂಗ್ತಾ ಇದ್ದಾರಂತ. ಆಚಾರ್ಯ ಆ ಪತತಿ ಲಘೂರ್ಮಿ ಲೀಲಯೇತಿ, ನೋಡಿದ್ರ ನೀವು ಹೇಳ್ತೀರಿ ತ್ರಿಲೋಕ ವಿಜಯಿ ಗುರು ಅಂತ ಕರಿತೀರಿ, ಮೂರ್ಲೋಕ ಗೆದ್ದವರು ಅಂತ ಕರಿತೀರಿ, ನೋಡಿ ಹೇಗೆ ಬಿಡ್ತಾರೆ ಈಗ ಅಂತ ಕಾಯ್ಕೊಂಡು ಕೂತಿದ್ದಾರೆ, ಜೋರ ಕೂಗ್ತಿದ್ದಾರೆ. ಆಚಾರ್ಯ ಒಂದ್ಸರ್ತಿ ನೋಡಿದರಂತೆ, ಎಷ್ಟು ಮೂರ್ಖರಿದ್ದಾರು, ನನ್ನ ಶಕ್ತಿ ಇವರಿಗೆ ಗೊತ್ತಿಲ್ಲ ಅಂತ ಹೇಳಿ ಒಂದು ಕ್ಷಣ ಸಮುದ್ರವನ್ನು ನೋಡಿದರಂತ ಆಚಾರ್ಯ. ಹೇಳಿ ಸೃಷ್ಟಿ ಸ್ಥಿತ್ಯವಸಿತಿ ದಾಯಿನಂ ಕಟಾಕ್ಷಂ ಹೇಳ್ತಾರೆ, ಘಟಯದ ಅಂಬೋದವು ಬೃಹದ್ಧೀಹಿ ಅಂತ ಹೇಳಿ ಒಂದ್ಸರ್ತಿ ನೋಡಿದ್ರಂತ ಸಮುದ್ರನ. ನೋಡ್ತಿರ್ಲಿಕ್ಕೆ ಏನಾಯ್ತು ಗೊತ್ತಾ, ತಕ್ವಾ ಸಂಚಲನ ಬಹು ತಟಾಕ ದೇಶ್ಯ ಸಮುದ್ರ, ಒಂದು ಅಲೆಗಳ ಸಮುದ್ರ ಎಲ್ಲ ಕೆರೆ ಆದಂತೆ ಆಗಿಬಿಡುತ್ತೆ, ಅಲೆಗಳೇ ಇಲ್ಲ. ಯಾವ ಕಾಲ ಪರ್ವಕಾಲ, ಒಂದು ಕ್ಷಣದ ಹಿಂದೆ ನೋಡಕ್ಕೆ ಅಂಥ ಅರ್ಭಟ, ಮುಂದೆ ಏನೇನೂ ಇಲ್ಲ, ಹಾಗೆ ಮಾಡಿಬಿಟ್ರಂತೆ. ಅಲ್ಲಿ ಹೇಳಿದೆ ಸೃಷ್ಟಿ ಸ್ಥಿತ್ಯವಧಿ ದಾಯಿನಂ ಕಟಾಕ್ಷಂ, ಕಟಾಕ್ಷ ಭ್ರೂವಿಲಾಸ, ನಿಮ್ಮ ಭ್ರೂವಿಲಾಸ ಏನು ಮಾಡುತ್ತೆ ನೋಡಿದ್ರ ಅಂತ ಹೇಳಿದ್ದಾರೆ. ಯಾವುದೋ ಸಾಮಾನ್ಯ ಶಕ್ತಿ ಅಲ್ಲ ಅದು, ಒಂದು ಅದು ಸಮುದ್ರ ಪರ್ವಕಾಲ, ಸಮುದ್ರ ಸ್ವಲ್ಪ ನೀರಿಲ್ಲ ಅಂತ ದೊಡ್ಡ ಸಮುದ್ರ ಆಚಾರ್ಯರು ನೋಡ್ತಿರ್ಲಿಕ್ಕೇನೆ ಮುಕ್ತ್ವಾ ಸಂಚರಣ ಬಹು ತಟಾಕದೇಶ್ಯ. ಆ ಸಂಪೂರ್ಣ ಸಂಚರಣ ಪೂರ್ತಿ ಬಿಟ್ಟುಬಿಟ್ಟು ಕೆರೆಯಂತೆ ಒಂದು ಅಲೆಯಿಲ್ಲದೆ ಆಗಿಬಿಡ್ತಲ್ಲ, ಈ ಸಾಮರ್ಥ್ಯ ನೋಡ್ಬಿಟ್ರೆ ಅರ್ಥ ಆಗುತ್ತೆ. ಏನ ಭ್ರೂ ವಿಭ್ರಮಸ್ತೆ, ನಿಮ್ಮ ಭ್ರೂ ವಿಭ್ರಮ ಎಂಥ ಕೆಲಸ ಮಾಡುತ್ತೆ ನೋಡಿ ಅಂತ ಹೇಳಿದ್ದಾರೆ. ಇದೆಲ್ಲ ಯಾತಕ್ಕೆ ಬೇಕು ನಮಗೆ? ಇಂಥ ಗುರುಗಳು ಇದ್ದಾರೆ ಅಂದರೆ ನಮಗೆ ಆಗ ಭಯ ಹೋಗುತ್ತೆ. ಹೇಳ್ತಾರೆ ಅಭಯ ಸಾಭ್ರೋಷ್ಣ ಭೀಷು ಶುಭ್ರ ಪ್ರಭಂ ಅಭಯ ನಭೋ ಭೂರಿ ಭೂರುದ್ವಿಭೂತಿ. ಅಭಯ ಭಯ ಇಲ್ಲದವರೇ ಅಂತ ಅರ್ಥ. ಆಚಾರ್ಯರಿಗೆ ಭಯದ ಹೆಸರು ಎಂದೂ ಇಲ್ಲ, ನೆನಪಿಟ್ಕೊಂಡಿರಬೇಕು. ಒಂದು ಚೂರು ಭಯ ಇದ್ದು ರುಜುಗಳಲ್ಲ ಅವ್ರು ನೆನಪಿರಬೇಕು. ಒಂದು ಚೂರು ರುದ್ರದೇವರಿಗೆ ಭಯ ಇದೆ. ಆ ಭಸ್ಮಾಸುರ ಪ್ರಸಂಗ ಕಾಲಕ್ಕೆ ಮೋಚಿತ ಸಂಕಟಾತ್ ಶಿವ, ಭಯದಿಂದ ಓಡಬೇಕಾಯ್ತು ಅವರು. ಗರುಡದೇವರಿಗೆ ಭಯ, ಶೇಷದೇವರಿಗೆ ಭಯ. ರಾವಣ ಬಂದು ಎತ್ತಲಕ್ಕೆ ಹೊರಟಾಗ ಲಕ್ಷ್ಮಣ ಭಾರಿ ಹತಾಶನಾಗಿಬಿಟ್ಟು ಭಯದಿಂದ. ಸಸ್ಮಾರ ರೂಪಂ ನಿಜಮೇವ ಲಕ್ಷ್ಮಣ, ತನ್ನ ಮೂಲ ರೂಪ ಸ್ಮರಣೆ ಮಾಡಿ ಶಕ್ತಿಯನ್ನು ತೋರ್ತಾನ. ಪ್ರತಿಯೊಬ್ಬರು ಭಯಪಟ್ಟಿದ್ದಾರೆ. ಆಚಾರ್ಯರಿ ಅಭಯ ಅಂತ ಕರೆದುಬಿಟ್ಟು ಅಭಯವನ್ನು ಯಾಕೆ ಒತ್ತಾಡ್ತಾರೆ ಅಂತ ಪ್ರಶ್ನೆ. ಭಯ ಇಲ್ಲ ಮೊದಲು ಯಾತಕ್ಕೆ ಒತ್ತಾಡ್ತಾರೆ ಅಂದರೆ, ಭಗವದ್ಗೀತೆ 16ನೇ ಅಧ್ಯಾಯಕ್ಕೆ ಈ ದೇವಾಸುರ ಸಂಪತ್ ವಿಭಾಗ ಯೋಗ ಅಂತ ಕರೀತಾರೆ. ದೇವತೆಗಳು ಅಂದರೆ ಹೀಗಿರ್ತಾರೆ, ಅವರ ಗುಣಗಳು ಹೀಗೆ, ಅಸುರ ಗುಣಗಳು ಹೀಗೆ ಅಂತ ಪಟ್ಟಿ ಮಾಡ್ತಾ ದೈವಿ ಸಂಪತ್ತನ್ನು ಮೊದಲು ಹೇಳ್ತಾರೆ. ಅದರಲ್ಲಿ ಮೊದಲ ಪದ ಯಾವುದು ಗೊತ್ತಾ? ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿ. ಸಜ್ಜದರ ಮೊದಲ ದೊಡ್ಡ ಲಕ್ಷಣ ಅಂದ್ರೆ ಅಭಯ. ಅವಭಯವಿಲ್ಲವೋ ಜಗನ್ನಾಥ ಹೇಳ್ತಾರೆ. ಯಾತಕ್ಕೆ ಭಯ ಇರೋದಿಲ್ಲ ಸಜ್ಜನರಿಗೆ ಅಂದರೆ, ದೇವರು ನಂಬಿರ್ತಾರೆ, ಇಲ್ಲಿಂದ ಭಯ ಬರಬೇಕು ಅಂತ ಹೇಳ್ತಾರೆ. ದಾಸ ಹೇಳ್ತಾರೆ, ಆನೆ ಮೇಲೆ ಬಪ್ಪಗೆ ಶಾರ ಕಚ್ಚ ಬಲ್ಲುದೆ. ಸ್ಕೂಟರ್ ಮೇಲೆ ಹೋಗ್ಬೇಕಾದ್ರೆ ನಾಯಿ ಬಂದ್ರೆ ಪಂಚಿತೆ ಆಗ್ಬಿಡುತ್ತೆ, ಒದ್ದೆ ಅವ್ರು ಯಾವನೇ ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಡ್ತಾರೆ, ಇಲ್ಲ ಗೌರಿ ಆಗಿಬಿಟ್ಟು. ಆನೆ ಮೇಲೆ ಬಂದ್ರೆ ಆನೆ ಐತೇನು, ನಾಯಿ ಗೋದರಾಟ ಇದೆ. ನಾಯಿ ಇಷ್ಟು, ಆನೆ ಅಷ್ಟು. ಆನೆ ಮೇಲೆ ಕೂತ್ಕೊಂಡು ಗೋ ಇದು ಹಾಡಿದ್ರೂ ಸಿಗೋದಿಲ್ಲ, ಅದಕ್ಕೆ ಜಂಪ್ ಮಾಡಿದ್ರೆ ಸಿಗೋದಿಲ್ಲ. ಆನೆ ಮೇಲೆ ಬಪ್ಪಗೆ ಶಾನ ಕಚ್ಚ ಬಲ್ಲೋದೆ. ಕಿಚ್ಚಿಗೆ ಇರುವೆ ಮುಟ್ಟುವುದು ಉಂಟೆ. ನಾ ಎಲ್ಲದಕ್ಕೂ ಬೆಲ್ಲಗಿಲ್ಲ ಕೆಲವತ್ತೆ ಕಿಚ್ಚಿ ಮುಚ್ಚುತ್ತೆ ಅಂತ ನೋಡಿದ್ದೀರಾ? ಒಲೆ ಮೇಲಿದ್ದ ಅಷ್ಟು ಗ್ಯಾರಂಟಿ ಇರುವೆ ಮುಚ್ಚೋದಿಲ್ಲ ಅಂತ ಗ್ಯಾರಂಟಿ ಒಲೆ ಮೇಲಿರೋರಿಗೂ ಕೂಡ. ಅರ್ಥ ಮಾಡಿಕೊಂಡ್ರೆ ಸಜ್ಜದರ ಯಾತಕ್ಕೆ ಸದಾ ಬತ್ತಿ ಹೇಳ್ತಾರೆ. ಪಾವುಗಳ ಭಯ ಉಂಟೆ ವಿಹದಾಧಿಪನ ಮಂದಿರದಿ. ಗರುಡರ ಮನೆಯೊಳ ಹಾವಿನ ಭಯನಾ, ಪೊಲೀಸ್ ಸ್ಟೇಷನ್ ಕಳ್ಳರ ಭಯನ ಅಂದ್ರೆ ಪೊಲೀಸರಿಗೆ ಕಳ್ಳರ ಭಯ ಇರ್ತದೆ. ಆ ದೃಷ್ಟಾಂತ ಕೊಡಲಿಲ್ಲ ದಾಸರ. ಅದಕ್ಕೇನೆ ಪಾವುಗಳ ಭಯ ಉಂಟೆ ವಿಹದಾಧಿಪನ ಮಂದಿರದಿ. ಗರುಡರ ಮನೆಯಲ್ಲಿ ಹಾವುಗಳ ಭಯನ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಈ ಗರುಡನ ಮೇಲೆ ಸ್ಟೇಷನ್ ಮೇಲೆ ಮಲಗಿದವನು, ಗರುಡನ ಮೇಲೆ ಓಡಾಡುವವನು, ಅಂತ ಭಗವಂತನನ್ನು ನಂಬಿದವರಿಗೆ ಯಾವ ಭಯ ಇರುತ್ತೆ ಅಂತ ಹೇಳಿದ್ದ. ಇದನ್ನು ಯೋಚನೆ ಮಾಡಬೇಕು. ಇವತ್ತು ಎಲ್ಲಿದ್ರು ಭಯದ ವಾತಾವರಣ ಇರೋ ಕಾಲ ಇದು, ಟೆರರಿಸ್ಟ್ಗಳ ಕಾಲ ಇದು. ಹಿಂದಿನ ಕಾಲಕ್ಕೆ ರಾಕ್ಷಸರು ಗಂಟು ಬಿದ್ದಿದ್ರಲ್ಲ, ಆಗ ಟೆರರಿಸ್ಟ್ಗಳು ಕಾಡತಕ್ಕಂಥ ಕಾಲ ಇದು. ಇದಕ್ಕೆ ಭಯ ಎಲ್ಲಿಂದ ಹೋಗಬೇಕು ಅಂದರೆ ಭಯ ಇಲ್ಲದವರನ್ನು ಹಿಡಿಬೇಕು. ಭಯ ಇಲ್ಲದವರು ಯಾರು ಅಂತ ಕೇಳಿದ್ರೆ ಹರಿವಾಯುಗಳು. ಯಾವ ಕಾಲಕ್ಕೂ ಭಯ ಇಲ್ಲದವರು ಅಂದರೆ ಅವರಿಬ್ರು. ಸ್ವಾತಂತ್ರ್ಯೇಣ ಹರಿ, ಹರಿಯ ಲಕ್ಷ್ಮೀನಾರಾಯಣ ಅನುಗ್ರಹದಿಂದ ವಾಯುದೇವರು. ಅದಕ್ಕೆ ಅಭಯ ಅವರ ಸಂಬೋಧನೆಯ. ಅದಕ್ಕೆ ಭೀಮ ಅಂತ ಹೆಸರು. ಅವರಿಗೆ ಭಯ ಇಲ್ಲ ಅಲ್ಲ, ಅವರ ನಂಬಿದವರ ಭಯವನ್ನು ಹೋಗಲಾಡಿಸ್ತಾರೆ. ಅಂಜಿಕಿನ್ಯಾತ ಕಯ್ಯ ಅಂತ ಅದಕ್ಕೆ ದಾಸರು ಹೇಳಿ ಅವ್ರು ಹೇಳ್ತಾರೆ. ಪ್ರತಿಸತ್ತಿ ನೆನಪಿರಬೇಕು, ಭವದವೋಷ್ಠೇರ ತಾತಪ್ಯಮಾನಾನ್ ಭುವಿ ಪರಂನಾಥಮ ಅಪ್ರೇಕ್ಷಮಾಣಾನ್ ಭುವನ ಮಾನ್ಯೇನ ಚಾನ್ಯೇನ ದೋಷ್ಣ ಭವತು ಭೀರ್ಮೇತಿ ನ ಸಾಂತ್ವಯಂತಂ ಪ್ರಣತಿಭಿ ಪ್ರೀಣಯೇ ಪೂರ್ಣಬೋಧಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಭವದವೋಷ್ಠೇನ ತಾತಪ್ಯಮಾನಾನ್ ಭವದವ ಉಷ್ಣ ಸಂಸಾರದ ಕಾಡಗೆಚ್ಚಿನಿಂದ ನೊಂದವರನ್ನ ಭುವಿ ಪರಂ ನಾಥಮ ಪ್ರೇಕ್ಷಮಾಣಾನ್ ಅಯ್ಯೋ ನಮಗೆ ಬೇರೆ ಗತಿ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾರಲ್ಲ ಅಂಥವರನ್ನ ಭವ ಹೇಳ್ತಾರೆ. ಭುವನ ಮಾನ್ಯೇನ ಚಾನ್ಯೇನ ದೋಷ್ಣ ಕೈ ಎತ್ತಿದ್ದಾರೆ ಅಂತ ಆಚಾರ ಅಭಯ ಹಸ್ತ. ಭವತು ಭೀರ್ವೇತಿ ನ ಸಾಂತ್ವಯಂತಂ ಪ್ರಣತಿಭಿ ಪ್ರೀಣಯೇ ಪೂರ್ಣ ಬೋಧಂ. ಎಂಥ ಆಚಾರ್ಯರು ಇನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಅಭಯ ಅನ್ನೋ ಪದ ನೆನಪಿರಬೇಕು. ಎಲ್ಲಿಗೆ ಭಯ ಇರ್ತಕ್ಕಂತ ಸಂಸಾರದ ಭಯ, ದಿನನಿತ್ಯದ ಜೀವನದ ಭಯ, ಯಾವ ಕಾಲದಲ್ಲೂ ಮೃತ್ಯುವಿನ ಭಯ ಅಂತ ನಮಗೆ ಕಾಮನ್. ಅದು ಮೃತ್ಯುವಿನ ಭಯವನ್ನು ಗೆದ್ದವರು ಎಲ್ಲಿ ಸಿಗ್ತಾರೆ ನಿಮಗೆ? ಎಂಥ ಅದೇ ಧಿಕಾರ ಹೇಳಿದ್ದು, ಹಾವಿನ ಹೆಡೆಯ ಕೆಳಗಿನ ಕಪ್ಪೆ ಅಂತ ನಮ್ಮ ಜೀವನ ಅಂತ ಹೇಳಿದ್ದ. ಹಾವಿನ ಹೆಡೆಯ ಕೆಳಗಿನ ಕಪ್ಪೆ ಎಷ್ಟೇ ತಿರುಗುವ ಲೆಕ್ಕ ಹಾಕಿ ಅದು ನೆರಳು ಅಂತ ತಿಳ್ಕೊಂಡಿದ್ದಾರೆ ಅಂತ. ಎಂಥ ಮೂರ್ಖ ಕಪ್ಪೆ ಇರಬೇಕು. ಕಪ್ಪೆ ಏನು ಆರಾಮಾಗಿದೆ ನೋಡ್ತಾನೆ, ಮೇಲೆ ನೋಡಿದ್ರೆ ಹಾವಿನ ಹೆಡೆಯ ನೆರಳು, ಅಲ್ಲಿ ಹೊರಗೋದ್ರೆ ವಾಸಿ ಬದುಕಬಹುದು, ಇಲ್ಲಿದ್ದರೆ ಹೊಡೆದೇ ಬಿಡುತ್ತೆ ಒಂದು ಕ್ಷಣಕ್ಕೆ. ಮೃತ್ಯುವಿನ ಹೆಡೆಯ ಕೆಳಗೆ ನಾವೆಲ್ಲ ಇದ್ದೇವೆ. ಈ ಭಯ ಇಲ್ಲದವರು ಅಂತ ಹೇಳಿದ್ರೆ ಹರಿವಾಯುಗಳು ಮಾತ್ರ. ಆ ದೃಷ್ಟಿಯಲ್ಲಿ ಅದಕ್ಕೇನೆ ಅಜಗರ ಕೃಷ್ಣ ನಡೀತು, ಏನು ಮಾಡೋಕ್ಕಾಗಲಿಲ್ಲ. ಭೀಮನ್ ನಡೀತು, ಏನು ಮಾಡೋಕ್ಕಾಗಲಿ. ನೆನಪಿರಬೇಕು, ಹಾವು ಭೀಮನ್ನು ನಡೀತೋ ಇಲ್ಲಿ, ಅಲ್ಲಿ ವಿದ್ಯಾಧಾರ ಅಜಗರನಾಗಿ ದಶರಸ್ಕಂದ ಭಾಗವತದಲ್ಲಿ ಬರ್ತದೆ, ಕೃಷ್ಣ ನಡೀತಾನೆ. ಆದರೆ ಇಬ್ಬರು ಕೂಡ ಅವರು ಉದ್ಧಾರ, ಹಿಡಿದವರು ಉದ್ಧಾರ ಆದರು. ನವಶ ಉದ್ಧಾರ ಆದ, ವಿದ್ಯಾಧಾರ ಉದ್ಧಾರವಾದ, ಆಚಾರ್ಯಗೆ ಏನು ಆಗಲಿಲ್ಲ, ಅಲ್ಲಿ ಕೃಷ್ಣನಿಗೆ ಏನು ಆಗಲಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಹಾವಿನ ಭಯ ಇಲ್ಲದವರು ಅವರಿಬ್ಬರೇನೆ. ಹಾವು ಅಂದರೆ ಸಾವು ಅಂತಾನೆ ಅರ್ಥ. ಶೇಷನ ಮೇಲೆ ಭಗವಂತ ಮಲಗಿದ್ದಾನೆ. ಶೇಷನ ಮೇಲೆ ಭಗವಂತ ಮಲಗಿದ್ದಾನೆ, ಅದೇನು ಸಾವಿರ ಹೆಗಳ ಶೇಷ. ಭಗವಂತ ಆರಾಮ ಮಲ್ಕೊಂಡ್ಬಿಟ್ಟಿದ್ದಾನೆ ಅಂದ್ರೆ ಆತ ಅಬೌ ಡೆತ್ ಅಂತ, ಮೃತ್ಯುವನ್ನು ಗೆದ್ದವನು ಭಗವಂತ. ತಮಸ ಪರಸ್ತಾತ್ ಅಂತಾರಲ್ಲ ಅದೇ, ಅದಕ್ಕೆ ಅಭಯ ಅನ್ನೋ ಪದನ ಒತ್ತು ಕೊಟ್ಟು ಹೇಳ್ತಾರೆ. ಸಾಭ್ರೋಷ್ಣ ಭೀಶು ಶುಭ್ರ ಪ್ರಭಂ ಅಭಯ ನಭೋ ಭೂರಿ ಭೂಪೃದ್ವಿಭೂತಿ ಪ್ರಾಜಿಷ್ಣು ಭೂಹು ಋಹೂಣಾಂ ಭವನಮಿ ವಿಭೋ ಅಭೇದಿ ಬಭ್ರೇ ಬಭೂವೇ ಏನ ಭ್ರೂ ವಿಭ್ರಮಸ್ತೆ. ಇಂಥ ನಿಮ್ಮ ಹುಬ್ಬು ವಿಲಾಸ ಇದಿಷ್ಟೆಲ್ಲ ಮಾಡ್ತೀರಲ್ಲ, ಇದಕ್ಕೆ ಮತ್ತೆ ಹೇಳ್ತಾರೆ ವಾಯುದೇವರು ಇಷ್ಟೆಲ್ಲ ಕೂಡ ಕಷ್ಟಪಟ್ಟು ಮಾಡ್ತಾ ಇಲ್ಲ ನೆನಪಿಟ್ಟುಕೊಳ್ಳಿ ಅಂತ ಹೇಳಿದ್ದಾರೆ. ಅನಾಯಾಸವಾಗಿ ಮಾಡ್ತಾರೆ, ಸಾಮಾನ್ಯ ಕೆಲಸನೇ ಕಷ್ಟ, ಬರೀ ಹೇಳಬೇಕಾದ್ರೆ ಕಷ್ಟ, ನೋಡಿಬಿಟ್ಟು ಸ್ವಲ್ಪ ಮರ್ಕುಮಾರ ಅಂತ ಹೇಳಬೇಕಾಗತ್ತೆ. ಎಷ್ಟು ಆಯಾಸ ಪಡ್ತಾನೆ ಮನುಷ್ಯ ಅಂದ್ರೆ ಮಾತೆತ್ತಿದ್ರೆ ಆಯಾಸ. ನಿಜವಾಗಲೂ ಉದ್ಧರಣೆ ಎತ್ತಕ್ಕೆ ಆಯಾಸ, ಸಂಧ್ಯಾನೆ ಕ್ಯಾನ್ಸಲ್. ಅದಕ್ಕೋಸ್ಕರ ಎಲ್ಲಿ ಆಯಾಸ ಆಗುತ್ತೋ ತೋ ನೀ ಪಾಪ, ಬಾಟ್ಲಿ ಬೇಕಾದ್ರೆ ಎತ್ತಾನೆ, ಬಾಟ್ಲಿ ಎತ್ತಾನೆ, ಇದನ್ನ ಎತ್ತಕ್ಕಾಗೋದಿಲ್ಲ ಅವನು. ಅಂತ ಕೆಟ್ಟ ಕಾಲ ಇದೆ. ಅದು ಇಷ್ಟು ಕೆಲಸ ಮಾಡ್ತಾರಲ್ಲ, ಹುಬ್ಬಿನ ವಿಲಾಸದಿಂದ ಮಾಡ್ತಾರೆ. ಸಮುದ್ರ ಹಾರತಿದ್ದಾರೆ, ಮೈನಾಕ ಬರ್ತಾನೆ, ವಿಶ್ರಾಂತಿ ತಗೋ ಅಂದ್ರೆ ವಿಶ್ರಾಂತಿ ಯಾತಕ್ಕೆ ತಗೋಬೇಕು ಅಂತ ಕೇಳಿದ. ನೈವಾತ್ರ ವಿಶ್ರಮಣ ಐಚ್ಛದ ಅವಿಶ್ರಮೋಸೌ ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಶ್ಯ. ವಿಶ್ರಾಂತಿ ಬೇಕಾಗಲಿಲ್ಲ, ಯಾಕೆಂದ್ರೆ ಆಯಾಸವಾದಿದ್ದರೂ ವಿಶ್ರಾಂತಿ, ಅವ್ರಿಗೆ ಆಯಾಸವೇ ಇಲ್ಲ. ಸಮುದ್ರ ಹಾರದ ಆಯಾಸದಲ್ಲಿ ಅಂತ ಕೇಳಿದರೆ, ಸಮುದ್ರ ಹಾರದ ಆಯಾಸ ಅವ್ರ ಬಲ ಎಷ್ಟಿದೆ ನೋಡಿ ಅಂತ ಹೇಳಿದ. ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಶ್ಯ. ಕೋಟಿ ಕೋಟಿ ಇದ್ದವರು ಒಂದು 10 ಪೈಸೆ ಹಾಕಿದ್ರೆ ಏನು ದೊಡ್ಡದು ಅಂತ ಕೇಳಿದ್ದೆ ನಾವು. ಯಾಕೆ ಕೋಟಿ ಕೋಟಿ 10 ಪೈಸೆ ಏನಿಲ್ಲ, ಬಡವ 10 ಪೈಸೆ ಹಾಕಿದ್ರೆ ಬಾರಿ ಅದು ಆಶ್ಚರ್ಯ. ಎಷ್ಟು ಶಕ್ತಿ ಇದೆ ಗೊತ್ತಾ ಅವರಿಗೆ. ಇದರ ಅರ್ಥ ಮಾಡಿಕೊಂಡ್ರೆ ಲಕ್ಷ್ಮಣ ಬಲರಾಮ ಮೊದಲಾದವರಿಗೆ, ದೈತ್ಯ ರಾವಣ ಈ ಕಡೆ ಪ್ರಲಂಬಾಸುರ ಬಲರಾಮನ ಮೇಲೆ, ಜರಾಸಂಧ ಬಲರಾಮನ ಮೇಲೆ, ಅಲ್ಲಿ ರಾವಣ ಬಲರಾಮನ ಮೇಲೆ ಲಕ್ಷ್ಮಣ ಮೇಲೆ ಬಂದಾಗ ಅವರಿಗೆ ಎಷ್ಟು ಆಯಾಸವಾಯಿತು ಅಂದರೆ ಮೂಲದ ಶಕ್ತಿ ತಗೋಬೇಕಾಯ್ತು. ಅವರು ಮೂಲ ಶಕ್ತಿನ ತಗೊಂಡು ಅಬ್ಬ ಅದು ಏನು ಗೆಲ್ಲಕ್ಕಾಗಲಿಲ್ಲ, ಅವರನ್ನ ಹೊಡೆಯಲಕ್ಕಾಗಲಿಲ್ಲ, ತಾವು ಉಳ್ಕೊಂಡ್ರಷ್ಟೇ, ಎಷ್ಟೇ ಮಾಡಿದ್ದವರು. ಆದರೆ ಇವರು ಎಷ್ಟು ಕೆಲಸ ಮಾಡ್ತಾರೋ ಗೊತ್ತ, ಭೀಮಸೇನ ದೇವರು ಮಧ್ವಾಚಾರ್ಯ ಎಷ್ಟು ಮಾಡ, ಹನುಮಂತ ಎಷ್ಟು ಮಾಡ್ತಾನೆ ಅಂತ ಕೇಳಿದರೆ, 100 ಯೋಜನೆ ಹಾರಿದ ನಮಗೆ ಭಾರಿ ಆಯಾಸ ಆಶ್ಚರ್ಯ ಅನಿಸಿತ್ತಲ್ಲ, ಆಮೇಲೆ ಅನಿಸುತ್ತೆ ಅವ್ರ ಶಕ್ತಿ ಮುಂದೆ ಏನೂ ಅಲ್ಲ. ಮಧ್ವಾಚಾರ್ಯ ಇಷ್ಟೆಲ್ಲ ಮಾಡಿದ್ರಲ್ಲ, ಎಷ್ಟು ಶಕ್ತಿ ಉಪಯೋಗಿಸಿದ್ರು ಅಂದರೆ ಮಧ್ವವಿಜಯ ಭಾವಪ್ರಕಾಶಿಯಲ್ಲಿ ಕೊನೆ ಹೇಳ್ತಾರೆ, ಸಾಮರ್ಥ್ಯಾಂಶಾಂಶಮೇ ಮಾತ್ರ ಪ್ರಾದುಶ್ಚಕ್ರೇ ಜಗದ್ಗುರು. ಅವ್ರು ಫುಲ್ ಸ್ಟ್ರೆಂತ್ ಅಲ್ವಂತೆ, ಒಂದು ಪಾರ್ಟ್ ಅಲ್ವಂತೆ, ಪಾರ್ಟ್ ಆಫ್ ಎ ಪಾರ್ಟ್ ಆಫ್ ಎ ಪಾರ್ಟ್, ಫ್ರಾಕ್ಷನ್ ಆಫ್ ಫ್ರಾಕ್ಷನ್ ಆಫ್ ಫ್ರಾಕ್ಷನ್ ಉಪಯೋಗಿಸಿರುತ್ತೆ ಅಷ್ಟೇ. ಅಷ್ಟು ಶಕ್ತಿಗೆ ಇಷ್ಟು ಕೆಲಸ ಮಾಡ್ತಾರೆ ಅಂದ್ರೆ ಹೇಗಿರಬೇಕು ಯೋಚನೆ ಮಾಡಿ. ಅಂದ್ರೆ ಆಚೆ ಇವತ್ತು ತರಕಾರಿ ಹೋಗೋನು ಆಸ್ತಿ ಮಾರಿ ಹೋಗ್ತಾರೆ, ರಿಯಲ್ ಎಸ್ಟೇಟ್ ಮಾರಿ ಹೋಗ್ತಾನೆ ಯಾರು ಕೂಡ, ಮನೆ ಮಾರಿ ತರಕಾರಿ ತರಲಿಕ್ಕೆ ಹೋಗೋದಿಲ್ಲ, ಸ್ವಲ್ಪ ಚೇಳ್ರೆ ತಗೊಂಡೋಗಿರ್ತಾನೆ ಅಷ್ಟೇ. ಇಷ್ಟೆಲ್ಲ ಚೀಲ ಹೊತ್ಕೊಂಡ್ಬಂದಿರ್ತಾನೆ, ಮಿನಿಮಮ್ ಅಂದ್ರೆ ಮಿನಿಮಮ್ 500 ರೂಪಾಯಿ ನೋಟ್ ಕೊಡೋ ಇದೆಲ್ಲ, ಮತ್ತೆ 1000 ರೂಪಾಯಿ ನೋಟ್ ಇವೆಲ್ಲ ಚೇಳ್ರೆ ಕಾಸು ಹೋಗ್ತಾನೆ. ಇವತ್ತು ಸ್ವಲ್ಪ ಜಾಸ್ತಿ ಹೋಗಬೇಕಾಗ್ತದೆ, ಆದರೆ ಮೊದಲೆಲ್ಲ ಬರೀ ಎಷ್ಟು ಅನಾಯಾಸ ಹೋಗ್ತಿದ್ರು ಗೊತ್ತಾ. ಇವತ್ತು ಆಚಾರ್ಯರು ಇಡೀ ಇಷ್ಟು ಜಗತ್ತಿನ ಕೆಲಸಗಳೆಲ್ಲ ಎಫರ್ಟ್ಲೆಸ್ ಆಗಿ ಮಾಡ್ತಾರೆ ಅಂತ ಅರ್ಥ ಮಾಡಿಕೊಂಡ್ರೆ, ಏನ ಭ್ರೂ ವಿಭ್ರಮಸ್ತೆ ಭ್ರಮಯತು ಸುಭೃಶಂ ಬಭ್ರುವ ದುರ್ಭೃತ ಆಶಾನ್. ಇನ್ನೂ ಯೋಚನೆ ಮಾಡಿ, ಎಲ್ಲ ಧರಿಸಿದ್ದಾರೆ ವಾಯುದೇವರು ಅಂತ ಹೇಳ್ತೀರಿ, ನಮಗೆ ಸೃಷ್ಟಿ ಅರ್ಥ ಆಗೋದಿಲ್ಲ, ಲಯ ಅರ್ಥ ಆಗೋದಿಲ್ಲ, ಧರಿಸಿರೋರು ಹೇಗೆ ಅರ್ಥ ಆಗಬೇಕು ಅಂತ ಕೇಳಿದರೆ ಅದನ್ನು ಹೇಳುತ್ತಾರೆ. ಆವಕಚ್ಛಪ ರೂಪದಿಂದ ಲಂಡೋದಕದಿ ಓವಿ ಧರಿಸಿ ಹಶೇಷ ಮೂರುತಿಯನು. ಇವತ್ತು ಇಡೀ ನಮ್ಮ ಬ್ರಹ್ಮಾಂಡ ಹೇಗಿದೆ ಗೊತ್ತೇ, ಶೇಷದೇವರ 1000 ಹೆಡೆಗಳ ಮೇಲೆ ಒಂದು ಹೆಡೆಯಲ್ಲಿ ಸಾಸಿವೆ ಕಾಡಿನಂತೆ ಇದೆಯಂತೆ. ಜಸ್ಟ್ ಇಮ್ಯಾಜಿನ್, ಶ್ರೇಷ್ಠದೇವರ ಶಕ್ತಿ ಯೋಚನೆ ಮಾಡಿ, ಶ್ರೇಷ್ಠದೇವರ ಶಕ್ತಿ ಇಡೀ ಭೂಮಿ ಅಂದ್ರೆ ನಮ್ಗೆ ಎಷ್ಟು ಆಶ್ಚರ್ಯ ಅದ್ಭುತ. ಇವತ್ತು ತಲೆ ಕೂಡ ನಮಗೆ ಅರ್ಥ ಆಗ್ತಾ ಇಲ್ಲ, ಇಂಥ ಭೂಮಿನ 1000 ಹೆಡೆಗಳಲ್ಲಿ ಒಂದು ಹೆಡೆಯ ಮೇಲೆ ಸಾಸಿವೆ ಕಾಡಿನಷ್ಟು ಆರಾಮ ಹೊತ್ತಿದ್ದಾರಂತೆ ಶ್ರೇಷ್ಠದೇವರು. ಅರೆ ಇವರೇ ಭೂಮಿ ಹೊತ್ತಾರಲ್ಲ ಅಂತ ಕೇಳಿದರೆ ಜಸ್ಟ್ ಯೋಚನೆ ಮಾಡಿ, ಇಂಥ ಭೂಮಿ ಸಮೇತವಾದ 1000 ಹೆಡೆಗಳ ಶೇಷದೇವರನ್ನ ವಾಯುದೇವರು ಕೂರ ರೂಪದಿಂದ ಬೆನ್ಮೇಲೆ ಹೊತ್ತಿದ್ದಾರೆ. ಅಂದ್ರೆ ವಾಯುದೇವರ ಶಕ್ತಿ ಇರಬೇಕು, ಅನಾಮತ್ ಶೇಷದೇವರ ಸಮೇತ. ಅಂದ್ರೆ ಭೂಮಿಯ ಭಾರ ಶೇಷದೇವರ ಮೇಲೆ ಎಲ್ಲಿ ಬೀಳ್ತಾ ಇದೆ, ವಾಯುದೇವರ ಮೇಲೆ ಪ್ಲಸ್ ದೇಶದೇವರ ಭಾರ, ಇಷ್ಟೆಲ್ಲ ಭಾರ ಹೊತ್ತಿದ್ದಾರಲ್ಲ. ಆಗ ಬಭ್ರೇ ಬಭೂವೆ, ಯಾರಿಂದ ಧರಿಸಲ್ಪಟ್ಟಿದೆಯೋ ಅಂತ ಮಾತಾಡ್ತಾ ಇದೆ. ಧರಿಸಲ್ಪಟ್ಟಿದ್ದು ಇವರಿಂದ ಶೇಷದೇವರು ಸಂಹಾರ ಮಾಡ್ತಾರೆ ಅಂತ ಕೇಳಿದ್ದೇವ ತಾನೆ. ಅಂತ ಶ್ರೇಷ್ಠದೇವರು ಸಂಹಾರ ಮಾಡೋದು ಇವರೇ. ಮತ್ತೆ ಸೃಷ್ಟಿಯನ್ನು ರುದ್ರಾದಿಗೆ ಒಂದು ಹಂತಲ್ಲಿ ಮಾಡಿದರೆ ಸ್ವಯಂಭೂಮನಾದವರು ಮಾಡಿ ಅವರು ಸೃಷ್ಟಿ ಮಾಡ್ತಕ್ಕಂತಹ ಬ್ರಹ್ಮದೇವರಾಗೋದು ಇವರೇ ಅಂತ ಅರ್ಥ ಮಾಡಿಕೊಂಡ್ರೆ ವಾಯುದೇವರ ಶಕ್ತಿ ಅಸಾಧಾರಣವಾದ ಶಕ್ತಿ. ಅದನ್ನೆಲ್ಲ ತಿಳಿದಷ್ಟು ನಿಮಗೆ ಭಕ್ತಿ ಜಾಸ್ತಿ ಆಗ್ತದೆ. ಅವರ ಶಕ್ತಿ ನಮ್ಮ ಭಕ್ತಿಗೆ ಸ್ಫೂರ್ತಿ. ತುಂಬ ಜನರ ಹತ್ರ ಹೋಗಿರ್ತಾರೆ, ಅವರಿಗೆ ಸಾಮರ್ಥ್ಯ ಇದೆ ಅಂತ ಗೊತ್ತಾದರೆ ನಮಗೆ ಅವರ ಮೇಲೆ ಆಸಕ್ತಿ ಜಾಸ್ತಿ ಆಗಿಬಿಡುತ್ತೆ. ಸಾಮರ್ಥ್ಯ ಇಲ್ಲ ಅಂತ ಗೊತ್ತಾದರೆ ಇವರು ಸಾವಿರ ನಮ್ಗೆ ಬೇಕಾಗಿಲ್ಲ ಹೋಗು ಅಂತ ಹೇಳ್ಬಿಡ್ತಾರೆ. ನಮ್ಮಂತೆ ಅವರು ಅಂದರೆ ಗೌರವ ಪ್ರೀತಿ ಬರುತ್ತದೆ, ಗೌರವ ಹೆಚ್ಚು ಭಕ್ತಿ ಬರೋದಿಲ್ಲ. ನಮಗಿಂತ ದೊಡ್ಡವರು ಅಂದರೆ ಭಕ್ತಿ ಬರುತ್ತದೆ, ಭಾರಿ ದೊಡ್ಡವರು ಅಂದರೆ ಭಾರಿ ಭಕ್ತಿ ಬರುತ್ತೆ. ವಾಯುದೇವರಲ್ಲಿ ಯಾರಲ್ಲೋ ಮಾಡೋ ಭಕ್ತಿಯನ್ನು ಮಾಡಬೇಡಿ, ಇತರ ದೇವತೆಗಳಲ್ಲಿ ಮಾಡೋ ಭಕ್ತಿಗಿಂತ ಜಾಸ್ತಿ ಭಕ್ತಿ ಮಾಡಿ ಅಂತ. ಇಷ್ಟು ಕೆಲಸ ಇನ್ಯಾವ ದೇವತೆಗಳು ಮಾಡೋದಿಲ್ಲ, ಹರಿ ಇವರ ಸ್ವಾಮಿ, ಆದ್ದರಿಂದ ಇವರಿಬ್ಬರಲ್ಲಿ ಮಾಡೋ ಭಕ್ತಿ ಬಹಳ ವಿಶಿಷ್ಟವಾದ ಭಕ್ತಿಯಾಗಿರಬೇಕು ಅಂತ. ಇನ್ನೇನು ಮಾಡಬೇಕು ಅವರೀಗ? ಏನ ಭ್ರೂ ವಿಭ್ರಮಸ್ತೆ ಭ್ರಮಯತು ಸುಭೃಶಂ ಬಭ್ರುವ ದುರ್ಭೃತಾಚಾನ್ ಭ್ರಾಂತಿ ಭೇದಾವಭಾಸ ತೂ ಇತಿ ಭಯಂ ಅಭಿಭೂಹು ಭೋಕ್ಷತಃ ಮಾಯಿ ಭಿಕ್ಷು. ನೀವು ನಿಮ್ಮ ಈ ಹುಬ್ಬುಗಂಟು ಇದೆಯಲ್ಲ, ಆ ಭ್ರೂ ವಿಲಾಸ ಇದೆಯಲ್ಲ, ಅದೊಂದು ಕೆಲಸ ಮಾಡಬೇಕೀಗ. ಈ ಮಾಯಿ ಭಿಕ್ಷುನ್ ಭ್ರಮಯತು ಅಂತ ಹೇಳಿದ್ದ. ಮಾಯಿ ಭಿಕ್ಷುಗಳು ಅಂದರೆ ಮಾಯಾವಾದಿ ಭಿಕ್ಷುಗಳು ಅಂತ ಅರ್ಥ. ಮಾಯಾವಾದಿ ಸನ್ಯಾಸಿಗಳು ಅಂತ ಒಂದರ್ಥ. ಮಾಯಾ ಅಂದರೆ ಕಪಟ, ಮಾಯೆ ಅಂದರೆ ಕಪಟಿಗಳು, ಕಪಟ ಸನ್ಯಾಸಿಗಳು ಅಂತ ಇನ್ನೊಂದರ್ಥ. ಬರೀ ಮಾಯಾವಾದಿಗಳು ಅಷ್ಟೇ ಅಲ್ಲ, ಇವತ್ತು ಕಪಟ ಸನ್ಯಾಸಿಗಳ ಸಂಖ್ಯೆ ಉಚ್ಚಾಪಟ್ಟಿ ಜಾಸ್ತಿ ಆಗಿಬಿಟ್ಟಿದೆ. ಬೀದಿಗೊಬ್ಬ ಬಾಬಾ ಇರೋ ಕಾಲ ಇತ್ತು. ಬೀದಿಗೊಬ್ಬ ಒಂದು ದೇವಸ್ಥಾನ, ಒಂದು ವೈನ್ ಶಾಪು, ಒಂದು ಬಾಬಾ, ಮೂರಿರುತ್ತವೆ ಸಾಮಾನ್ಯವಾಗಿ. ದೇವಸ್ಥಾನ ಇಲ್ಲದೆ ಒಂದು ಇವೆರಡು ಗ್ಯಾರಂಟಿ. ವೈನ್ ಶಾಪ್ ಇರಲೇಬೇಕು ಒಂದು ಬೀದಿ ಅಂದರೆ, ಆ ಬಾಬಾ ಅದು ಯಾವುದೋ ಒಂದು ಅವನವ್ರ ಗುಡಿದಾರ ಇರುತ್ತೆ ಬಿಡೋದಿಲ್ಲ. ಇಂಥ ಕಾಲದೊಳಗೆ ಅವ್ರು ಎಷ್ಟು ಅವರಿಂದ ಇದ್ಕೊಂಡು ಹೋಗಲಿ ಅಂತ ಹೇಳಿದರೆ, ಕಳ್ಳ ಇದ್ಕೊಂಡು ಹೋಗಲಿ ಅಂತ ಏನರ್ಥ? ಅವನಿರೋದ್ರಲ್ಲಿ ನಮ್ಮನ್ನು ವಸ್ತು ಕರಿತಾನ, ಅವನು ಕೊನೆಗಡಕ ನಮ್ಮನ್ನು ಕೊಲ್ತಾನೆ, ನೆನಪಿರಬೇಕು. ಅದೇ ರೀತಿಯೇ ಇವ್ರು ಏನು ಮಾಡ್ತಾರೆ ಗೊತ್ತಾ? ಭ್ರಾಂತಿ ಭೇದಾವಭಾಸ, ಈ ಪಂಚಭೇದಗಳಿವೆಯಲ್ಲ ಇವೆಲ್ಲ ಭ್ರಾಂತಿ ಅಂತ ಕರೀತಾರೆ. ಪಂಚಭೇದಗಳು ಸತ್ಯ, ಅದನ್ನು ಮಿಥ್ಯಾ ಅಂತ ಕರೀತಾರೆ. ಅಂದಮೇಲೆ ಎಂಥ ಮಾಯಿ ಭಿಕ್ಷುಗಳು ಇವರು, ಬಭ್ರುವತ್ ದುರ್ಭೃತಾಶಾನ್. ಇವರು ಎಂಥ ದುರಾಶೆ ಹೊಂದಿದ ಜನಗಳು ಅಂದರೆ, ಬಭ್ರುವತ್, ಬಭ್ರು ಅಂದರೆ ಎರಡು ಅರ್ಥ, ಬೆಕ್ಕು ಅಂತ ಒಂದು ಅರ್ಥ, ಮುಂಗುಸಿ ಅಂತ ಒಂದು ಅರ್ಥ. ಬೆಕ್ಕು ಮುಂಗುಸಿ ಎರಡು ಕೂಡ ಬಭ್ರು ಶಬ್ದಕ್ಕೆ ಅರ್ಥ. ಬಭ್ರುವ ದುರ್ಭೃತಾಶಾನ್, ಬೆಕ್ಕು ಹೊಂಚ ಕಾಯ್ತಾ ಇರುತ್ತದೆ, ಆ ಕಡೆ ನೋಡೋಕೆ ಪಟ್ಟ ಅಂತ ಹರಿಸ್ಬಿಡ. ಬೆಕ್ಕು, ಇಲಿ, ಈ ಮುಂಗುಸಿಗಳೆಲ್ಲ ಅವಾಗಲೂ ಬಲುಬೇಗ ಕದಿತಕ್ಕಂಥ ಪದಾರ್ಥಗಳು. ಇವರೆಲ್ಲ ಏನು ಕಾಯ್ತಿದ್ದಾರೆ ಗೊತ್ತಾ? ಸಿದ್ಧಾಂತವನ್ನು ಹಾಳು ಮಾಡಬೇಕು, ಸತ್ಸಿದ್ಧಾಂತವನ್ನು ಹಾಳು ಮಾಡಬೇಕು ಅಂತ ಕಾಯ್ತಕ್ಕಂತಹ ದುರ್ಭೃತಾಶ. ಭ್ರಾಂತಿರ್ ಭೇದಾವಭಾವ, ಭೇದಾವಭಾಸ, ಭೇದದ ಅವಭಾಸ ಅಂದರೆ ಪಂಚಭೇದಗಳು. ಪಂಚಭೇದಾ ಇಮೇ ನಿತ್ಯಾ ಸರ್ವಾವಸ್ಥಾಸು ಸರ್ವಶಃ. ನಮಗೆ ಗೊತ್ತು, ಜೀವ, ಈಶ, ಜಡ ಮೂರಿವೆ, ಮೂರಕ್ಕೂ ಪರಸ್ಪರ ಭೇದ ಇದೆ, ಅದನ್ನೇ ಪಂಚಭೇದ. ಜೀವ ಜೀವ ಭೇದ, ಜಡ ಜಡ ಭೇದ, ಜೀವ ಜಡ ಭೇದ, ಜಡೇಶ ಭೇದ, ಜೀವೇಶ ಭೇದ, ಐದು ಭೇದಗಳನ್ನು ಸುಳ್ಳು ಅಂತ ಕರೀತಾರೆ ಅವರು. ಐದು ಭೇದ ಸುಳ್ಳು ಅಂತ ಕರೆದ್ರೆ ಜೀವನ ಏನಾಗುತ್ತೆ ಯೋಚನೆ ಮಾಡಿ. ಅವರಂತಾರೆ ಬಿಡಿ ಅಂತ ಹೇಳಿದ್ರೆ ನಾನು ನಮ್ಮ ಗತಿ ಏನಾಗಬೇಕು ಲೆಕ್ಕ ಹಾಕಿ. ನಾವು ನಮ್ಮಲ್ಲಿ ನಮ್ಮಲ್ಲಿ ಭೇದ ಅಂತ ಹೇಳಿಬಿಟ್ರೆ ಇವ್ರು ಕಾರ್ ಹತ್ಕೊಂಡು ಹೋಗ್ಬಿಡ್ತಾನೆ, ಆಮೇಲೆ ಅದು ಪದ್ಧತಿ ಆಗುತ್ತೆ. ಇವ್ರು ಕಾರ ಇವ್ನು ಎರಡು ಬಂಗಾರ ಸರ ಕೊಡೆ, ನಾವು ಒಂದೇ ಬಿಡಿದ್ರೆ ಸರ ಹೋಗಿದ್ರೆ ಏನು ಮಾಡ್ತೀರಿ? ಬರೀ ಬಾಯಿಲಂದ್ರೆ ಅಲ್ಲ, ಇಂಪ್ಲಿಮೆಂಟ್ ಮಾಡ್ತಾ ನೆನ್ಪಿರಬೇಕು. ಬರೀ ಬೆಂಕಿ ಅಂತ ಬಾಯಿಲಂದ್ರೆ ಯೋಚನೆ ಇಲ್ಲ, ಬೆಂಕಿನ ಮುಟ್ಟಿದ್ರೆ ಏನಾಗುತ್ತೆ ಯೋಚನೆ ಮಾಡಿ. ಬೆಂಕಿ ಅಂತ ಬರದ ಮೈ ಮೇಲೆ ಹಾಕಿದ, ನೋ ಪ್ರಾಬ್ಲಮ್. ಬೆಂಕಿನ ಹಾಕಿದ್ರೆ ಏನಾಗುತ್ತಾಗ? ಸುಟ್ಟೋಗ್ಬಿಡುತ್ತೆ ಬೆಂಕಿ, ನಮ್ಮ ನಾವು ಹಾಳಾಗೋಗ್ಬಿಡುತ್ತೇವೆ. ಇವರೆಲ್ಲ ಜಗತ್ತು ಸುಳ್ಳು ಮತ್ತು ಭೇದ ಸುಳ್ಳು ಅಂತ ಹೇಳ್ತಾ ಹೇಳ್ತಾ ಜಗತ್ತನ್ನು ನಾಶ ಮಾಡ್ತಾ ಇದ್ದಾರೆ. ಇದು ಅರ್ಥ ಮಾಡಿಕೊಂಡ್ರೆ ಇವತ್ತು ಬದುಕಿರೋದೇ ಭೇದದಿಂದಾಗಿ ನಾವು ನೆನಪಿರಬೇಕು. ಭೇದ ಸಿದ್ಧಾಂತ ಇಲ್ಲದೆ ಹೋಗಿದ್ರೆ ಜಗತ್ತು ಹಾಳಾಗಿ ಹೋಗ್ತಾ ಇತ್ತು. ಇವನ್ ಸೈಟ್ ಬೇರೆ, ಅವನ ಸೈಟ್ ಬೇರೆ, ಇವನ್ ಮನೆ ಬೇರೆ, ಅವನ ಮನೆ ಬೇರೆ, ಈ ಹೆಸರೆಲ್ಲ ಒಂದೇ, ಇನಿಷಿಯಲ್ ಚೇಂಜ್ ಮತ್ತೆ ಬೇರೆ ಆಯ್ತು, ಇನಿಷಿಯಲ್ ಒಂದು ಎಕ್ಸ್ಪೆನ್ಷನ್ ಚೇಂಜ್ ಮತ್ತೆ. ಈ ಆ ರೀತಿ ಬದಲಾವಣೆ ಇದೆ ಅಂದ್ರೆ ಅವರವರಾಗಿದ್ದಾರೆ, ಇಲ್ಲೋರು ಎಲ್ಲರೂ ಏನೋ ಆಗೋಗ್ಬಿಡ್ತಾ ಇತ್ತು. ಪ್ರತಿಯೊಬ್ಬರ ಐಡೆಂಟಿಟಿ ಉಳಿಸಿದ್ದು ಮಧ್ವಾಚಾರ್ಯ ನೆನಪಿರಬೇಕು. ನೀವು ನೀವೇ, ನಾವು ನಾವೇ ಅನ್ನೋ ಭರವಸೆ ಕೊಟ್ಟಿತ್ತು ಶ್ರೀಮದ್ ಆಚಾರ್ಯರು. ಇವರು ಯಾರ್ಯಾರು ಏನೇನಾಗಿಬಿಡ್ತಾರೆ, ಎಲ್ಲ ಬ್ರಹ್ಮನಾಗಿಬಿಡ್ತಾರೆ ಅಂತ ತಿಳ್ಕೊಂಡು ಏನೇನಾಗ್ತಿತ್ತು? ಭೇದಾವಭಾಸ, ಜೀವೇಶ್ವರ ಭೇದಾವಭಾಸ ಭ್ರಾಂತಿ, ಜೀವ ಜೀವ ಭೇದಾವಭಾಸ ಭ್ರಾಂತಿ. ಭೇದ ಕಣ್ಣಿಗೆ ಕಾಣುತ್ತೆ, ಅಲೆಗಳಿಗೆ ಬರಲಿಲ್ಲ ಅವರಿಗೆ. ಏನ್ ಮಾಡಿದ್ರೆ ಎಲ್ಲ ಸುಳ್ಳು ಅಂದ್ಬಿಟ್ರೆ, ಆಮೇಲೆ ಕಣ್ಣಿಗೆ ಕಾಣೋದಿಲ್ಲ ಅಂದ್ರೆ ನಾವು ಒಪ್ಪೋದಿಲ್ಲ, ಅದು ಕಾಣುತ್ತೆ ಸುಳ್ಳು ಅಂತ ಹರಿಸಿಬಿಟ್ರದ. ಇಂಥ ಮಾತಾಡ್ತಾರಲ್ಲ ಅಂಥ ದುರ್ಭೃತಾಚಾನ್ ಮಾಯಿ ಭಿಕ್ಷೂನ್, ಏನ್ ಮಾಡಬೇಕು? ಭ್ರಮಯತು, ನಿಮ್ಮ ಭ್ರೂವಿಲಾಸ ಭ್ರಮೆಗೆ ಒಂಟು ಒಳಗವಾಡಲಿ. ನಮಗೆ ಭ್ರಮೆ ತರಲಿಕ್ಕೆ ಅಂತ ಅವ್ರು ಬರ್ತಾರಲ್ಲ, ಅವರು ಭ್ರಾಂತರಾಗಬೇಕು ಹಾಗೆ ಮಾಡಿ ಅಂತ ಕೇಳಿದ್ದಾರೆ. ನಾವು ಭ್ರಾಂತರಾಗಬಾರದು ಅವರಿಂದ, ಅವರು ಭ್ರಾಂತರಾಗಬೇಕು ಹಾಗೆ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಆಚಾರ್ಯ ರೀತಿ ಮಾಡಿದ್ದು ಕತೆ ಗೊತ್ತು. ಮಧ್ವೀಜದೊಳಗೆ ಹೋಗ್ತಾ ಇರ್ತಾರೆ ಆಚಾರ್ಯರು, ಆ ಚಂಬಲ್ ಕಣಿವೆ ಹಾದು ಹೋಗ್ತಿರ್ತಾರೆ, ಆ ಕಡೆ ಉದಯ ಯಾತ್ರೆ ಹೊಡ್ಕೊಂಡಿದ್ದಾರೆ. ಎಲ್ಲರೂ ಜನ ಅವಾಯ್ಡ್ ಮಾಡ್ತಾರೆ ಸಾಮಾನ್ಯ ಆಚಾರ, ಅದರೊಳಗೆ ಹೋದ್ರು ಅವ್ರು. ಯಾವ ಭಯ ಅಂತ ಅದಕ್ಕೆ ಅಭಯ ಅಂತ ಕರೆದಿತ್ತು, ಅದರೊಳಗೆ ಹೋಗ್ತಾರೆ. ಅಪಾರ ಶಿಷ್ಯವೃಂದ ಆಚಾರ್ಯರ ಹಿಂದೆ. ಆವಾಗ ಒಂದು ಕಳ್ಳರ ಗುಂಪು ಅಟ್ಯಾಕ್ ಮಾಡೋಕ್ಕಾಗಿತ್ತು. ಮುಂಥ ಮೂರ್ನಾಲ್ಕು ಪ್ರಸಂಗ ಹೇಳ್ತಾರೆ ಸುಮಧ್ವ ವಿಜಯದೊಳಗೆ. ಒಂದು ಪ್ರಸಂಗ ನೋಡಿ, ಹೇಗೆ ಭ್ರಮೆ ಉಂಟು ಮಾಡಿದರು ಅಂತ ಹೇಳುತ್ತಾರೆ. ಹೋಗ್ತಿದ್ದಾರೆ, ಅವ್ರು ನೋಡ್ತಾರೆ, ಓಹೋ ಮಧ್ವಾಚಾರ್ಯ ಹೋಗ್ತಾ ಇದ್ದಾರೆ. ಅವ್ರಿಗೆ ಆಚಾರ ಒಂದು ಗೊತ್ತಿಲ್ಲ, ಯಾರೋ ಭಾರಿ ಅವ್ರ ವರ್ಚಸ್ಸು ನೋಡಿ ಭಾರಿ ಶ್ರೀಮಂತರಿರಬೇಕು ಅಂತ ಅರ್ಥ ಮಾಡಿಕೊಂಡ್ರು. ಅವ್ರ ಹಿಂದಿನ ಶಿಷ್ಯರು ನೋಡಿದ್ರು, ಎಲ್ಲ ಅಂತಂಥ ವರ್ಚಸ್ಸು ಅವ್ರದ್ದೆಲ್ಲ ಕೂಡ ನೋಡಿ, ಇವರಲ್ಲಿ ಭಾರಿ ಸಂಪತ್ತು ಇರಬೇಕು. ನಿಜವಾದ ಅಂಥ ಸಂಪತ್ತು ಎಲ್ಲಿ ಸಿಗಬೇಕಂತ ಸಂಪತ್ತು ಇದೆ ಅವರಲ್ಲಿ, ಇವರಿಗೆ ಅದಲ್ಲ, ಯಾವುದೋ ಮೆಟೀರಿಯಲ್ ಹೇಳ್ತಿರಬೇಕು ಅಂತ ತಿಳ್ಕೊಂಡ್ರು. ಅಟ್ಯಾಕ್ ಮಾಡಲಿಕ್ಕೆ ಅಂತ ಹೊರಟರು, ಎಲ್ಲ ಕಡೆಯಿಂದ ಮುದ್ರೆಕ್ಕೆ ಅಂತ ಬಂದರು. ಆಚಾರ್ಯರು ಹೋಗ್ತಾ ಇದ್ದಾರೆ, ಇವರು ಬರ್ತಿದ್ದಾರೆ, ಏನು ಮ್ಯಾಜಿಕ್ ಗೊತ್ತ ಆಚಾರ್ಯರದು, ಅವ್ರ ಹತ್ರ ಬಂದು ನೋಡ್ತಾರೆ ಇವರೆಲ್ಲ ಕಲ್ಲು ಬಂಡೆ ಕಂಡಕ್ಕೆ ಎಲ್ಲ ಬಂಡೆಗಳು ಕಲ್ಲು ಶಿಲೆಗಳಿದ್ದ ಹಾಕಿ. ಅರೇ ಎಂಥ ಕೆಲಸ ಆಯ್ತಲ್ಲ, ನಾ ಯಾರೋ ಅಂತ ತಿಳ್ಕೊಂಡು ಬಂದರೆ ಬರೀ ಶಿಲೆಗಳಿವರೆಲ್ಲ ಕೂಡ ಹೇ ಅಂತ ಎಲ್ಲ ವಾಪಸ್ ಹೊರಟುಬಿಟ್ರು. ಸ್ವಲ್ಪ ದೂರ ಹೋಗಿ ನೋಡ್ತಾರೆ, ಮತ್ತೆ ಅದು ಪರ ಪರ ಹೋಗ್ತಾ ಇದ್ದಾರೆ ಮುಂದಕ್ಕಾಗೇನೆ, ಹೇ ಇವರು ಮನುಷ್ಯರು ಅಂತ ಮತ್ತೆ ವಾಪಸ್ ತೆಗಿದ್ರಂತ. ಮತ್ತೆ ಯಥಾ ಪ್ರಕಾರ ಆಯ್ತು, ಎರಡು ಮೂರು ಸರ್ತಿ ಈಗ ಆದಷ್ಟು ಗಾಬರಿ ಆಯ್ತು ಅವ್ರಿಗೆ. ಕುತೂಹಲ ತಾವ್ ನಾಮ ಅನನ್ ಅಂತೇಳಿ ತಕ್ಷಣ ಬಂದು ನಮಸ್ಕಾರ ಮಾಡಿ, ಸ್ವಾಮಿ ಏನು ಆಶ್ಚರ್ಯ, ಎಂಥ ಅದ್ಭುತ ಇದು, ಯಾರನ್ನೋ ಕನ್ವಿನ್ಸ್ ಮಾಡೋಣ, ಮಕ್ಕಳನ್ನ ಕನ್ವಿನ್ಸ್ ಮಾಡಕ್ ಬರಲ್ಲ ಜನಗಳಿಗೆ ಇವತ್ತಿನ ದಿವಸ, ಅಂಥದ್ದು ಆ ಕಳ್ಳರನ್ನು ಕನ್ವಿನ್ಸ್ ಮಾಡ್ತಾರೆ ಅಂತ ನೆನ್ಪಿಡ್ಬೇಕು. ಇನ್ನು ಹೇಳೋದಾದ್ರೆ ಮೊಟ್ಟ ಮೊದಲ ಬಾರಿಗೆ ಕಳ್ಳರ ಮನಸ್ಸು ಪರಿವರ್ತನೆ ಮಾಡಿ ಸಮಾಜೋದ್ಧಾರ ಮಾಡಿದ ಗುರುಗಳು ಅಂದ್ರೆ ಶ್ರೀಮನ್ ಮಧ್ವಾಚಾರ್ಯರು, ಪೂರ್ತಿ ಚೇಂಜ್ ಮಾಡಿಬಿಟ್ರೆ. ಅರ್ಥ ಮಾಡ್ಕೊಂಡ್ರೆ ಅವ್ರ ಕಣ್ಣಿಗೆ ಬೀಳ್ಬೇಕಷ್ಟೇ ನಾವು, ಅದು ನಮಗೆ ಬೇಕು. ನಾವು ನಮ್ಮ ಮಾತು ನಾವು ಮಕ್ಕಳಿಗೆ ಕೇಳೋದು ಯೋಚನೆ ಮಾಡಬೇಡಿ, ಮಧ್ವಾಚಾರ್ಯರು ಮಕ್ಕಳನ್ನು ಸರಿ ಮಾಡಿ ಅಂದ್ರೆ ಮಾಡಿಬಿಡ್ತಾರ. ನಾವು ಹಾಗಲ್ಲ, ಅವ್ರು ಸರಿ ಇದ್ದಾರೆ ನಾವೇ ತಿಳ್ಕೊಂಡು ನಮ್ಮನ್ನು ಅವರಂತೆ ಮಾಡಿಬಿಡಿ ಅಂತ ಕೇಳುತ್ತೆ, ಇದು ಪದ್ಧತಿ ಆಗ ಹಾಗಾಗಬಾರದು. ಆಚಾರ್ಯರು ಮರೆ ಹೋಗಿ, ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಶ್ರೀ ಮಧ್ವ ನಾಮ, ಜಯ ಜಯ ಜಗತ್ರಾಣ ಜಗತ್ರಾಣ ಅನ್ನೋ ಪದಕ್ಕೆ ಇಷ್ಟೆಲ್ಲ ಅರ್ಥ. ಅದಕ್ಕೆ ಏನ ಬಬ್ರೆ ಬಿಭೇದಿ ಬಬ್ರೆ ಬಹುವೆ, ಅದಕ್ಕೆ ಜಗತ್ರಾಣ ಅಂತವ್ರಿಗೆ ಹೆಸರು. ಜಗತ್ತಿಗೆ ತ್ರಾಣ ಕೊಟ್ಟ ಮುಖ್ಯ ಪ್ರಾಣ ಶ್ರೀಮದ್ ಆಚಾರ್ಯರು. ಇದು ಒಂದು ಘಟ್ಟ. ಅದೇ ಪ್ರಸಂಗದಲ್ಲಿ ಮತ್ತೊಂದು ಸರ್ತಿ ಏನಾಗ್ತಾ ಇದೆ, ದೊಡ್ಡ ಗುಂಪು ಮತ್ತೆ ಬಂತಲ್ಲಿ ಕಳ್ಳರು, ಇವತ್ತಿಗೂ ಸರ್ಕಾರ ಪೂರ್ತಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ನೆನಪಿರಬೇಕು. ಇವತ್ತು ಎಂಥ ವೆಪನ್ಸ್ ಇದೆ, ಏನೇನು ಎಂತೆಂಥ ನಮ್ಮ ಸೌಲಭ್ಯಗಳಿದೆ ಗೊತ್ತಾ ಇವತ್ತು. ಅಂಥ ಹೊತ್ತಲ್ಲಿ ಚಂಬಲ ಕಂಡ ಕಾಯ್ತರು ಇನ್ನೂ ಸುರಕ್ಷಿತ ಇದ್ದ, ಆ ವೀರಪ್ಪನ್ನ ಇದ್ದ ಮೂರು ದಶಕಗಳ ಕಾಲ, ಇನ್ನೂ ಅವನು ಚಿಟ್ಟರು ಉಳ್ಕೊಂಡು ಹೊರಡುತ್ತಿದ್ದಾರೆ. ಎಂಥ ಸರ್ಕಾರಕ್ಕೂ ಇದು ಮಾಡೋಕ್ಕಾಗಿಲ್ಲ ಅವರನ್ನ. ಆಚಾರ್ಯ ಮಧ್ಯೆ ಹೋಗ್ತಿರೋದು ನೋಡಿದ್ರು, ತಕ್ಷಣ ಬಂದಿರೋ ಆಚಾರ್ಯ ಹಿಡಿಬೇಕು ಅಂತ ಬಂದ್ರಂತೆ. ಆಚಾರ್ಯ ಅವ್ರು ಒಂದೇ ಟೈಪ್ ಮಾಡೋರಲ್ಲ, ಅವನು ಒಂದೇ ಕಡೆ ಹೊಡಿತಿದ್ರೆ ಶಾರ್ಟ್ನ ಅವ್ನು ವೀಕ್ನೆಸ್ ಇದ್ದಾಗಲ ಬೇರೆ ಕಡೆ ಬರೋದಿಲ್ಲ ಅಂತೆಲ್ಲ ಔಟ್ ಮಾಡಿಬಿಡ್ತಾರೆ. ಅವನು ಎಲ್ಲಿ ಸಿಕ್ಕಲ್ಲ ಹೊಡಿತಾರೆ ಗಾಬರಿ ಆಗಿಬಿಡ್ತಾರೆ. ಹೊಸ ಮೆಥಡ್ ಹುಡುಕ್ತಾರೆ ಆಚಾರ್ಯ, ಏನ್ ಮೆಥಡ್ ಗೊತ್ತಾ, ಸರ್ವಜ್ಞರವರು ತಮ್ಮ ಶಾಟಿ ತಗೊಂಡು ಸುತ್ತಿಬಿಟ್ಟು ಅವ್ರ ಮಧ್ಯೆ ಹಾಕಿದ್ರೆ, ಅವ್ರೇನ್ ತಿಳ್ಕೊಂಡ್ರಂತೆ, ಆ ಶಾಟಿ ಅಂದ್ರೆ ಬಂಗಾರದ ಗಂಟು ಅಂತ ತಿಳ್ಕೊಂಡ್ಬಿಟ್ರು. ಪರಸ್ಪರ ಹೊಡೆದಾಡಿದ್ದು ಹೊಡೆದಾಡಿದ್ರೆ ಮಿಥೋ ಅಘಾಧ ಎತ್ತಂದೆ, ಇವ್ರು ಅವ್ರು ನೋಡಿ ಅವ್ರು ಇವ್ರು ನೋಡಿ, ಅದ್ರಲ್ಲಿ ಏನೋ ನನಗೆ ಬೇಕು ಶಾಟಿ ನನಗೆ ಬೇಕು ಶಾಟಿ ಅಂತ. ಇವತ್ತು ಅದೇ ಗಲಾಟೆ ನಡೆದಿರೋದು, ನಮಗೆ ಶಾಟಿ ನಮಗೆ ಶಾಟಿ ಅಂತ ದೊಡ್ಡ ಕೋರ್ಟ್ ಕೇಸ್ ಆಗ್ತಿರೋದು. ಇವತ್ತು ನಮಗೆ ಸನ್ಯಾಸ ಅಂತ ಅರ್ಥ, ನಮಗೆ ಶಾಟಿಗೋಸ್ಕರ ಗಲಾಟೆ, ಆಚಾರ ಹೋಗದ ಶಾಟಿಗೆ ಎಷ್ಟು ಗಲಾಟೆ ಮಾಡ್ತಿದ್ದಾರೆ ಅಂದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದು ದೃಷ್ಟಿಯಿಂದ ಕಳ್ಳರು ಬುದ್ಧಿವಂತರವರು. ಆಚಾರ ಶಾಟಿ ಅಂತ ಹೇಳಿದ್ರೆ ಅದು ಯಾವ ಸತ್ಯಲೋಕದ ಬಂಗಾರ ಇದ್ದ ಗೊತ್ತಾದ ಒಂದು ಆಚಾರ ಬುಟ್ಟಿದ ಹುಣಸೆ ಬೀಜ ಬಂಗಾರ ಬೀಜ ಆಗಬೇಕಾದ್ರೆ ಅವರು ಕೊಟ್ಟ ಶಾಟಿ ಸನ್ಯಾಸ ದೀಕ್ಷೆ ಇದ್ದಾಗಲೇ. ಅವರ ಶಾಟಿಗಳು ಜಗಳಾಡಿದ್ರೆ ಅರ್ಥ ಇದೆ, ಆದರೆ ಅದನ್ನು ಭಕ್ತಿಯಿಂದ ಜಗಳಾಡಲಿಲ್ಲ, ಆಸೆಯಿಂದ ಜಗಳಾಡಿದ್ರು, ಅದಕ್ಕೆ ನಾಶ ಆಗ್ತಾರೆ. ಭಕ್ತಿಯಿಂದ ಜಗಳಾಡಿದಾರ ಅದಕ್ಕಿಂತ ದೊಡ್ಡ ಒಂದು ಜೀವನದ ಸಾಧನೆಯೇ ಇಲ್ಲ. ಆಚಾರ್ಯರು ಮುಟ್ಟಿದ್ದೆಲ್ಲ ಚಿನ್ನ ನೆನಪಿರಬೇಕು, ಅವರು ನೋಡಿದ್ರಂದ್ರೆ ಸಾಕೋದು ಚಿನ್ನನೇ. ಅಂತ ಅತ್ಯದ್ಭುತವಾದ ಗುರುಗಳು ಶ್ರೀಮದ್ ಆಚಾರ್ಯರು. ಗಮನಾಸನ ಸಂಕಥಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪವರ್ಗ ದಾತ್ರೀಹಿ ಕಥಮಪ್ಯಮರಾಹ ಪ್ರಪಂಚ ಯೇಯುಹು ನನು ಮಧ್ವಶ್ಯ ನಮಾದೃಶೋ ಅಲ್ಪಬೋಧಾಹ. ಆಚಾರ್ಯ ಓಡಾಡಿದರು, ಕೂತರು, ನಿಂತರು, ಮಾತಾಡಿದರು ಅಂತ ಒಂದೊಂದು ಮಹಿಮೆಯ ಕೂಡ ನಮಗೆ ಅಪರೋಕ್ಷ ಜ್ಞಾನ ದ್ವಾರ ಮೋಕ್ಷಕ್ಕೆ ಸಾಧನ ಅನ್ನೋ ಮಾತನ್ನ ಸುಮಧ್ವ ವಿಧದಲ್ಲಿ ಒತ್ತಿ ಒತ್ತಿ ಹೇಳ್ತಾರೆ ನಾರಾಯಣ ಪಂಡಿತ ಆಚಾರ್ಯ. ಅದು ಅತ್ಯಂತ ಸತ್ಯವಾದ ಮಾತದು. ಇವತ್ತು ನಾವೇ ಸಾಕ್ಷಿ, ಇವತ್ತು ನಮ್ಮನ್ನು ಹೊತ್ತಿರೋದು ಯಾರೋ ಅಲ್ಲ, ವಾಯುದೇವರು ಹೊತ್ತಿದ್ದಾರೆ. ಅವರು ಹೊತ್ತು ಹೇಳ್ತಾರೆ, ಅವರು ವಾಯುದೇವರು ಎಬ್ಬಿಸ್ತೇ ಹೋದ್ರೆ ಎದ್ದಿಲ್ಲಕ್ಕಾಗಲ್ಲ ಯಾರಿಗೂ ಕೂಡ, ಓಡಾಡಲಿಕ್ಕಾಗೋದಿಲ್ಲ, ಬ್ಯಾಲೆನ್ಸ್ ಮಾಡೋಕ್ಕಾಗೋದಿಲ್ಲ ಗೊತ್ತೇ. ಇವತ್ತು ಬದುಕಲಿಕ್ಕಾಗೋದಿಲ್ಲ ಅಲ್ಲ, ಕೂಡ್ಲಿಕ್ಕೆ ಬರೋದಿಲ್ಲ, ನಿಲ್ಲಕ್ಕೆ ಬರೋದಿಲ್ಲ, ಓಡಾಡಲಿಕ್ಕೆ ಬರೋದಿಲ್ಲ, ಹೇಳಕ್ ಬರೋದಿಲ್ಲ ಮನುಷ್ಯನಿಗೆ ಅಲ್ಲ, ಕೈ ಎತ್ತಲಿಕ್ಕೆ ಬರೋದಿಲ್ಲ, ಚಾಚಲಿಕ್ಕೆ ಬರೋದಿಲ್ಲ. ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾಹ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ. ನಿಮಗೆ ಆಚಾರ್ಯ ಮಹಿಮೆ ಅಂದ್ರೆ ಯಾವೋ ಎಲ್ಲೋ ಇದ್ದವ್ರ ಮಹಿಮೆ ಅಲ್ಲ, ಅದು ನಮ್ಮೆಲ್ಲರ ಒಳಗಿರ್ತಕ್ಕಂಥ ಗುರುಗಳ ಮಹಿಮೆ. ಹೇಳ್ತಾರೆ, ಇಂಥ ನೀವು ಅಂತ ದುರ್ಭೃತಾಚ ಭ್ರಮಯತು, ಭ್ರಮೆ ಉಂಟು ಮಾಡಿ ಅವರಿಗೆ. ಅವರಿಗೆ ಆ ಬರೀ ಶಾಟೆಯ ಗಂಟನ್ನ ಚಿನ್ನದ ಒಂದು ಗಂಟು ಒಂದು ಭ್ರಮೆ ಹುಟ್ಟಿಸಿದ್ರಲ್ಲ, ಹಾಗೆ ಅವರಿಗೆ ಭ್ರಮೆ ಹುಟ್ಟಿಸಿ ನಾಶ ಮಾಡಿಬಿಡಿ. ಅಲ್ಲೊಂದು ಮಾತನ್ನ ಮತ್ತೆ ಬರೀತಾರೆ, ಪ್ರಾಕ್ ವಿಜಯವ ಸಂಸಪ್ತಕ ಗಣಾನ್ ಅಂತ ಹೇಳಿದ್ದಾರೆ. ಮಹಾಭಾರತ ಯುದ್ಧದೊಳಗೆ ದ್ರೋಣ ಪರ್ವದ ಕಾಲಕ್ಕೆ ಭಗದತ್ತನ ಮೇಲೆ ಯುದ್ಧಕ್ಕೆ ಹೋಗೋ ಪ್ರಸಂಗ ಬರುತ್ತೆ ಅರ್ಜುನನಿಗೆ. ಸಂಸಪ್ತಕರ ಮೇಲೆ ಯುದ್ಧ ಮಾಡ್ತಾ ಇರ್ತಾನೆ, ಆಗ ಅವರೆಲ್ಲ ಆಹ್ವಾನ ಮಾಡ್ತಾರೆ, ಬರಬೇಕು ನಮ್ಮ ಮೇಲೆ ಅಂತ ಕರೆದಾಗ ಕೃಷ್ಣ ಅರ್ಜುನ ಹೇಳ್ತಾ, ಅಲ್ಲಿ ಭಗದತ್ತನ ಮೇಲೆ ಹೋಗಬೇಕಾಗಿದೆ, ಇಲ್ಲಿ ಸಂಸಪ್ತ ಅವ್ರು ಬಿಡ್ತಾ ಇಲ್ಲ, ಏನ್ ಮಾಡ್ಬೇಕಾಗ, ಯಾರಿಂದ ವಾಪಸ್ ಹೋದ್ರು ಕೂಡ ಅದು ಸೋಲಿದ್ದಾಗ ಲೆಕ್ಕ. ಕ್ಷತ್ರಿಯ ಯುದ್ಧೇ ಚಾಪಿ ಅಪಲಾಯನಂ, ಬಿಟ್ಟು ಹೋಗಬಾರ್ದು. ಕೃಷ್ಣ ಏನು ಮಾಡಲಿ ಅಂತ ಕೇಳ್ತಾನೆ. ಕೃಷ್ಣ ಹೇಳ್ತಾನೆ, ನೀನು ಬುದ್ಧಿ ಕೊಟ್ಟಿರೋ ಜಾತಕ್ಕೆ ಯೋಚನೆ ಮಾಡು ಅಂತ ಹೇಳ್ತಾನೆ. ಧಿಯೋ ಯೋನ ಪ್ರಚೋದಯ, ಕಷ್ಟ ಅರ್ಥ ಆಯ್ತದೆ. ಅರ್ಜುನ ಆ ಕ್ಷಣಕ್ಕೆ ಹೇಳಿದ ಸಂಮೋಹನಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾನೆ. ಸಂಮೋಹನಾಸ್ತ್ರ ಪ್ರಯೋಗ ಮಾಡಿದಾಗ ಏನ್ ನಡೀತು ಗೊತ್ತಾ, ಪರಸ್ಪರಂ ಕೃಷ್ಣ ಪಾರ್ಥಾವಿತಿಸ್ಮ, ಸಂಸಪ್ತ ತಮ್ಮನೇ ಹೊಡೆದಾಗ ಇವನು ಕೃಷ್ಣ ಅರ್ಜುನ ತಾವೇ ಹೊಡೆದಾಡ್ಕೊತಾ ಇದ್ದಾರೆ. ಕೃಷ್ಣ ನೈ ರೋಗಣ ಕಡೆ ನೀನು ಯೋಚನೆ ಹೊಡೆದಾಡ್ಕೆ ಸಾಯಂಕಾಲ ಹೊಡೆದಾಡ್ತಾರೆ ಇರ್ತಾರೆ ಅಂತ ಹೇಳ್ಬಿಡ್ತಾರೆ. ಮುಂದೆ ಕೊರಟು ಹೋಗ್ಬಿಡ್ತಾರೆ ಆಚಾರ್ಯ ಕೃಷ್ಣ ಅರ್ಜುನರು. ಅರ್ಜುನ ಸಂಮೋಹನಾಸ್ತ್ರ ಬಿಟ್ಟು ಅದನ್ನು ಸಾಧಿಸಿದ, ಸಂಮೋಹನಾಸ್ತ್ರ ಬಿಟ್ಟು ಭ್ರಮೆ ಹುಟ್ಟಿಸಿದ ಅರ್ಜುನ. ಪ್ರಾಕ್ ವಿಜಯವ ಸಂಶಪ್ತಕ ಗಣಾನ್ ಅಂತ ಹೇಳಿದರು. ಆದ್ರೆ ಆಚಾರ್ಯ ಯಾವ ಅಸ್ತ್ರನೂ ಬೇಕಾಗಲಿಲ್ಲ, ಬರೀ ಎತ್ತರ ಸಾಕಂತ ಕೆಲಸ. ಅರ್ಜುನನಿಗೆ ಮಂತ್ರ ಬೇಕಾಗಿತ್ತು, ಆಚಾರ್ಯ ಏನೂ ಬೇಡ, ಆ ಸಂಕಲ್ಪ ಮಾಡಿದ್ರೆ ಸಾಕು ಕೆಲಸ ಆಗೋಯ್ತು. ಅಂದರೆ ಅರ್ಜುನನಂತೆ ಮಾಡಿದರು, ಅರ್ಜುನನ್ನು ಮೀರಿಸಿ ಮಾಡಿದರು. ಆದ್ದರಿಂದ ನೀವು ಅಸುರರ ಭ್ರಮರಿಗೆ ಭ್ರಮೆ ಉಂಟು ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಇವೆಲ್ಲ ಇನ್ನು ಈಶ್ವರ ದೇವ ಏನು ಎಂತ ಹೆಸರಿದ್ದು ಗೊತ್ತು ಅವರು. ಸ್ವಾಮಿ ನಮ್ಮೂರಿ ಯಾರು ಕಾಲಿಡ್ತಾರೋ ನನ್ನ ಕರಾರು, ಸೂರ್ಯ ಮುಳುಗುವವರೆಗೂ ಇಡೀ ದಿವಸ ಅವರು ತೋಡಬೇಕು, ಇದನ್ನು ಕರಾರು ಮಾಡಿದ್ದ. ಆಚಾರ್ಯರಲ್ಲಿ ಹೊರಟರು. ಆ ಕೊಚ್ಚಿದ ಈಶ್ವರ ದೇವ ಮೇಷ ರೂಪಂ ಖನನಂ ಸ್ವಾಂ ಪಾಂಥಜನೈರ್ ವಿಧಾಪಯಂತಂ, ಖನನಂ ಪಾಂಥಜನೈರ್ ವಿಧಾಪಯಂತಂ ಸ್ವಮಪಿ ಪ್ರತಿಚೋದಯಂತ ಮೂಚೆ ಕ್ರಿಯೆಯ ಅಕುಶಲಾನ್ನಹ ಪ್ರಬೋಧ ಏತಿ. ಪ್ರಶ್ನ ಆಚಾರ್ಯರಿಗೂ ಕೇಳಿಬಿಟ್ಟ ಬಿಡಲಿಲ್ಲ, ಸ್ವಲ್ಪ ಜ್ಞಾನ ಬರಬೇಡ ಅವನಿಗೆ. ಇವತ್ತು ಕಾವ್ಯಶಾತಿ ಅಂದ್ರೆ ಏನೋ ಜನ ಗೌರವ ಕೊಡ್ತಾರೆ ಅಂತ ಆಚಾರ್ಯವಂತ ಸೂರ್ಯ ಬೀರಿಸತಕ್ಕಂಥ ವಚಸ್ಸು ಅರ್ಥ ಮಾಡ್ಕೋಬಾರದೆ. ಸ್ವಮಪಿ ಪ್ರತಿಚೋದ ಎಂತ ಮೂಚೆ, ಆಚಾರ್ಯರೇ ನೀವು ತೋಡ್ತಕ್ಕದ್ದೇ ಇಡೀ ದಿವಸ ಅಗಲೇಬೇಕು ಅಂತ ಹೇಳಿಬಿಟ್ನಂತೆ. ಅವನ ಎಂತ ಅಂತ ಕೆರೆ ತೋಡಿಸ್ಬೇಕು, ಖರ್ಚು ಮಾಡಬಾರದು, ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ಬೇಕು, ಅದೇ ಟ್ಯಾಕ್ಸ್. ಅವನಿಗೆ ದೇಶಕ್ಕೆ ಎಂಟರ್ ಆದರೆ ಟ್ಯಾಕ್ಸ್ ಕೊಡಬೇಕು ಅವನಿಗೆ. ಅಂತ ಆಚಾರ್ಯ ಓ ಆಗಲಿ ಅಂತ ಹೇಳಿದ್ರು. ಅವ್ರು ಮನಸ್ಸು ಮಾಡಿ ಅವಾಯ್ಡ್ ಮಾಡಿದ್ರೆ ಬೈಪಾಸ್ ಮಾಡಿದ್ರೆ ಮುದೋಗ್ತಿತ್ತು ಅಷ್ಟೇ. ಅವ್ರಿಗೆ ಬೈಪಾಸ್ ಮಾಡೋ ಮುಖ್ಯ ಆಗಿರಲಿಲ್ಲ, ಇವ್ರು ಬುದ್ಧಿ ಕಲಿಸ್ಬೇಕಾಗಿತ್ತು, ತಮ್ಮ ಶಕ್ತಿ ತೋರಿಸ್ಬೇಕಾಗಿತ್ತು. ಅದು ಕಷ್ಟ ಹೇಳಿದ್ರಂತೆ, ನಮಗೆ ಗೊತ್ತಿಲ್ಲಪ್ಪ ಅವೆಲ್ಲ ಕೂಡ, ಅವಾಗೆಲ್ಲ ಗೊತ್ತಿಲ್ಲ, ಒಂದ್ಸರಿ ತೋರಿಸು ನಾವು ಮಾಡ್ತೇವೆ ಅಂತ ಹೇಳಿದ. ಕ್ರಿಯೆಯ ಅಕುಶಲಾನ್ ನಹ ಪ್ರಬೋಧಯ ಇತಿ, ನಮಗೆ ಸ್ವಲ್ಪ ತೋರಿಸಿಕೊಡು ಒಂದು ತಷ್ಟ ತಗೊಂಡು ನೋಡಿ ಹಿಡ್ಕೋಬೇಕು ಅಂತ ಹೇಳಿದ. ಹಿಡ್ಕೋ ಗೊತ್ತಾಯ್ತ ಅಂತ ಹೇಳಿದ. ಹೀಗೆ ಎತ್ತಬೇಕು ಅಂತ ಹೇಳಿದ. ಯಾಕಬೇಕು ಅಂದ ಹೇಳಿದ. ಇಡೀ ದಿವಸ ಹಾಕ್ತಾನೆ ಇದ್ದ ತಾನೇ, ಮತ್ತೆ ವಿಕೆಟ್ ನೋಡಲೇ ಇಲ್ಲ ತಿರಿ. ಹಾಗೆ ಹಾಕ್ತಿದ್ದು ಹಾಕಿದ್ದೇನೆ ಇಡೀ ದಿವಸ. ಪ್ರಕಾರಂ ಪ್ರಕಟೀಕರ್ತು ಆರಭ್ಯ ವಿರರಾಮನೋ ಮಹಿಯೋ ಮತಿ ಮಹಾತ್ಮ್ಯಾತ್ ವೈವಶ್ಯೇನ ಖನನ್ ಖಲಹ. ಇಡೀ ದಿವಸ ಅಗಿತಾ ಇದ್ದಂತೆ. ಸಿನಿಮಾದಲ್ಲಿ ಏನ್ ಮಾಡಿದಾರೋ ಗೊತ್ತೇನು, ಆಚಾರ ತೊಗೊಳ್ಳೆ ಶುರು ಮಾಡಿಬಿಟ್ರಂತ ತಕ್ಷಣನೆ. ಅವನು ಬಂದು ಸಾಕು ಹೋಗ್ರಿ ಅಂದಂತೆ. ಇಲ್ಲ ನಿನ್ ಕರಾರೇನಪ್ಪ, ಇಲ್ಲಿ ಬಂದವರು ತೋಡ್ಬೇಕು, ನಮ್ಮ ಕರಾರು ನೀರು ಬರೋವರೆಗೂ ತೋಡ್ಬೇಕು. ಕೆರೆನ ಯಾರು ತೋಡ್ಬಾರ್ತಾರೆ, ಇಷ್ಟು ಜ್ಞಾನ ಬೇಡ ಮನೆ ಪಕ್ಷ. ತೋಡಿದ್ರೆ ಕೆರೆ ಎಲ್ಲ, ಕೆರೆ ನೀರು ನಿಲ್ಲಬೇಕು ಬಂದದ್ದು. ತೋಡಿದ್ರೆ ಬಾವಿ ಆಗುತ್ತೆ ಅಂತ ಕೆರೆ ಆಗೋದಿಲ್ಲ. ಈ ಎ ಬಿ ಸಿ ಡಿ ಗೊತ್ತಿಲ್ಲದ ಚಿತ್ರ ಸಿನಿಮಾದಲ್ಲಿ ತೋರಿಸಿದ್ದ ಅದನ್ನು ತಪ್ಪದು. ಹಾಗೆ ನಡೆದಿದ್ದಲ್ಲ, ಆಚಾರ ತೋಡ್ಲೇ ಇಲ್ಲ, ಹೇಳಲೇ ಇಲ್ಲ. ಅವ್ರಿಗೆ ಬುದ್ಧಿ ಕಲಿಸಿದರು. ಕರೆ ಈಶ್ವರ ದೇವ, ಈಶ್ವರೋಹಂ ದೇವೋಹಂ ಅನ್ನೋ ಅಹಂಕಾರವನ್ನು ತೆಗೆದುಹಾಕಿಬಿಡ್ತಾರೆ ಆಚಾರ್ಯ. ಈಶ್ವರೋಹಂ ಮಹಾಂಭೋಗಿ ಅಂದ್ರೆ ದೈತ್ಯರ ಲಕ್ಷಣ, ಅದು ಉತ್ತರ ಕೊಟ್ಟಿದ್ದ ಆಚಾರ್ಯರು. ವೈವಶ್ಯೇನ ಖನನ್ ಖಲಹ, ವಿವಶರಾಗಿಬಿಟ್ರು. ಇದು ಅರ್ಥ ಮಾಡಿಕೊಂಡ್ರೆ ನಮಗೇನು ಉಪಯೋಗ ಇದರಿಂದ. ನಮ್ಮ ದ್ವೇಷಗಳಿದ್ದಾರೆ, ಹರಿದ್ವೇಷಗಳಿದ್ದಾರೆ, ಸಿದ್ಧಾಂತ ದ್ವೇಷಗಳಿದ್ದಾರೆ, ಅವರು ನಮಗೆ ಭ್ರಮೆ ಉಂಟು ಮಾಡಲಿಕ್ಕೆ ಬರ್ತಿದ್ದಾರೆ. ನಮ್ಮ ಜನ ಭ್ರಾಂತರಾಗ್ತಿದ್ದಾರೆ, ಇವತ್ತಿನ ಎಲ್ಲೆಲ್ಲೋ ಹೋಗ್ತಿದ್ದಾರೆ ಗೊತ್ತಾ. ಇವತ್ತು ಯಾರೋ ಎಲ್ಲ ಹೋದ್ರೆ ನಮಗೆ ಆಶ್ಚರ್ಯ ಆಗೋದಿಲ್ಲ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ ದೇವತಾ. ಇಂಥ ಪಂಥ ಹಿಡಿದ ನಾವು ಬೇರೆ ಕಡೆ ಹೋದ್ರೆ ಎಷ್ಟು ತಪ್ಪಾಗುತ್ತಾಗ, ಎಷ್ಟು ಜನ ಮಾಧುರು ಬೇರೆ ಕಡೆ ಹೋಗ್ತಾರೆ ಗೊತ್ತಾ ನಿಮಗೆ. ಪರಮಾಶ್ಚರ್ಯವಾಗುತ್ತೆ ಅಂದರೆ ಭ್ರಮೆ ಹುಟ್ಟಿಸಿದ್ದಾರೆ ಇವರಿಗೆಲ್ಲ ಕೂಡ. ಅವರಿಗೆ ಭ್ರಮೆ ಹುಟ್ಟಿಸಿದ ಹುಡುಗರು ವಾಪಸ್ ಬರಬೇಕು, ಆ ರೀತಿ ಆಗಬೇಕು ಇವರು. ಅದಕ್ಕೆ ಭ್ರಮೆಯೇತು ಸುಭೃಶ್ಯಂ ಬಭ್ರುವ ದುರ್ಭೃತ್ ಆಚಾನ್ ಭ್ರಾಂತಿರ್ ಭೇದಾವಭಾಸಸ್ತು ಇತಿ ಭಯಂ ಅಭಿಭೂಹು ಭೋಕ್ಷತಃ ಮಾಯಿ ಭಿಕ್ಷೂನ್. ನೀವು ಅಭಯ ಅಭಿಭೂಹು ಭ್ರೂವಿಭ್ರಮ, ನಿಮ್ಮ ಭ್ರೂವಿಭ್ರಮಕ್ಕೆ ಎದರಾಳಿಯೇ ಇಲ್ಲ. ಅಭಿಭೂಹು ಎಲ್ಲವನ್ನು ಮೆಟ್ಟಿ ನಿಲ್ತಕ್ಕಂಥ ನಿಮ್ಮ ಹುಬ್ಬುಗಂಟು ಇವರನ್ನೆಲ್ಲ ಭ್ರಮೆಗೆ ಒಳಗಾಗಿಸಿ ಬಿಡಲಿ ಅಂತ ಹೇಳ್ತಾರೆ. ಅದು ನಮಗೆ ಅತ್ಯಂತ ಮುಖ್ಯವಾದ ಒಂದು ಅವಶ್ಯವಾಗಿರ್ತಕ್ಕಂಥ ವಸ್ತು. ಇವತ್ತು ನಮ್ಮ ಜನ ಇವತ್ತು ಎರಡು ಕೆಲಸ ಮಾಡ್ತಿರ್ತಾರೆ ಆಧುನಿಕರು. ಒಂದು ಸಂಸ್ಕೃತನ್ನು ಬೈತಾರೆ, ಇನ್ನೊಂದು ಭಾಷೆಯಲ್ಲಿ ಸಂಸ್ಕೃತನ ಬೈತಾರೆ, ಮತದಲ್ಲಿ ಮಧ್ವ ಮತನ ಬೈತಾರೆ. ನೆನಪಿರಬೇಕು, ಭಾಷೆ ಸಂಸ್ಕೃತ ಕಂಡ್ರಾಗೋದಿಲ್ಲ, ಮಧ್ವ ಮತ ಕಂಡ್ರಾಗೋದಿಲ್ಲ. ಅವರಿಗೆ ದಿನ ಬೆಳಗಾದರೂ ಗೋಳಾಟ ಇದ್ದಿದ್ದೇ. ಯಾತಕ್ಕೆ ಇವರು ಸಂಸ್ಕೃತ ಭಾಷೆಯನ್ನು ಬೈತಾರೆ ಗೊತ್ತೇನು, ಅದು ದೇವ ಭಾಷೆ ಅದಕ್ಕೆ ಬೈತಾರೆ. ಮಧ್ವ ಮತ ಯಾತಕ್ಕೆ ಬೈತಾರೆ ಅಂದರೆ ದೇವ ಮತ ಅದಕ್ಕಂದ್ರೆ ಬೈತಾರೆ ಅಂತ. ಹಸುರರು ಜಾಸ್ತಿ ಇದ್ದಾಗ ದೇವ ಮತ ಬೈಬೇಕಲ್ಲ ಅವರೆಲ್ಲ ಕೂಡ. ಹಸುರ ವಸುಮತಿಯ ಮೇಲಿನ್ನು ಹಸುರ ಜನರೇ ಬಹಳ, ವಶವಲ್ಲ ಕಲಿಯ ಬಾಧೆ. ಗೋಪಾಲದಾಸರ ಮಾತು ಅಂದ ಮೇಲೆ ಹಸುರ ಬಹುಲಾಯಸ್ಮಾತ್ ನತಸ್ಮಾತ್ ಜನತಾಮಿಯ. ಹಸುರ ಸಂಖ್ಯೆ ಜಾಸ್ತಿ, ಸಂಸ್ಕೃತ ಕಂಡ್ರಾಗೋದಿಲ್ಲ, ದೇವತೆಗಳ ಭಾಷೆ. ಮತ್ತೊ ಮತ್ತೆ ಕಂಡ್ರಾಗೋದಿಲ್ಲ, ಅದು ದೇವತೆಗಳ ಮತ ಅದು. ಸುರಾಜ್ಞಾನರ ಅಂತ ಮುಕುಂದ ಪ್ರಸಾದ ಅಂತ ಹೇಳ್ಬಿಟ್ಟಿದ್ದಾರೆ. ಆದ್ರಿಂದ ಅದನ್ನು ನಮ್ಮ ಜನ ಮೋಸ ಹೋಗ್ಬಾರದು. ಒಬ್ಬ ಕುರುಡ ಏನೋ ಬೈದ ಅಂತ ಹೇಳಿ ನಾವು ಸೂರ್ಯನ ನಾ ಬಿಡ್ಲಕ್ಕಾಗತ್ತಾ? ಅವನು ಕುರುಡ ಅಂತ ಅವನ ಬಗ್ಗೆ ನಾವು ಮೂರ್ಖ ಅಂತ ತಿಳ್ಕೋಬೇಕೆ ಹೊರತು ನಾವು ಆ ತಪ್ಪು ಮಾಡಬಾರ್ದು. ಅಂತ ತಪ್ಪು ನಿರಂತರ ನಡೀತಕ್ಕಂಥ ಕೆಟ್ಟ ಕಾಲ ಇದು. ಇಂಥ ಅತ್ಯಂತ ಶ್ರೇಷ್ಠವಾದ ಮತವನ್ನು ಪ್ರಸಾರ ಮಾಡೋದರಲ್ಲಿ ಒಂದು ಲ್ಯಾಪ್ಸು ವ್ಯವಸ್ಥೆ ಇಲ್ಲ. ಮತ್ತೆ ತಿಳ್ಕೊಳ್ಳೋದ್ರಲ್ಲಿ ಒಂದು ಲ್ಯಾಪ್ಸ್ ಅವ್ರಿಗೆ ಬೇಕಿಲ್ಲ. ಇಂಥ ಒಂದು ವಿಚಿತ್ರ ಘಟ್ಟದಲ್ಲಿರುತ್ತೆ. ಪ್ರೈಮರಿ ಸ್ಕೂಲಿಂದ ಅಲ್ಲ, ಕೆಜಿ ಕ್ಲಾಸೇ ಶುರು ಆಗಿಬಿಡುತ್ತೆ ಅವನಿಗೆ. ಆಗ್ಲೇನು ಸಂಸ್ಕಾರ ಬಿಡೋ ಪದ್ಧತಿ ಕೆಜಿ ಕ್ಲಾಸಿಂದ ಪ್ರಾರಂಭ. ಅವನಿಗೆ ನಮ್ಮದನ್ನು ಬಿಡ್ತಾನೆ, ಬೇರೆಯವ್ರು ಹಿಡಿತಾನೆ. ಅಂಥವರು ಭ್ರಮೆ ಕಳ್ಕೊಂಡು ನಮ್ಮ ಮಕ್ಕಳು ವಾಪಸ್ ಬರಬೇಕು ಅಂತಿದ್ರೆ, ಭ್ರಮೆಯಿತು ಸುಭೃಶಂ ಬಭ್ರೋ ದುರ್ಭೃತ ಆಶಾ, ನಿಮ್ಮ ಹುಬ್ಬುವಿನ ವಿಲಾಸ ಹಾಗೆ ಮಾಡಲಿ ಆಚಾರ್ಯರೇ ಅಂತ ಪ್ರಾರ್ಥನೆ ಮಾಡ್ತಾರೆ. ಮತ್ತೆ ಮುಂದೆ ಹೇಳ್ತಾರೆ, ಇನ್ನ ಮತವನ್ನ ಆಚಾರ ಉಪಾಸನೆ ಮಾಡಿದ್ರೆ ಏನಾಗುತ್ತೆ ಅಂತ ಪ್ರಶ್ನೆ ಈಗ. ಅದಕ್ಕೆ ಹೇಳ್ತಾರೆ, ಅಪೂರ್ವವಾದ ಶ್ಲೋಕ ಅದು. ಏಮುಂ ಭಾವಂ ಭಜಂತೆ ಸುರಮುಖ ಸುಜನಾರಾಧಿತಂ ತೇ, ಆಚಾರ್ಯರೇ ಈ ಅಮುಂ ತೃತೀಯಂ ಭಾವಂ ಭಜಂತೆ, ಏಮುಂ ಭಾವಂ ಭಜಂತೆ ಸುರಮುಖ ಸುಜನಾರಾಧಿತಂ ತೃತೀಯಂ, ಅವರೇನ್ ಮಾಡ್ತಾರೆ ಗೊತ್ತಾ, ಭಾಸಂತೆ ವೈಕುಂಠೆ ವೈಕುಂಠೆ ಚೇ ಸಹಚರೆ ಚರಿತೆ ಚಾಮರೈ ಚಾರುವೇಷಾಹ, ವೈಕುಂಠೆ ಕಂಠಲಗ್ನ ಸ್ಥಿರ ಶುಚಿ ವಿಲಸತ್ ಕಾರುಣ್ಯ ಲೀಲಾ ಲಾವಣ್ಯ ಪೂರ್ಣ ಕಾಂತ ಕುಚಭರ ಸುಲಭಾಶ್ಲೇಷ ಸಮ್ಮೋದ ಸಾಂದ್ರಾಹ. ಆಚಾರ್ಯರನ್ನು ಉಪಾಸನೆ ಮಾಡಿದ್ರೆ ಏನು ಫಲ ಇದು? ಇವತ್ತು ಜನ್ಮಾದಿ ವ್ಯಾಧಿ ಹೋಗುತ್ತೆ, ಒಪ್ಪೋಣ. ವ್ಯಾಧಿ ಆದಿ ವ್ಯಾಧಿ ಹೊರಟು ಹೋಗುತ್ತೆ, ಗುಣ ಬರುತ್ತೆ, ದೋಷ ಹೋಗುತ್ತೆ, ಅವೆಲ್ಲ ಸರಿಯೇ, ಭಯ ಹೋಗುತ್ತೆ ಸರಿಯೇ. ಅಲ್ಟಿಮೇಟ್ ಫ್ರೂಟ್ ಏನು ಇದಕ್ಕೆ? ಅಲ್ಟಿಮೇಟ್ ಏನಪ್ಪ ಇದಕ್ಕೆ ಅಂತ ಕೇಳಿದ್ರೆ ಹೇಳ್ತಾರೆ, ಹುಡುಗ ಬಾರಿ ಬಿದ್ದು ಅಂತ ಸ್ಕಾಲರ್ಶಿಪ್ ಬಂತು, ಅದು ಫ್ರೂಟ್ ಅಲ್ಲ. ಮುಂದೆ ದೊಡ್ಡ ಕೆಲಸ ಇದು, ಇದು ಸಣ್ಣ ಕೆಲಸ ಅಷ್ಟೇನೆ. ಸಂಸಾರದ ನಿತ್ಯ ಜೀವನದಲ್ಲಿ ಆ ಬಾವಿದೇವನ್ನು ಹಿಡಿದು ನಾವು ಆಪತ್ತು ಪರಿಹಾರ ಮಾಡ್ಕೋತೇವೆ ಅಂದ್ರೆ ಒಪ್ಪೋಣ. ಆದ್ರೆ ಅದು ಅಲ್ಟಿಮೇಟ್ ಏನೇ ಅಲ್ಲ. ಅಲ್ಟಿಮೇಟ್ ಪ್ರೂಫ್ ಯಾವುದು ಅಂದ್ರೆ, ಏಮುಂ ಭಾವಂ ಭಜಂತೆ ಸುರಭಕು ಜನಾರಾಧಿತಂತೆ ತೃತೀಯಂ ಭಾಸಂತೆ ಭಾಸುರೈಸ್ತೆ ಸಹಚರ ಚಲಿತೈ ಚಾಮರೈಶ್ಚಾರು ವೇಷಾ, ವೈಕುಂಠೆ ಕಂಠಲಗ್ನ ಸ್ಥಿರ ಶುಚಿ ವಿಲಸತ್ ತಾರುಣ್ಯ ಲಾವಣ್ಯ ಪೂರ್ಣ ಕಾಂತ ಕುಚಫರ ಸುಲಭ ಶ್ಲೇಷ ಸಮ್ಮೋದ ಸಾಂದ್ರಾಹ. ಆಚಾರ್ಯರೇ, ಏ ಅಮುಂ, ಯಾರು ಅಮುಂ, ಈ ನೆನಪಿರಬೇಕು, ಈ ತೃತೀಯಂ ಭಾವಂ ಭಜಂತೆ, ನಿಮ್ಮ ಮೂರನೇ ರೂಪವನ್ನು ಉಪಾಸನೆ ಮಾಡ್ತಾರಲ್ಲ ಅವರು. ಭಾವ ಅಂದ್ರೆ ರೂಪ, ತೃತೀಯಂ ಭಾವ ಮೂರನೆಯ ರೂಪ ಅಂದ್ರೆ ಮಧ್ವರೂಪ. ಯಾರು ನಿಮ್ಮ ಈ ಮಧ್ವರೂಪವನ್ನ, ಎಂಥ ಮಧ್ವರೂಪ ಗೊತ್ತಾ, ಸುರಮುಖ ಸುಜನಾರಾಧಿತಂ ತೇ ತೃತೀಯಂ. ಸುರಮುಖ ಸುಜನಾರಾಧಿತಂ, ದೇವತೆಗಳೇ ಮೊದಲಾದಂತಹ ಸಜ್ಜನರಿಂದ ಆರಾಧಿಸಲ್ಪಡತಕ್ಕಂತಹ ನಿಮ್ಮ ಈ ಮೂರನೇ ರೂಪವನ್ನ ಏ ಅಮುಂಭಜಂತೆ, ಯಾರು ಆರಾಧನೆ ಮಾಡ್ತಾ ಇದ್ದ ಅಂದ್ರೆ ಕಣ್ಣಾರೆ ಕಂಡು ಹೇಳ್ತಾ ಇದ್ದಾರೆ. ನೆನಪಿರಬೇಕು, ವಾಯುಸ್ಥಿತಿ ಹೇಳಬೇಕಾದ್ರೆ ನೋಡಿ ಹೇಳ್ತಾ ಇದ್ದಾರೆ. ಇದನ್ನು ಪದ ಅಮುಂ, ಈ ನಿಮ್ಮ ರೂಪವನ್ನು ಭಜನೆ ಮಾಡ್ತಾರೆಯೋ ಅವರು ವೈಕುಂಠೆ ಭಾಸಂತೆ, ವೈಕುಂಠದಲ್ಲಿ ಶೋಭಿಸ್ತಾರೆ. ಈ ಭೂಲೋಕದಲ್ಲಿ ಮೇ ಬರೋದಲ್ಲ, ವೈಕುಂಠದಲ್ಲಿ ಮುಂದೆ ಬರುತ್ತಾರೆ. ವೈಕುಂಠದಲ್ಲಿ ಹೇಗಿರ್ತಾರೆ ಗೊತ್ತೇನವರು? ಸಹಚರ ಚಲಿತೈಹಿ ಚಾಮರೈಹಿ ಚಾರು ವೇಷಾಹ, ಎಲ್ಲರಿಗೂ ಅತ್ಯಂತ ಸ್ವರೂಪ ಬರುತ್ತೆ. ವೈಕುಂಠ ಲೋಕದಲ್ಲಿ ಕುರೂಪಿಗಳ ಹೆಸರೇ ಇಲ್ಲ, ನೆನಪಿರಬೇಕು. ಅಂಗವಿಕಲರು, ಕುರೂಪಿಗಳು, ಅಂಥವ್ರು ಇಂಥವ್ರಿಲ್ಲ, ಎಲ್ಲ ಚಾರು ವೇಷಾಹ, ಅತ್ಯಂತ ಶುದ್ಧವಾದಂಥ ರೂಪ ಅವರು. ಅದಕ್ಕೆ ಆನಂದಪೂರ್ಣವಾದ ರೂಪ, ಮುಕ್ತರದೆಲ್ಲ ಸಾಮಾನ್ಯ ರೂಪ ಅಲ್ಲ, ಸ್ವರೂಪ. ಸಂಸಾರದಲ್ಲಿ ಹೇಗಾದ್ರೂ ಇರಬಹುದು, ಮುಕ್ತಿಯಲ್ಲ ಮಾತ್ರ ಬಲಂ ಆನಂದ ಓಜಸ್ಯ ಸಹೋ ಜ್ಞಾನಂ ಅನಾಕುಲಂ ಸ್ವರೂಪಾಣ್ಯೇವ ಜೀವಸ್ಯ ವ್ಯಜ್ಜಂತೆ ಪರಮಾದ್ವಿಭೋ. ಬಲ ಆನಂದ ಓಜಸ್ಸು ಎಲ್ಲ ಜೀವನ ಸ್ವರೂಪದಲ್ಲಿ, ಸುಜೀವಿಗಳ ಸ್ವರೂಪದಲ್ಲಿ ಎಲ್ಲ ತುಂಬಿಕೊಂಡಿದೆ. ಈಗೆಲ್ಲ ಮುಚ್ಚೋಗ್ಬಿಟ್ಟಿದೆ, ಸಂಸಾರಾವಸ್ಥೆಯಲ್ಲಿ ಮುಚ್ಚೋಗಿದೆ. ಆ ನೋಡಿ ಕೆಲವು ಮಾವಿನಣ್ಣು ನೋಡಿ ಹಸಿರು ಕಾಣುತ್ತೆ, ಕಾಯಿ ಕಂಡ ಕಾಣುತ್ತೆ, ಒಳಗೆ ನೋಡಿದ್ರೆ ಒಳ್ಳೆ ಸಿಹಿ ಇರುತ್ತಲ್ಲ. ಆತೆ ಸಂಸಾರಾವಸ್ಥೆಯ ಸುಜೀವಿಗಳು ಕೂಡ ಹೇಗೆಗೋ ಕಾಣಿಸ್ತಾರೆ. ಅಜಾಮಿಳಾದಿಗಳು ಹೇಗಿದ್ರು ನೋಡಿದ್ರ, ಎಂಥ ಪರಮ ದುರಾಚಾರಗಳಿಗೆ ಕಾಣ್ತಾ ಇತ್ತು. ಅದೇ ರೀತಿ ತ್ರಿವಕ್ರೆ ಕುರೂಪಿ, ಭಯಂಕರ ಕುರೂಪಿಯಾಗಿ ಕಾಣ್ತಾ ಇತ್ತು. ಕೃಷ್ಣ ಯಾವ ಗಂಧ ಕೊಟ್ಲೋ ಆ ರೀತಿನೇ ಚೇಂಜ್ ಆಗೋಯ್ತು. ಅಂದ್ರೆ ಸ್ವರೂಪ ಕುರೂಪ, ಮುಕ್ತಿಯಲ್ಲಿ ಕುರೂಪಿಗಳ ಹೆಸರಿಲ್ಲ. ಚಾರುವೇಷಾಹ, ಅತ್ಯಂತ ಮನೋಹರವಾದ ರೂಪಗಳನ್ನು ಹೊಂದಿರುತ್ತಾರೆ. ಅದಕ್ಕೆ ಎರಡರ್ಥ, ಮತ್ತೆ ಸ್ವರೂಪದ ದೇಹ ಮನೋಹರ, ಮತ್ತೆ ಅಲಂಕಾರ ಕೂಡ ಚಾರುವೇಷ, ಒಳ್ಳೊಳ್ಳೆ ಅಲಂಕಾರಗಳನ್ನು ಹೊಂದಿರುತ್ತಾರೆ. ಅಲ್ಲಿ ಶ್ರೀಗೋಲ್ಡ್ ಗೀಗೋಲ್ಡ್ ಎಲ್ಲ ಸಿಗೋದಿಲ್ಲ ವೈಕುಂಠ ಲೋಕದೊಳಗೆ, ಯಾವುದು ಸೆಕೆಂಡ್ ಹ್ಯಾಂಡ್ ಇಲ್ಲ, ಇಲ್ಲ ಮೋಸದ ಹೆಸರಿಲ್ಲ, ಅದರಷ್ಟು ಇಮ್ಯಾಜಿನ್ ಮಾಡಲಿಕ್ಕೆ ಬರೋದಿಲ್ಲ. ಅಂತ ಶ್ರೇಷ್ಠವಾದಂಥ ಅಲಂಕಾರಗಳನ್ನು ಹೊಂದಿರುತ್ತಾರೆ. ಭಾಸಂತೆ ಶೋಭಿಸ್ತಾರೆ, ಗಮನಿಸಬೇಕು. ಅಲ್ಲಿ ಸೂರ್ಯನ ಬೆಳಕಿಲ್ಲ ವೈಕುಂಠ ಲೋಕದೊಳಗೆ, ಚಂದ್ರನ ಬೆಳಕಿಲ್ಲ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ನ ತದ್ ಭಾತಯತೆ ಸೂರ್ಯ ನ ಶಶಾಂಕೋ ನ ಪಾವಕ. ಅಲ್ಲಿ ಅಗ್ನಿಯ ಬೆಳಕಿಲ್ಲ, ಸೂರ್ಯನ ಬೆಳಕಿಲ್ಲ, ಚಂದ್ರನ ಬೆಳಕಿಲ್ಲ, ನಮಗೆ ಗಾಬರಿ ಆಗುತ್ತೆ. ಏನು ಬೆಳಕಿಲ್ಲ ಅಂತಿರಲ್ಲ, ಬೆಳಕಿಲ್ಲ ಅಂತ ಹೇಳಿಲ್ಲ, ಯಾ ಆ ಬೆಳಕಿಲ್ಲ ಅಂತ ಹೇಳಿದ್ರಷ್ಟೇ. ಆ ಬೆಳಕಿಲ್ಲ, ಯಾವ ಬೆಳಕಿದೆ ಗೊತ್ತಾ, ಭಗವಂತನ ಪ್ರಕಾಶ ಇದೆ ಅವರಿಗೆ. ಯಾವ ಸೂರ್ಯ ಭಗವ ಅನಂತ ಸೂರ್ಯ ಪ್ರಕಾಶ ಪರಮಾತ್ಮ ಗೊತ್ತೇನೋ ಅಂತ ಬೆಳಕಿದೆ. ನಮ್ಮನೆ ಸೀಮೆಣ್ಣೆ ದೀಪಿಲ್ಲ ಅಂದ್ರೆ ದೀಪಿಲ್ಲ ಅಂತ ಅರ್ಥ ಅಲ್ಲ, ಸೀಮೆಣ್ಣೆ ದೀಪಿಲ್ಲ ಅಂತ ಅಷ್ಟೇ ಅರ್ಥ. ನಮ್ಮನೆಯಲ್ಲಿ ಏನೋ ಇಲ್ಲ ಅಂತ ಹೇಳಿದ್ರೆ ಬೆಳಕಿಲ್ಲ ಅಲ್ಲ, ಇಂಥ ಬೆಳಕುಗಳಿಲ್ಲ. ಭೂಲೋಕದಲ್ಲಿ ಯಾವ ಬೆಳಕನ್ನು ಅವಲಂಬಿಸಿ ನಾವು ಬದುಕಿದ್ದೇವೆ ಅಂಥ ಬೆಳಕು ವೈಕುಂಠದಲ್ಲಿಲ್ಲ. ಅದು ಎಂಥದ್ದು ಗೊತ್ತಾ, ಭಾಸಂತೆ, ಅವರ ದೇಹಕ್ಕೆ ಬೆಳಕಿದೆ ಅಂತೆ. ಸ್ವರೂಪ ದೇಹಕ್ಕೆ ಬೆಳಕಿದೆ ಪ್ರತಿಯೊಬ್ಬರಿಗೂ ಕೂಡ. ಸೆಲ್ಫ್ ಲುಮಿನಸ್ ಬಾಡಿ, ಸ್ವರೂಪಿ ಜೀವ, ಎಲ್ಲ ಸಜ್ಜೀವಿಗಳ ದೇಹವೆಲ್ಲ ಸೆಲ್ಫ್ ಲಿಮಿಟೆಂಟ್ ಆದ್ದರಿಂದ ದೇವರ ಅನುಗ್ರಹ ಬೇಕಾದಕ್ಕೆ ಆ ವಿಚಾರ ಬೇರೆ ಅಂತ ಅವರಿಗೆ ಹೊಡಿತಾ ಇರ್ತಾರೆ. ಮತ್ತೆ ಇನ್ನೇ ಆಗಿರ್ತಾರೋ ಅದು ಚಾರುವೇಷಾಹ ವೈಕುಂಠೇ ಕಂಠ ಲಗ್ನ ಸ್ಥಿರಸಿತಿ ವಿಲಸತ್ ಕಾಂತಿ ತಾರುಣ್ಯ ಲೀಲಾ ಲಾವಣ್ಯ ಪೂರ್ಣ ಕಾಂತ ಕುಚಹರ ಸುಲಭ ಶ್ಲೇಷ ಸಮೋದ ಸಾಂದ್ರಾಹ. ಇದೊಂದು ವಿಶೇಷವಾದ ಮಾತು. ಅಲ್ಲಿ ಅನೇಕ ವಿಧವಾದಂತಹ ಸ್ತ್ರೀಭೋಗವನ್ನು ಕೂಡ ಉಂಟು ಅಂತ ವರ್ಣನೆ ಮಾಡ್ತಾ ಇದ್ದಾರೆ ವಾಯುಸ್ತುತಿಯೊಳಗೆ. ಇದು ಗಮನಿಸಬೇಕಾದ ಅಂಶ. ಅಲ್ಲಿ ಸ್ತ್ರೀಭೋಗವೂ ಉಂಟು. ಇದು ಸ್ಥಾನದವನ್ನಾಗಿಲ್ಲಿ ಒಂದು ಶ್ಲೋಕದಲ್ಲಿ ಒಂದು ಮಾತು ಹೇಳಿದ್ರಷ್ಟೇನೆ. ಮಧುವಿದೆ ನೋಡ್ತೇವೆ ಹನ್ನೊಂದನೇ ಸರ್ಗದೊಳಗೆ ಎಷ್ಟು ವೈಕುಂಠ ವರ್ಣನೆ ಮಾಡ್ತಾರೋ ಗೊತ್ತಾ. ಇಲ್ಲಿ ಸ್ತ್ರೀಯರನ್ನು ವಿಲಾಸ ಮಾಡೋ ಕ್ರಮವನ್ನೆಲ್ಲ ವರ್ಣನೆ ಮಾಡ್ತಾ ಹೋಗ್ತಾರೆ. ನಮಗೆ ಸ್ವಲ್ಪ ಗೊಂದಲ ಹುಟ್ಟಿಸ್ತಕ್ಕಂಥ ಮಾತಿದೆ. ಸಾಮಾನ್ಯವಾಗಿ ಇದನ್ನು ಹೇಯ ಸುಖ ಅಂತ ಕರೀತಾರೆ. ಜ್ಞಾನಿಗಳು ತ್ಯಾಗ ಮಾಡ್ತಕ್ಕಂಥ ಸುಖ ಇದು. ಅಂತಹ ಸುಖವನ್ನು ವೈಕುಂಠದಲ್ಲಿ ಹೊಂದೋದಾಗಿದ್ರೆ ಅದು ಕೂಡ ಹೇಯತ್ವ ಬಂತಲ್ಲ ಅಂತ ಪ್ರಶ್ನೆ ಬರುತ್ತೆ. ಹೇಯತ್ವ ಬರುತ್ತಲ್ಲ ಅಂದ್ರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೇನೆ ಹೇಳ್ತಾರೆ, ಇದು ನಾವರಿವು ಹೇಳಿದ ಮಾತಲ್ಲ, ಉಪನಿಷತ್ತನ ಮಾತದ್ದು. ಸ್ತ್ರೀ ಭಿರ್ವಾ ಯಾನ ಇರುವಾ ಅಂತ ಉಪನಿಷತ್ತನ ಹೇಳ್ತಾರೆ. ಅಲ್ಲೂ ಕೂಡ ಸ್ತ್ರೀ ಜೊತೆ ವಿಹಾರ ಉಂಟು. ಹಾಗಿದ್ರೆ ಏನು ವ್ಯತ್ಯಾಸ ಬಂತು ಭೂಲೋಕಕ್ಕೂ ಅದಕ್ಕೊಂದ ಕೇಳಿದರೆ? ನೀವು ವೈಕುಂಠಕ್ಕೆ ಹೋಗಾಗಿರೋದನ್ನು ನಾವು ಇಲ್ಲೇ ಮಾಡ್ತೀವಿ ಅಂದ್ರೆ ಮಾಡಬೇಕಾಗಿದ್ರೆ ವೈಕುಂಠಕ್ಕೆ ಹೋಗಾಗಿರ್ತಾರೆ ಅಂತ ಹೇಳ್ತೀರಿ. ಅದೇ ಕೆಲಸ ಜನ ಮಾಡ್ತಿರೋದು ಇವತ್ತಿನ ದಿವಸ. ಅದೇ ತಾನೇ ಕುಡಿಯೋದು ತಿನ್ನೋದು ಬಿಡದೆ ಅಂದ್ರೆ ಅದೇ ಅವಸ್ಥೆ ತಾನೇ ಅಂತ ಕೇಳಿದರೆ? ಇಲ್ಲ, ಅದು ಇಂಥದ್ದಲ್ಲ. ಸ್ವರೂಪ ದೇಹದ್ದು ಅಲ್ಲಿ ಹೇಳ್ತಾರೆ. ಅವರ ಸುರತವನ್ನ ಮುನಿಗಳು ಹೊಳ್ತಾರಂತ ಸುರತ ಅಂದ್ರೆ ಅದೆದ್ದು ಕೂಡ ಹೇಯವಾದ ಭೋಗವಲ್ಲ, ಅದು ಅನಿಂದ್ಯವಾದ ಭೋಗವನ್ನು ಅಲ್ಲಿ ಕಾಣುತ್ತಾರೆ. ಇದರಿಂದ ಹೊಸ ಒಂದು ವ್ಯಾಖ್ಯಾನವನ್ನು ಕೊಟ್ಟಂತೆಯಾಯಿತು. ಮುಕ್ತಿಯ ಬಗ್ಗೆ ಅನೇಕರಿಗೆ ಒಂದು ಕಲ್ಪನೆ ಇರಬಹುದು. ಬಹಳಷ್ಟರ ಮುಕ್ತಿ ಯಾತಕ್ಕೆ ಬೇಡ ಅಂತಾರೆ ಅಂತ ಹೇಳಿದ್ರೆ ಒಂದು ಕಾರಣ ಇರಬಹುದು ಅನೇಕರಿಗೆ. ಮುಕ್ತಿಯಲ್ಲಿ ಏನೇ ಇರಲಿ, ಇವತ್ತೇನು ಮಾಡ್ತೇವೆ ನಾವೀಗ, ತ್ಯಾಗ ಮಾಡಿದವರಿಗೆ ಮುಕ್ತಿ ಅಂತ ಹೆಸರು ತಾನೆ. ತ್ಯಾಗ ಮಾಡಿದವರಿಗೆ ಮುಕ್ತಿ, ಎಲ್ಲ ತ್ಯಾಗ ಮಾಡಬೇಕು ಅಂತೀರಿ. ಎಲ್ಲ ತ್ಯಾಗ ಮಾಡಿ ಮುಕ್ತಿಗೆ ಹೋಗೋದಕ್ಕಿಂತ ಮುಕ್ತಿ ಹೋಗಿ ಸುಖ ಪಡಬಹುದು. ಎಲ್ಲ ತ್ಯಾಗ ಮಾಡಿ, ನಮಗೆ ಎಲ್ಲ ತ್ಯಾಗ ಬೇಕಿಲ್ಲ, ಕೆಲವು ಭೋಗ ನಮಗಿರಲಿ, ಸ್ವಲ್ಪ ದುಃಖ ಇದ್ರೂ ಪರವಾಗಿಲ್ಲ ಅಂತ ಮನುಷ್ಯ ಏನ್ ಮಾಡಿಬಿಡ್ತಾನೆ? ಮುಕ್ತಿಯಲ್ಲಿ ಭೋಗಕ್ಕೆ ಅವಕಾಶ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಯಾರು ಮುಕ್ತಿನ ಬಯಸೋದೇ ಇಲ್ಲ. ಹಾಗಾಗಿ ಬಿಡ್ಬೋದು, ಯಾರು ಮುಕ್ತಿನ ಬಯಸೋದೇ ಇಲ್ಲ. ನೀವು ಮುಕ್ತಿ ಭೋಗ ಬೇಡ ಅಂದ್ರೆ ಮುಕ್ತಿಗೆ ಹೋಗಿ, ನಾವು ಭೋಗ ಬೇಕು ಇಲ್ಲೇ ಇರ್ತೇವೆ ಅಂತ ಅನ್ಬಹುದಲ್ಲ. ಅದಕ್ಕೆ ಹೇಳ್ತಾರೆ ಮುಕ್ತಿಯಲ್ಲೂ ಏನುಂಟು ಅಂದ್ರೆ ಮುಕ್ತಿಯಲ್ಲೂ ಭೋಗಗಳುಂಟು. ಇಲ್ಲೆಂಥ ಭೋಗಗಳುಂಟೋ ಅಲ್ಲೆಂಥ ಭೋಗಗಳುಂಟು. ದಾಸರು ಬರೀತಾರೆ ವೈಕುಂಠ ವರ್ಣನೆ ಅನೇಕ ರೀತಿಯಲ್ಲಿ ಆಪ್ಯಾಯಮಾನವಾದ. ಒಂದು ಕಡೆಗೆ ಅಲ್ಲಿ ಸೂಚನೆ ಕೊಡ್ತಾರೆ ಚಾರು, ಇವೆಲ್ಲ ಎರಡು ಶ್ಲೋಕ ವೈಕುಂಠ ವರ್ಣನೆ ಬಂದಿರೋದಿಲ್ಲಿ. ಇದಕ್ಕೆ ಅನೇಕ ಶ್ಲೋಕಗಳಲ್ಲಿ ಅವರ ಮಕ್ಕಳೇ ವ್ಯಾಖ್ಯಾನ ಮಾಡಲಾಗಿದೆ. ಸುಮಧ್ವ ವಿಜಯದ ಮಕ್ಕಳ ಇದಕ್ಕೆ ವ್ಯಾಖ್ಯಾನ ಇದ್ದಂತೆ, ವಿವರಣೆಗಳು. ಇವಕ್ಕೆಲ್ಲ ಮೂಲ ಭಾಗವತ ಪುರಾಣ, ಉಪನಿಷತ್ತುಗಳು, ಅದು ಮತ್ತೆ ಅದರ ವಿವರಣೆಗಳಾಗಿ ವೈಕುಂಠ ವರ್ಣನೆ ವಾದಿರಾಜ ಸ್ವಾಮಿಗಳದು, ಮೋಹನದಾಸರ ಕೋಲು ಹಾಡು, ಎಷ್ಟೋ ಹರಿದಾಸರ ಅನೇಕ ವಿಧವಾದಂತಹ ಸುಳಾದಿ ಉಗಾಭೋಗಗಳು, ಅವೆಲ್ಲವೂ ಇದಕ್ಕೆ ಮುಖ್ಯವಾಗಿರತಕ್ಕಂಥ ವೈಕುಂಠ ವರ್ಣನೆಗೆ ಆಧಾರಗಳು. ಅಲ್ಲಿ ಮೊದಲು ಗಮನಿಸಬೇಕಾದ ಅಂಶ ಅಂದರೆ ಅಲ್ಲಿ ಯಾವುದೇ ಕಾರಣಕ್ಕೂ ದುಃಖದ ಹೆಸರಿಲ್ಲ ಅಂತ ತಿಳ್ಕೋಬೇಕು. ದುಃಖದ ಹೆಸರಿಲ್ಲ. ದುಃಖ ಇದ್ರೆ ಅದು ವೈಕುಂಠ ಲೋಕ ಅಲ್ಲ. ಇಹಕಲು ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾಹು. ಸುಖ ನಮಗೆ ಆಗಲೇಬೇಕು, ದುಃಖ ಸ್ವಲ್ಪನೂ ಆಗಬಾರದು ಅಂತ ಬಯಕೆ ಇದೆಯಲ್ಲ, ಅದು ಸಿದ್ಧಿಸ್ತಕ್ಕಂಥ ಒಂದೇ ಒಂದು ಜಾಗ ಅಂದರೆ ಅದು ವೈಕುಂಠ. ಅಂಥ ವೈಕುಂಠಕ್ಕೆ ಇವರು ಹೋಗ್ತಾರೆ. ಯಾರು ಹೋಗ್ತಾರೆ? ಆಚಾರ್ಯರ ಬೂರ ಉಪಾಸನೆ ಮಾಡಿದರೆ ಮಾತ್ರ ಹೋಗ್ತಾರೆ. ವೈಕುಂಠದಲ್ಲಿ ಎಲ್ಲ ವಿಧ ಬೋಧಭಾಗ್ಯಗಳು ಉಂಟು. ನಮ್ಮ ಆಧುನಿಕರ ಪರಿಕಲ್ಪನೆ ವೈಕುಂಠದ್ದು ಅಂದರೆ ಜನರೇನು ತಿಳ್ಕೊಂಡ್ಬಿಟ್ಟಿರ್ತಾರೆ, ಇವೆಲ್ಲ ಮುದುಕರು ವ್ರತ ಉಪವಾಸ ಮಾಡ್ತಾರೆ, ಭೀಷ್ಮ ಪಂಚಕ ಏನೇನೋ ಮಾಡೋದು ನೋಡಿಬಿಡ್ತಾರೆ, ವೈಕುಂಠಕ್ಕೆ ಇಷ್ಟೆಲ್ಲ ಮಾಡಿ ಹೋಗ್ತಾರೆ ಅಂದಮೇಲೆ ಅಲ್ಲಿ ಬರೀ ಇಲ್ಲೇ ಕಟ್ಬಿಡ್ತಾರೆ, ಎಷ್ಟು ಕಟ್ಬಿಡ್ತಾರೋ ಪಾಪ ಅಲ್ಲಿ ಅಂತ ತಿಳ್ಕೊಂಡ್ಬಿಟ್ಟು ಮಕ್ಕಳೆಲ್ಲ ಬೇರೆ ಏರ್ಪಾಡು ಮಾಡ್ಕೊಂಡು ನಿಮಗೆ ಬೇರೆ ನಮಗೆ ಬೇರೆ ಏರ್ಪಾಡು. ಅದೆಲ್ಲ ಕಂಡೆಂಬ್ಡ್ ಪೀಪಲ್ ಎಲ್ಲ ಡಂಪ್ ಆಗೋ ಜಾಗ ಅಂತ ತಿಳ್ಕೊಂಡ್ಬಿಡ್ತಾರೆ. ಇವರ ಹೋರ್ಡ್ ಹಾರ್ಸಸ್ ಸೇರಿಸಿಬಿಡ್ತಾರಲ್ಲ ಒಂದು ಕಡೆ ಕಸಾಯಿ ಖಾನೆ ಇದ್ದಾಗೆ. ಮುಕ್ತಿಯಿಂದ ಎಲ್ಲ ಕೆಲಸಕ್ಕೆ ಬಾರದವರೆಲ್ಲ ವಯಸ್ಸಾದವರು ಕಣ್ಣು ಕಾಣದವರು ಮೂಕರು ಕಿಬುಡ್ರು ಎಲ್ಲ ಸೇರ್ಕೊಂಡ್ಬಿಡ್ತಾರೆ. ಈ ಮುಕ್ತಿ ಸಾವಾಸನೆ ನಮಗೆ ಬೇಡ, ಆರಾಮ ಭೂಲೋಕದಲ್ಲಿರ್ತೇವೆ ಅಂತ ಜನ ಭಾವಿಸಿಬಿಡ್ತಾರೆ. ನಿಜವಾದ ಮುಕ್ತಿ ಬಗ್ಗೆ ಕೇಳಿಲ್ಲ ಅವರು. ಮುಕ್ತಿಯ ಬಗ್ಗೆ ನಮಗೆ ಸಿಗ್ತಕ್ಕಂಥ ಒಂದು ಸೂತ್ರದ ಪರಿಕಲ್ಪನೆ ಅಂದರೆ ನಾಲ್ಕನೇ ಅಧ್ಯಾಯ ಬ್ರಹ್ಮಸೂತ್ರ ಫಲಾಧ್ಯಾಯದಲ್ಲಿ ಮುಕ್ತಿಯ ವರ್ಣನೆ ಮಾಡ್ತಾರೆ. ಅಲ್ಲಿ ದೇಹ ಹೇಗಿರುತ್ತೆ ಮೊದಲು ಗೊತ್ತಾ? ಆ ದೇಹದ ವರ್ಣನೆ ಸಾಕು ನಮಗೆ ಅಲ್ಲಿ ಹೋಗಬೇಕು ಅನ್ನಿಸ್ಬೇಕಾದ. ರೋಗ ರುಜಿನ ಲಿಮಿಟೇಷನ್ ಯಾವುದೂ ಇಲ್ಲದ ಸುಂದರವಾದ ದೇಹ ಅಂದರೆ ಮುಕ್ತಿಯಲ್ಲಿ ಮಾತ್ರ. ಇಲ್ಲಿ ಎಷ್ಟೇ ದೇಹ ಇರಲಿ ಬಿಡಲೇಬೇಕು ಆ ದೇಹನ. ಭೂಲೋಕದ ದೇಹ ಅಂದರೆ ಅವರಿವರಲ್ಲ, ಬ್ರಹ್ಮದೇವರ ದೇಹ ಬಿಡಬೇಕು. ಜಸ್ಟ್ ಇಮ್ಯಾಜಿನ್ ಮಾಡಿ, ಭೀಮಸೇನವರು ದೇಹ ಬಿಟ್ಟು ಹೋಗ್ತಾರೆ ನಿರ್ಣಯದಲ್ಲಿ ಬರೀತಾರೆ ಆಚಾರ್ಯ. ಭೀಮಸೇನ ದೇಹ ಬಿಟ್ಟು ಹೊರಟು ಬಿಟ್ಟರೆ ದ್ರೌಪದಿ ದೇವಿ ದೇಹ ಬಿಡ್ತಾರೆ, ಇನ್ನು ಯೋಚನೆ ಮಾಡ್ತೀರಾ ಅದಕ್ಕಿಂತ? ಎಂಥ ನಂಬರ್ ಒನ್ ದೇಹ ಆದರೂ ಕೂಡ ಬಿಡಲೇಬೇಕು. ಬ್ರಹ್ಮದೇವರು ಬಿಡ್ತಾರೆ, ರುಜುಗಳು ಬಿಡ್ತಾರೆ ಅಂದ ಮೇಲೆ ಈ ದೇಹಕ್ಕೆ ಒಂದು ದೋಷ ಇದೆ. ಎಂಥ ನಿಮಗೆ ರೇಷ್ಮೆ ಆಗಬಹುದು, ಸೂಪರ್ ಇಂಪೋರ್ಟ್ ಡ್ರೆಸ್ ಆಗಿರಬಹುದು, ಅದನ್ನು ನೀವು ತೆಗಲೇಬೇಕಾಗುತ್ತೆ. ಸ್ನಾನಕ್ಕೆ ಹೊರಟಾಗಿ ಹೇಗೆ ತೆಗಿಲೇಬೇಕು, ದೇಹ ಬಿಡಲೇ ವಿರಜಾ ಸ್ನಾನಕ್ಕೋಸ್ಕರ ಈ ದೇಹ ಬಿಡಬೇಕು. ಸ್ನಾನಕ್ಕೋಸ್ಕರ ಸೂಟ್ ಬುಟ್ಟಾಕಿ ಸ್ನಾನ ಮಾಡೋ ಅಭ್ಯಾಸ ಇನ್ನೂ ಬಂದಿಲ್ಲ, ದೇವರಾಜ ಸಾಧ್ಯ ಇಲ್ಲ ಅದು. ಹೇಗೆ ವಸ್ತ್ರ ತೆಗೆದು ಸ್ನಾನಕ್ಕೆ ಇಳಿಬೇಕೋ, ಈ ಲಿಂಗದೇಹ ಅಂಬೋದು ವೀರಾರಾಜ ಸ್ನಾನಕ್ಕೆ ರೆಡಿ ಆಗಬೇಕಾದ್ರೆ ಅಲ್ಲಿ ಬಿಟ್ಟು ಹೋಗಿಬಿಡ್ತಾನೆ. ಅವೇ ಸ್ನಾನ ಮಾಡಿದ ಬಟ್ಟೆ ಬಿಡಬೇಕು ಗೊತ್ತಲ್ಲ, ಸ್ನಾನ ಮಾಡಿದ ಬಟ್ಟೆ ಸ್ನಾನ ಮಾಡೋರಿಗೆ ಅರ್ಥ ಆಗ್ತದೆ, ಸ್ನಾನ ಮಾಡೋ ಬಟ್ಟೆ ಬಿಡಬೇಕಾದ್ರೆ ಅದೇ ರೀತಿ ಈ ಲಿಂಗದೇಹ ಮಾಡ್ತಾರೆ ಬಿಟ್ಬಿಡ್ತಾರೆ, ಲಿಂಗದೇಹ ಬಿಟ್ಬಿಟ್ಟು ಸ್ವರೂಪ ದೇಹ ಪಟ್ಟು ಹೋಗಿಬಿಡ್ತಾರೆ. ಇದು ಮುಕ್ತಿಯ ನಿತ್ಯದ ಸ್ನಾನ ಮಾಡಬೇಕಾದ್ರೆ ವಿರಜಾ ಸ್ನಾನ ಜ್ಞಾಪಕ ಇರಬೇಕು ನಮಗೆ. ಇವತ್ತಿಗೆ ಸ್ನಾನ ಇವತ್ತು ಗಂಗಾ ಗಂಗೆತಿ ಒಬ್ರು ಯಾತ ಅಂತ ಹೇಳ್ತಾರೆ. ಯಾಕೆ ನಮಗೆ ಗೊತ್ತಿರೋ ಅಂತ ಹೇಳಿ ಬೆಸ್ಟ್ ಅಂದ್ರೆ ಗಂಗಾ ನದಿ, ಅದು ಅದಕ್ಕಿಂತ ದೊಡ್ಡದು ವಿರಜಾ ನದಿ, ಯಾಕೆ ಲಕ್ಷ್ಮಾತ್ಮಕವಾದದ್ದು. ಗಂಗಾದೇ ಗಂಗಾ ನದಿಗೆ ಅವಿಭಾರ ದೇವತೆ ಮಹಾಲಕ್ಷ್ಮಿ ಅಲ್ಲ, ವಿರಜಾ ನದಿಗೆ ಮಹಾಲಕ್ಷ್ಮಿ. ಆದ್ರಿಂದಾಗಿನೇ ಆ ನದಿ ಸ್ನಾನ ಮಾಡಲೇ ಪ್ರಾಕ್ಟೀಸಿ ಸ್ನಾನ ಎಲ್ಲ ಕೂಡ. ಪ್ರತಿನಿತ್ಯದ ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವಪಾಪೇಭ್ಯ ವಿಷ್ಣುಲೋಕಂ ಸಗಚ್ಚತಿ ಎಂಬುದೆಲ್ಲ ಅದಕ್ಕೆಲ್ಲ ಇದು ರಿಹರ್ಸಲ್ ಇದ್ದಾಗಷ್ಟೇ. ಕೊನೆಯ ಸ್ನಾನ ಅಲ್ಲಿ ಮಾಡಬೇಕಾಗಿತ್ತು. ಅಲ್ಲಿ ಮಾಡಿದ ಮೇಲೆ ಬರೋ ದೇಹ ಇದೆಯಲ್ಲ ಪರಿಶುದ್ಧವಾದ ದೇಹ, ಮತ್ತೆ ಎಂದೂ ಬಿಡೋ ಪ್ರಸಂಗ ಬರೋದಿಲ್ಲ. ನಚ ಪುನರಾವರ್ತತೆ ನಚ ಪುನರಾವರ್ತತೆ, ಒನ್ಸ್ ಫಾರ್ ಆಲ್ ಯಾವಾಗಲಿರತಕ್ಕಂಥ ದೇಹ. ಇಷ್ಟಪಟ್ಟ ಓಡಾಡಬಹುದು, ಇಷ್ಟಪಟ್ಟಾಗಿರ್ಬೋದು. ಏನು ಸುಖ ಬೇಕು ಅಂದ್ರೆ ಆ ಸುಖ ತಕ್ಷಣ ಸಿಗುತ್ತೆ. ಅಲ್ಲಿ ಹೇಳ್ತಾರೆ, ಎಂ ಎಂ ಸುಖಿ ಕಾಮಯತೆ ಅರ್ಥ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ ಇತ್ತೇವ ವೇದಾಹ ಅಪಿ ವೇದಯಂತಿ ಮುಕ್ತಿಂ ತತಃಕೋ ವಿಭವಾತಿರೇಕ. ಇದು ತಂದೆ ಮಾತಿಗೆ ಮಗನ ವ್ಯಾಖ್ಯಾನ, ನಾರಾಯಣ ಪಂಡಿತರು ಬರೀತಾರೆ. ಎಂ ಎಂ ಸುಖಿ ಕಾಮಯತೆ ಅರ್ಥ ಮಾತ್ರ, ಈ ಲೋಕದೊಳಗೆ ನಾವೇನು ಗೊತ್ತಿದೆ, ಇವತ್ತು ಮಗದ ಆಗಬೇಕು ಇದಾಗಬೇಕು ಅಂತೇವೆ, ಏನೋ ನೋಡಬೇಕು ಅಂತ ಟಿ ವಿ ಬಂತು, ಆಮೇಲೆ ಕೂತಲ್ಲೇ ನೋಡಬೇಕು ಅಂತ ರಿಮೋಟ್ ಬಂತು, ಗೊತ್ತಾಯ್ತು ಒಂದೊಂದೇ ಬಂತಲ್ಲ. ಈಗ ಅಲಗಾಡಬಾರದು ಮನುಷ್ಯ, ಕೂತಲ್ಲೇ ಕೂತಿರ್ಬೇಕು, ತಿನ್ನಬೇಕು ನೋಡ್ತಿರ್ಬೇಕು ಅಷ್ಟೇ, ಎರಡೇ ಕೆಲಸ. ಆ ರೀತಿ ಇವತ್ತು ಕೂತಲ್ಲೇ ಆಗ್ತಿದೆಯಲ್ಲ, ಆ ರೀತಿ ವೈಕುಂಠದಲ್ಲಿ ಎಲ್ಲ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ. ಗೊತ್ತು ಎಲ್ಲ ಕೆಲಸ ಸಂಕಲ್ಪ ಮಾತ್ರ ತಕಲೋಪಿ ಸಸ್ಯ ಅಂದ್ಕೊಂಡ ತಕ್ಷಣ ಟಿ ವಿ ಬರೋದಿಲ್ಲ, ಆರ್ಡರ್ ಮಾಡಿ ಕೊಂಡ್ಕೊಂಡು ಬರ್ಬೇಕದನ್ನ. ಸಂಕಲ್ಪ ಮಾತ್ರ ಏನು ಬೇಕೋ ಆ ಕ್ಷಣ ಸಿಕ್ಬಿಡುತ್ತಂತೆ. ಅದು ಪೈಸಾ ಒಂದು ಪೈಸಾ ಕೊಡಬೇಕಾಗಿಲ್ಲ, ಮತ್ತೆ ಫ್ರೀ ಆಫ್ ಕಾಸ್ಟ್ ಎಲ್ಲಾದು ಫ್ರೀ. ಇನ್ಸ್ಟೆಂಟ್ ಇನ್ಸ್ಟೆಂಟ್ ಕಾಫಿ ಗಿಫಿ ಅಲ್ಲ, ಇನ್ಸ್ಟೆಂಟ್ ಎನಿಥಿಂಗ್ ಸಿಗೋದ ವೈಕುಂಠದೊಳಗೆ ಇನ್ಸ್ಟೆಂಟ್. ಮತ್ತೆ ಮತ್ತೆ ಪೂರ್ಣ ಸ್ವಲ್ಪ ಸ್ವಲ್ಪ ಅಲ್ಲ, ಮತ್ತೆ ಇಮ್ಮಿಡಿಯೇಟ್ ಆಗಿ ಪ್ರತಿಯೊಂದು ಕೂಡ. ಇದನ್ನ ಅರ್ಥ ಮಾಡಿಕೊಂಡ್ರೆ ನಿಜವಾಗ್ಲು ವೈಕುಂಠ ಅಂದ್ರೆ ವೈಕುಂಠನೇ. ಅದೇ ನಶುಣ್ತಷ್ಟೇ ಹೇಗಾರು ಬರುತ್ತಾ ಅಂದ್ರೆ ಅದನ್ನು ತೋರಿಸಕ್ಕೆ ರಾಮದೇವರು ಮಾಡಿದ್ರು. ದುರ್ವಾಸರು ಬಂದರು, ರಾಮ ನನಗೆ ಹಸಿವೆ ಆಗಿದೆ, ಅನ್ನ ಬೇಕು, ತಗೊಳ್ಳಿ ಬನ್ನಿ ಅಂದ್ರೆ, ರಾಮ ನನ್ನ ಕಂಡೀಷನ್ಸ್ ಇದೆ ಎರಡು, ನಾನು ಈಗಾಗಲೇ ಅಡಿಗೆ ಆಗಿದೆ ಅಂದ್ರೆ ಊಟ ಮಾಡೋದಿಲ್ಲ, ಮುಗಿದೋಯ್ತು, ಮಾಡಿದ ಅಡಿಗೆ ಊಟ ಮಾಡೋದಿಲ್ಲ, ಸ್ವಲ್ಪ ಕಾಯಿಲೆ ಮಾಡ್ತೇವೆ ಅಂದ್ರೆ ನಾನು ಕಾಯೋದಿಲ್ಲ, ಎಂತ ಬ್ರಾಹ್ಮಣ, ಅದಕ್ಕೆ ಬ್ರಾಹ್ಮಣ ಸಹಕಾರ ಬೇಡ ಅಂತ ಹೇಳಿದರು. ಮಾಡಿದ ಅಡಿಗೆ ಊಟ ಮಾಡೋದಿಲ್ಲ, ಅಡಿಗೆ ಆಗೋರಿಗೆ ಕಾಯೋದಿಲ್ಲ, ಮತ್ತೇನು ಮಾಡಿದ್ರು ಹಚ್ಚುವ ಇಲ್ಲೇ ನನಗೆ ಬೇಕು, ಹುಡುಗರಾಗಿದ್ದರೆ ಇವರು ಹುಚ್ಚ ಬ್ರಾಹ್ಮಣ ಹೋಗಿ ಒಂದು ಬಿಡ್ತೀನಿ. ಆಗ ರಾಮದೇವ್ ತಗೊಳ್ಳಿ ಹಾಕಿದ್ರೆ ಕೈ ಚಾಚಿ ಬಿಟ್ಟಿರ್ತಾರೆ, ಕೈ ಚಾಚಿದ್ರೆ ಹಾಗೇನೆ ಬರ್ತಾ ಇದೆ ಅನ್ನದ ರಾಶಿ ತಿಂತಾರೆ ಅವ್ರು, ರುದ್ರದೇವರು ಗೊತ್ತಾ, ಈ ತಿಂತಾರೆ ಸುಸ್ತೊಡ್ದು ಬಿಡ್ತಾರೆ, ರಾಮ ನಾನು ಸೋತೆ ನೀನು ನಾರಾಯಣ ಅಂದ್ರೆ ಇನ್ಸ್ಟೆಂಟ್ ಕೊಡೋದು ಕಾನ್ಸೆಪ್ಟ್ ಅಂತಲ್ಲ. ಈಗ ಅಂತ ಸ್ವಾಮಿ ವೈಕುಂಠದಲ್ಲಿ ಇದ್ದಾನೆ ಅಂದ ಮೇಲೆ ಯಾವ್ದು ಇನ್ಸ್ಟೆಂಟ್ ಸಿಗದಲ್ಲ ಯೋಚನೆ ಮಾಡಿ, ಅಲ್ಲಿ ಯಾವ್ದು ಆಟೋಮೆಟಿಕ್ ಅಂದ್ರೆ ಆಟೋಮೆಟಿಕ್ ಅಲ್ಲ, ದೇವರು ಅನುಗ್ರಹ ಮಾಡ್ತಾನೆ ಅಂತ ಇಮ್ಮಿಡಿಯೇಟ್ ಆಗಿ ದೇವರು ಕೊಟ್ಟು ಬಿಡ್ತಾನೆ. ಇಂಥ ಮೋಕ್ಷದ ಪರಿಕಲ್ಪನೆ ಬಂದಿದ್ದೇ ಶ್ರೀಮದ್ ಆಚಾರ್ಯರ ಸರ್ವಮೂಲ ಗ್ರಂಥಗಳಿಂದ. ಉಳಿದವರು ಏನ್ ಹೇಳಿದ್ರು ಗೊತ್ತಾ, ನಾವು ದೇವರಾಗೋದು ಏನ್ ಹಣೆ ಬರ ಇದು ಒಂದು, ನಾವು ಐಡೆಂಟಿಟಿ ಕಳ್ಕೊಳ್ಳೋದಾದ್ರೆ ಏನಾಗೋದು ನಮಗೆ ಬೇಕಿಲ್ಲ, ನಾವು ರಾಜನಾಗಬೇಕು, ಇರೋ ರಾಜನಾಗಲಿಕ್ಕೆ ಇಷ್ಟಪಡೋದ್ರೆ ನಾವು ರಾಜನಾಗಬೇಕಷ್ಟೇ, ಆ ರಾಜರ ಪದವಿ ಕೊಟ್ಟರೆ ನಮಗೆ ಬೇಕಾದ್ರೆ ಐಡೆಂಟಿಟಿ ಹೋಗಬಾರ್ದು. ಅದಕ್ಕೆ ಇದು ಅರ್ಥ ಮಾಡಿಕೊಂಡ್ರೆ ಐಡೆಂಟಿಟಿ ಕಳ್ಕೊಳ್ಳದ ಮೋಕ್ಷ ಅಂದ್ರೆ ಮಧ್ವಾಚಾರ್ಯ ಹೇಳಿದ ಮೋಕ್ಷ. ಎಷ್ಟೋ ಜನದ ಮೋಕ್ಷ ಅಂದ್ರೆ ಅದಕ್ಕೆ ಅರ್ಥನೇ ಇಲ್ಲ, ಸುಖನೂ ಇಲ್ಲ ದುಃಖ ಇಲ್ಲ ಅಂತಾನೆ, ಸುಖನೂ ಇಲ್ಲ ದುಃಖನೂ ಇಲ್ಲ ಇದೆಂತ ಮೋಕ್ಷ ಕೆಲವರು ಹೇಳ್ತಾರೆ. ಸುಖನೂ ಇಲ್ಲ ದುಃಖನೂ ಇಲ್ಲ ಅಂತ ಹೇಳಿದ್ರೆ ಆಚಾರ್ಯ ಬರೀತಾರೆ, ಹಾಗಿದ್ರೆ ನಿಮಗೆ ಮೋಕ್ಷ ಬೇಡ, ನಮಗೆ ಇದೇ ಸಾಕು, ದುಃಖ ಇದೆ ಅಂದ್ರೆ ಸುಖನೂ ಇದೆಯಲ್ಲ ಸ್ವಾಮಿ ಅದನ್ನು ಯೋಚನೆ ಮಾಡಿ ಅಂತ ಹೇಳ್ತಾರೆ. ಸ್ವಲ್ಪ ಸುಖ ಇದೆ ಅಲ್ಲ, ಅನ್ನು ಕಳ್ಕೊಳ್ಳೋದಾದ್ರೆ ನಿಮ್ಮ ಮೋಕ್ಷ ದೇವನಾಣಿ ಬೇಡ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಮೋಕ್ಷದಲ್ಲಿ ಬರೀ ಸುಖ ದುಃಖ ಎಷ್ಟೋ ಇಲ್ಲ ಅನ್ನೋ ಶುದ್ಧ ಪರಿಕಲ್ಪನೆ ಬಂದಿದ್ದು ಬದ್ಧ ಸಿದ್ಧಾಂತದಿಂದ. ಶುದ್ಧ ಆನಂದದ ಲೋಕ ಅಂದ್ರೆ ವೈಕುಂಠ ಲೋಕ, ಅದಕ್ಕೆ ಆನಂದ ತೀರ್ಥ ಅಂತ ಹೆಸರಾಯಿತು. ಆನಂದ ಸಂದಾಯಿ ಸುಶಾಸ್ತ್ರ ಕೃತ್ಸಯತ್ ಆನಂದ ತೀರ್ಥೇತಿ ಪದಂ ಗುರುದಿತಂ ಬಭೂವ ತಸ್ಯಾತಿ ಅನುರೂಪ ರೂಪಕ. ಮಧ್ವಾಚಾರ ಎಂಬ ಹೆಸರಿನಲ್ಲೇನೆ ಅವರ ಶಾಸ್ತ್ರಾರ್ಥ ತುಂಬಿಕೊಂಡ್ಬಿಟ್ಟಿದೆ. ಆನಂದ ಆನಂದೋ ನಂದನೋ ನಂದ ಸತ್ಯಧರ್ಮ ತ್ರಿವಿಕ್ರಮ. ಆನಂದ ಯಸ್ಮಿನ್ ತೀರ್ಥೆ ಆನಂದ ತೀರ್ಥ. ಆನಂದ ನಾಮಕ ಹರಿಯ ಸ್ವರೂಪವನ್ನು ಹೇಳಿದ ಒಂದೇ ಒಂದು ಶಾಸ್ತ್ರ ಅಂದ್ರೆ ಆನಂದ ತೀರ್ಥ ಮಧ್ವಶಾಸ್ತ್ರ. ಆದ್ದರಿಂದ ಅದಕ್ಕೆ ಆನಂದ ತೀರ್ಥ ಅಂತ ಹೆಸರಾಯಿತು. ಆಮೇಲೆ ಮೋಕ್ಷದಲ್ಲಿ ಏನಿದೆ ಅಂದ್ರೆ ಆನಂದ ಉಂಟು ಅಂತ ಹೇಳಿದ ಒಂದೇ ಶಾಸ್ತ್ರ ಮಧ್ವಶಾಸ್ತ್ರ. ಆನಂದಕರಂ ಶಾಸ್ತ್ರಂ ಯಸ್ಮಾತ್ ಸಹ. ಮತ್ತೆ ಅಲ್ಲಿ ಆನಂದ ನಾಮಕ ಭಗವಂತ ಇದ್ದಾರೆ, ಮೋಕ್ಷದಲ್ಲಿ ಆನಂದ ಇದೆ, ಅದು ಪಡಿಲಿಕ್ಕೆ ಏನ್ ಮಾಡಬೇಕು ಅಂದ್ರೆ ಆನಂದಕರಂ ಶಾಸ್ತ್ರಂ ಯಸ್ಮಾತ್ ಸಹ, ಈ ರೀತಿ ಸಾಧನೆ ಮಾಡಿ ಅಂತ ತೋರಿಸಿಕೊಟ್ಟ ಶಾಸ್ತ್ರ ಮಧ್ವಶಾಸ್ತ್ರ. ಅಂದ್ರೆ ಅಲ್ಲಿ ದೊಡ್ಡ ಟ್ಯಾಂಕ್ ಇದೆ, ನಮಗೆ ಬಾಯಾರಿಕೆ ಆಗಿಬಿಟ್ಟಿದೆ, ಆ ಟ್ಯಾಂಕ್ ನೋಡಿ ಔಟ್ಲೆಟ್ ನೋಡ್ತೇವೆ ಎಲ್ಲಿದೆ ಅಂತೇಳಿ. ನೋ ಔಟ್ಲೆಟ್ ಅಂದ್ರೆ ಶಾಪ ಹಾಕಿ ಹೋಗ್ಬಿಡ್ತೇವೆ, ಔಟ್ಲೆಟ್ ಅಂದ್ರೆ ಟ್ಯಾಂಕ್ ತಗೊಂಡು ಏನ್ ಮಾಡೋಣ ಆಗಿದ್ರೆ, ಅದು ತಗೊಳ್ಳೋ ಮಾರ್ಗ ಬೇಕಲ್ಲ. ಅದಕ್ಕೆ ವೈಕುಂಠ ವರ್ಣನೆ ಮಾಡಿದ್ದೇ ಮಾಡಿದ್ದೇನೆ, ಸೇ ಸಿಗುತ್ತೆ ಅಂದ್ರೆ ನಿಮಗೆಲ್ಲ ಸಿಗದಲ್ಲಿ ಬಿಡಿ ಅಂದ್ರೆ ಹೋಗ್ಬಿಡ್ತಾರೆ ಯಾರು ಇರೋದಕ್ಕೆ. ಒಂದು ಮೆಥಡ್ ಇದೆ ತೋರಿಸ್ಕೊಡ್ತಾರೆ ಆಚಾರ್ಯರು, ಆನಂದವಾದ ಬದುಕಿದೆಯಲ್ಲ, ಆನಂದನಾಮಕ ಭಗವಂತನಿಗೋಸ್ಕರ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲ ಅಂತ ಪರಮಾತ್ಮನಿಗೋಸ್ಕರ ನಾವೇನು ಬದುಕ್ತೇವಲ್ಲ, ಕೃಷ್ಣಾರ್ಪಣ ಬುದ್ಧಿಯಿಂದ ಏನು ಜೀವನ ಸಾಗಿಸ್ತೇವಲ್ಲ, ಫಲವಿದು ಬಾಳದುದಕ್ಕೆ ಸಿರಿ ನಿಲಯನ ಗುಣಗಳ ಅರಿತು ಭಜಿಸುವುದೇ ಫಲವಿದು ಬಾಳದುದಕ್ಕೆ, ಆ ಜೀವನವೇ ಆನಂದ ಅಂತ ಹೇಳ್ತಾರೆ. ಅದು ಮಧ್ವ ಸಿದ್ಧಾಂತದ ವೈಶಿಷ್ಟ್ಯ. ಮಧ್ವ ಸಿದ್ಧಾಂತ ಅಂದ್ರೆ ಮೋಕ್ಷಕ್ಕೆ ಹೋದ್ಮೇಲೆ ಆನಂದ ಪಡೋದು ಎಷ್ಟು ಮುಖ್ಯನೋ, ಇಲ್ಲೇ ಆನಂದ ಬದುಕಬೇಕು ಫಸ್ಟ್. ನಾವು ಎಂದು ಆನಂದ ಕೊಡ್ತಾ ನಾಳೆ ಊಟ ಉಪವಾಸ ಕುಡಿಯೋ ಸಿಟ್ಟು ಬರುತ್ತೆ ನಮಗೆ, ಏಕಾಶಿ ಆಗಿದ್ರೆ ಸ್ವಲ್ಪ ಮ್ಯಾನೇಜ್ ಮಾಡ್ತೇವೆ. ಉಳಿದ ದಿವಸ ಆದ್ರೆ ನಾಳೆ ಭಕ್ಷ್ಯಭೋಜ್ಯ ಹಾಕ್ತೇವೆ ಉಪವಾಸ ಕೊಡಿ ಅಂದ್ರೆ ನಾಳೆನೋ ಬೇಡ ಇವತ್ತ ಇಲ್ಲ ತಿಂದೋಗ್ಬಿಡ್ತೇವೆ ಅಂತ ಹೇಳ್ತಾರೆ. ಇವತ್ತು ನಾಳೆ ವೈಕುಂಠದಲ್ಲಿ ಸುಖ, ಇಲ್ಲಿ ದುಃಖ ಆದ್ರೆ ಏನ್ ಮಾಡ್ತೇವೆ ಆಗ ಮಾಡೋದಿಲ್ಲ. ಅದಕ್ಕೆ ಹೇಳ್ತಾರೆ ನಮ್ಮ ಜೀವನ ಇದೆಯಲ್ಲ ಸರಿಯಾಗಿ ಬದುಕ್ತೇವಲ್ಲ, ಇದು ಎಂಜಾಯ್ಮೆಂಟ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಶಾಸ್ತ್ರ ಓದೋದ್ರೆ ಆನಂದ ಇದೆಯಲ್ಲ, ಆನಂದ ಏನು ಮಾಡಿದ್ರು ಬರೋದಿಲ್ಲ ಅಂತ ಹೇಳ್ತಾರೆ. ಭಾಗವತ ಕೇಳ್ತಾ ಇದ್ದಾನೆ, ಶುಕಾಚಾರ ಹೇಳ್ತಾ ಇದ್ದಾರೆ, ಜನಕರಾಜ ಕೇಳ್ತಾ ಇದ್ದಾನೆ, ಸುದ್ದಿ ಬಂತು ಮಿಥಿಲಾಪಟ್ಟಣ ಸುಟ್ಟು ಹೋಗ್ತಾ ಇದೆ ಅಂತ. ಆಗ ಅದು ಹೇಳ್ತಾರೆ, ಏನು ಯೋಚನೆ ಮಾಡಬೇಡಿ, ಮಿಥಿಲಾಯಾಮ್ ಪ್ರದೀಪ್ತಾಯಾಮ್ ನಮೇ ಕಿಂಚನ ದಹ್ಯತೆ. ಭಾಗವತ ಶ್ರವಣದ ಆನಂದದ ಮುಂದೆ ಯಾವ ನಷ್ಟನೂ ನಷ್ಟ ಅಲ್ಲ ಅಂತ ಹೇಳ್ಬಿಡ್ತಾರೆ. ಯಾವ ನಷ್ಟವೂ ನಷ್ಟ ಅಲ್ಲ ಅಂದ್ರೆ ಇನ್ಸ್ಟೆಂಟ್ ಆನಂದ ಇಲ್ಲೂ ಕೂಡ ಕೊಡ್ತಾನೆ, ಅಲ್ಲಿಯಂತೂ ಪೂರ್ಣಾನಂದ ಸುರಿದು ಹೋಗಿಬಿಡುತ್ತೆ ಅಂತ ಪರಿಕಲ್ಪನೆ ಕೊಡ್ತಕ್ಕಂಥ ಒಂದೇ ಒಂದು ಶಾಸ್ತ್ರ ಮಧ್ವ ಸಿದ್ಧಾಂತ. ಇವತ್ತು ಜನ ಯಾತಕ್ಕೆ ಕೆಡ್ತಿದ್ದಾರೆ ಅಂದ್ರೆ ಅಂತ ಶಾಸ್ತ್ರದ ಪರಿಜ್ಞಾನ ಜನಕ್ಕಿಲ್ಲ, ತಿಳುವಳಿಕೆ ಇಲ್ಲ, ಅದಕ್ಕೇನು ಮಾಡಿದ್ದಾರೆ ಎಲ್ಲ ಹೆಲ್ಪ್ಲೆಸ್ ಆಗಿಬಿಟ್ಟಿದ್ದಾರೆ. ನಿಮ್ಮ ಪೇಪರ್ ನೋಡಿದ್ದೀರಾ ಇವತ್ತೆಲ್ಲ ಕೂಡ, ಎಲ್ಲರೂ ಕೂಡ ಡ್ರಗ್ಸ್ ತೊಗೊಳೋದೆಲ್ಲ ಕಾಮನ್ ಆಗಿದೆ. ಅಯೋಧ್ಯೆ ತಿಂತಾರಂತೆ ಜನಗಳು, ಅಯೋಧ್ಯೆ ತಿಂತಾರಂತೆ, ಇದು ತಿಂತಾರಲ್ಲ ಸಿಕ್ಕಿ ತಿಂದಾಕ್ಬಿಡ್ತಾರೆ, ಏನು ಸಿಕ್ಕರ ಅದನ್ನು ತಿನ್ನೋದು, ಆದ್ರಿಂದ ಚಟ ಅಲ್ಲಿ ಬೆಳೆಸ್ಕೊತಾರೆ ನಿಧಾನವಾಗಿ ಆ ಕಡೆ ಹೋಗ್ತಾನೆ. ಎದ್ ಪೇಪರಲ್ಲಿ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ತಾ ಇದೆ, ಹುಡುಗರು ಯಾತಕ್ಕೆ ಡಿಸ್ಟರ್ಬ್ ಆಗಿದ್ದಾರೆ ಗೊತ್ತಾ, ಸರಿಯಾದ ಮತ ಗೊತ್ತಿಲ್ಲ ಅವರಿಗೆ, ಫುಲ್ ಆಫ್ ಕನ್ಫ್ಯೂಷನ್. ಅದರಿಂದ ಮನುಷ್ಯಗೆ ಆಗಿಬಿಡ್ತಾರೆ. ಅದು ಬುದ್ಧಿವಂತರು ಬೇಗ ಕೆಡ್ತಾರೆ, ನೆನಪಿರಬೇಕು. ದಟ್ಟರಿಗಿಂತ ಬುದ್ಧಿವಂತರು ಯಾತಕ್ಕೆ ಬೇಗ ಕಟ್ತಾರೆ, ಯೋಚನೆ ಮಾಡೋ ಶಕ್ತಿ ಅವರಿಗಿದೆ. ಆದರೆ ಒಳ್ಳೆ ಮಾರ್ಗ ಸಿಗದವರು ಕೆಟ್ಟ ಮಾರ್ಗಕ್ಕೆ ಹೋಗೇ ಹೋಗ್ತಾನೋ. ಇವತ್ತು ಭಾರಿ ಒಳ್ಳೆಯವನಾಗಬೇಕು ಬುದ್ಧಿ ಇರಬೇಕು, ಭಾರಿ ಕೆಟ್ಟವನಾಗುವ ಬುದ್ಧಿ ಇರಬೇಕು, ದಟ್ಟ ಎರಡೂ ಆಗೋದಿಲ್ಲ, ನಿತ್ಯ ಸಂಸಾರ ಇಲ್ಲೇ ಇರ್ತಾ ಓಡಾಡ್ಕೊಂಡಿರ್ತಾನೋ. ಇವತ್ತು ಭಾರಿ ಬುದ್ಧಿವಂತನಿಗೆ ದಾರಿ ಸಿಕ್ಕರೆ ಅವನ ಆಚಾರ ಶಾಸ್ತ್ರ ವೈಕುಂಠಕ್ಕೆ ಹೋಗಿಬಿಡ್ತಾನೆ, ಇಲ್ಲದೆ ಹೋದರೆ ಅದು ಅತ್ಯಂತ ಉಗ್ರಾಮಯಾಗಿ ದೇಶ ನಾಶ ಮಾಡಿಬಿಡ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ನಾವು ಯೋಚನೆ ಮಾಡ್ತಾ ಇಲ್ಲ ಅದನ್ನೆಲ್ಲ ಕೂಡ. ನಮ್ಮ ಮಕ್ಕಳಿಗೆ ವಾಯಸ್ಥಿತಿ ಹೇಳೋ ಸ್ಥಿತಿಯಲ್ಲಿ ನಾವಿಲ್ಲ, ಮಧುವಿಜಯ ಹೇಳೋದಿಲ್ಲ, ಮಧುಶಾಸ್ತ್ರ ಹೇಳೋದಿಲ್ಲ ಅಂದ್ರೆ ನಾಳೆ ಇನ್ನೊಬ್ಬ ಟೆರರಿಸ್ಟ್ ಆದ್ರೆ ಏನೂ ಆಶ್ಚರ್ಯ ಇಲ್ಲ. ಇವತ್ತು ಯಾರೋ ಟೆರರಿಸ್ಟ್ಗಳ ನಾನು ನಮ್ಮನೇನೆ ಟೆರರಿಸ್ಟ್ ಬರ್ತಕ್ಕಂಥ ಅಪಾಯ ಬರಬಹುದು. ತಂದೆ ತಾಯಿ ಹೊರಗಾಗ್ತಾರಲ್ಲ ಅವನಿಂದ ಟೆರರಿಸ್ಟ್ ಬೇಕು ಅವರಿಗಿಂತ, ತಂದೆ ತಾಯಿನ ಬಿಟ್ಟು ಹೋಗ್ತಾನೆ ಅಂತ ಕೇಳಿದ್ರೆ ಹೊರಗಾಗ್ತಾನೆ ಅಂತ ಕೇಳಿದ್ರೆ ಅಲ್ಲ, ಇವತ್ತು ಎಷ್ಟು ಜನ ಇದ್ದಾರೆ ಗೊತ್ತಾ ರೀತಿ, ನಂಬ್ಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಬಾಂಬೆ ಹೋಗಿದ್ದೆ, ಒಬ್ಬ ಆಚಾರ್ಯ 90 ವರ್ಷ ಹತ್ತ 88-90 ವರ್ಷ ಹತ್ತಿರ ಇದ್ದಾರೆ, ಕಣ್ಣು ಕಾಣೋದಿಲ್ಲ ಅವರಿಗೆ, ಕಣ್ಣು ಕಾಣೋದಿಲ್ಲ. ಅವರು ನಿತ್ಯ ಪ್ರವಚನಕ್ಕೆ ಬಂದು ಕೊಡ್ತಿದ್ರು, ದೊಡ್ಡ ಪಂಡಿತರು ನಿತ್ಯ ಪ್ರವಚನಕ್ಕೆ ಬಂದು ಕೊಡ್ತಿದ್ರು. ಎಲ್ಲಿದ್ದೀರಿ ಅಂದ್ರೆ ನಾನು ಪ್ರತ್ಯೇಕ ಒಬ್ಬನೇ ಇದ್ದೇನೆ ಅಂತ ಹೇಳಿದ್ರು. ಯಾರು ನೋಡೋ, ಯಾರು ನೋಡೋದಿಲ್ಲ. ಮಕ್ಕಳಿದ್ದಾರೆ, 4 ಜನ ಮಕ್ಕಳಿದ್ದಾರೆ, ಎಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ನಾನು ಯಾರು ಹತ್ತಿರ ಸೇರಿಸಿಲ್ಲ, ನನ್ನ ಅಡಿಗೆ ನಾನೇ ಕುರುಡ ಪಾಪ ಅಡಿಗೆ ಮಾಡ್ಕೋತಾರೆ. ಜಸ್ಟ್ ಇಮ್ಯಾಜಿನ್, ರಾಕ್ಷಸರು ಕೂಡ ಅದು ನೋಡಿ ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇತ್ತು. ಯಾರು ಕುರುಡ ಭಿಕ್ಷೆ ಬೇಡ ಏನಾದ್ರು ಕೊಡಬೇಕು ಅನ್ಸುತ್ತೆ ಕೊನೆ ಪಕ್ಷ. ತಂದೆ ತಾಯಿಗಳಿಂದ ಭಿಕ್ಷುಕರಿಂದ ಕಡೆ ನೋಡ್ತಾರೆ, ಎಂಥ ಮಕ್ಕಳೇ ಆಗಿರಬೇಕು ಯೋಚನೆ ಮಾಡಿ. ಇಂಥ ಬುದ್ಧಿ ಯಾತಕ್ಕೆ ಬಂತು ಅಂದ್ರೆ ಅವ್ರು ಲೋಕದಲ್ಲಿ ಬೇಕಾಡ್ ಹುಚ್ಚಾಪಟ್ಟೆ ಸಂಪಾದನೆ ಮಾಡಿ. ಸಾಫ್ಟ್ವೇರ್ ಇಂಜಿನಿಯರ್ಸ್ ಹಾರ್ಡ್ ಮೈಂಡ್, ಇಂಜಿನಿಯರ್ ಸಾಫ್ಟ್ವೇರ್ ಹೆಸರಷ್ಟೇ, ಮೈಂಡ್ ಮಾತ್ರ ಹಾರ್ಡೆಸ್ಟ್ ಮೈಂಡ್ ತಗೊಂಡು ಏನ್ ಮಾಡ್ತೀರ ಅದಕ್ಕೆ. ಇಂಥ ಹಾರ್ಡ್ ಮೈಂಡ್ ಇರೋ ನಮ್ಮ ಲಕ್ಷಾಧೀಶರಾಗೋದಕ್ಕಿಂತ ಭಿಕ್ಷೆ ಬೇಡಿ ತಂದೆ ತಾಯಿನ ಸಾಕ್ತಾರೆ, ಅವರು ಭಾರಿ ಪುಣ್ಯವಂತರು. ಕೋಟ್ಯಂತರ ರೂಪಾಯಿ ಇದೆ, ತಂದೆ ತಾಯಿಗಳು ಭಿಕ್ಷೆ ಬೇಡ ಮಾಡ್ತಾನೆ, ತನಗೇನೂ ಇಲ್ಲ, ತಂದೆ ತಾಯಿಗಳಿಗೋಸ್ಕರ ಭಿಕ್ಷೆ ಬೇಡ್ತಾನೆ ಅಂದ್ರೆ ಅವ್ನು ನಿಜವಾಗಲು ವೈಕುಂಠಕ್ಕೆ ಹೋಗೋ ಮನುಷ್ಯ. ಇಂಥ ವ್ಯಾಲ್ಯತೆ ಜನರದ್ದು ಗೊತ್ತಿಲ್ಲ, ಏನ್ ಓದ್ತಾರೆ, ಏನ್ ಕೆಲಸ ಮಾಡ್ತಾರೆ ಇವರೆಲ್ಲ ಕೂಡ. ನಮ್ಮ ಜನಗಳಿಗೆ ಪರಮಾಶ್ಚರ್ಯ ಅಂತ ಕೇಳಿದ್ರೆ ಅದಕ್ಕೆ ಅಟ್ರಾಕ್ಟ್ ಆಗ್ತಾರೆ. ಯಾತಕ್ಕೆ ಗೊತ್ತಾ, ಅವರಿಗೆ ಸುಖ ಕಾಣೋ ಅವಕಾಶ, ತಂದೆ ತಾಯಿಗಳು ಅಡ್ಡೆ ಕಂಡ ಕಾಣ್ತಾರೆ ಅವರಿಗೆ. ದೊಡ್ಡ ವಿಗ್ರಹ ಇದ್ದಾಗ ಲೆಕ್ಕ ಇಲ್ಲ, ಹೋಗ್ಲಿ ಇಲ್ಲ ದೂರ ಇರಲಿ ಅಷ್ಟೇ ಅವ್ರ ಕಾನ್ಸೆಪ್ಟ್, ನಾವು ಸುಖ ಪಡಬೇಕಷ್ಟೆ. ಈ ಭ್ರಾಂತಿ ಯಾತಕ್ಕೆ ಬಂತು ಅಂದ್ರೆ ಸಿದ್ಧಾಂತ ಗೊತ್ತಿಲ್ಲದಕ್ಕೆ ಅದು ಅನಾಹತ ಇದು. ಒಂದು ಮಧ್ವ ಸಿದ್ಧಾಂತನ ಪಂಡಿತರಾಗಬೇಕು ಅಂತ ಓದಬೇಡಿ, ಬದುಕಲಿಕ್ಕೆ ಬರಬೇಕು ಅಂತ ಓದಬೇಕು ಫಸ್ಟ್ ನಾವು. ಮತ್ತು ಮನುಷ್ಯ ಇವೆಲ್ಲ ತಿನ್ನೋದು ಯಾವಾಗ ಗೊತ್ತಾ, ಕಾಸಿ ಅಲ್ವಾ ತಿನ್ನೋದೆಲ್ಲ ಎಕ್ಸ್ಟ್ರಾ, ಅದು ಅನ್ನ ಮಿನಿಮಮ್ ಮತ್ತೆ ಗೊತ್ತಿರಬೇಕು ನಮಗೆ. ಇವತ್ತು ಕಾಸಿ ಅಲ್ವಾ ತಿನ್ನಕ್ಕಾಗಲ್ಲ, ಉಪವಾಸ ಕೊಡ್ಲಿಕ್ಕಾಗೋದಿಲ್ಲ. ಈ ಪಾಂಡಿತ್ಯ ಬರೆದವರು ಏನು ದುಃಖ ಪಡಬೇಡಿ, ಜ್ಞಾನ ಬರಬೇಕು ಮುಖ್ಯ. ಮತ್ತು ಜ್ಞಾನ ಬದುಕಿಗೆ ಬೇಕು, ಪಂಡಿತರು ವಾಕ್ಯಾರ್ಥ ಮಾಡಲಿ, ಆದ್ರೆ ನಾವು ಬದುಕಬೇಕಾದ್ರೆ ಬೇಕಾಗಿದ್ದು ಜ್ಞಾನ ಅಂತ ಅರ್ಥ ಮಾಡಿಕೊಂಡ್ರೆ. ಮಧ್ವ ಸಿದ್ಧಾಂತ ಪ್ರತಿಯೊಬ್ಬರಿಗೂ ತಲುಪಬೇಕಾದ ಸಿದ್ಧಾಂತ, ಆದರೆ ಇವತ್ತು ನಮ್ಮ ಜನಕ್ಕೆ ತಲುಪಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ನಿಜವಾಗಲು ಮಾಡ್ತಕ್ಕಂಥ ತಪ್ಪನ್ನು ಊಹೆ ಮಾಡಕ್ಕೆ ಸಾಧ್ಯ ಇಲ್ಲ. ಹೇಳ್ತಾರೆ ವೈಕುಂಠದಲ್ಲಿ ಆನಂದ ಎಲ್ಲ ತುಂಬಿತು, ಎಲ್ಲ ಆನಂದ ಅಲ್ಲಿ ಎಂದು ವೈಕುಂಠ ಓವರ್ಫ್ಲೋ ಆಗದೇ ಇಲ್ವನ್. ಬೆಂಗಳೂರು ಹೇಗಿತ್ತು ಇವತ್ತು ಹೇಗಿದೆ ನೋಡಿದ್ರೆ ಅಂತ ಹೇಳ್ತಾರೆ. ವೈಕುಂಠ ಯಾವಾಗಲೂ ಹಾಗೆ ಇರುತ್ತದೆ, ಎಂದು ಅದು ಓವರ್ ಪಾಪ್ಯುಲೇಟೆಡ್ ಆಗೋದೇ ಇಲ್ಲ, ಹೋಗೋರೇ ಇಲ್ಲ, ಏನು ಪಾಪ್ಯುಲೇಟ್ ಆಗುತ್ತೆ, ಭಾರಿ ಕಡಿಮೆ ಹೋಗ್ತಾರೆ, ಅದರಿಂದ ಖಾಲಿ ಇರುತ್ತೆ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಹಾಗಲ್ಲ, ಅದು ಭಗವಂತ ನಿರ್ಮಾಣ ಮಾಡಿದ ಪಟ್ಟಣ ಗೊತ್ತಾ. ಅನೇಕರಿಗೆ ಗೊತ್ತಿಲ್ಲ, ಪಾಂಡವರು ದಿಗ್ವಿಜಯ ಮಾಡ್ತಾರೆ ರಾಜಯಾಗ ಕಾಲಕ್ಕೆ. ಹ್ಯಾಂಗ ತಂದ್ರೆ ಗೊತ್ತಾ ಸಂಪತ್ತನ್ನು ಅವರು ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. 300-400 ಯೋಜನೆ ಎತ್ತರ ಇರ್ತಿದ್ವಂತ ಹೀಪವು ಬಂಗಾರದ ರಾಶಿಯನ್ನು ಬೆಟ್ಟದಷ್ಟು ಬಂಗಾರ ತಂದು ಅವರು ರಾಶಿಯಾಗವನ್ನು ಮಾಡ್ತಾರೆ. ಅವಾಗ ಆಚಾರ್ಯ ಪ್ರಶ್ನೆ ಹಾಕೋತಾರೆ, ಇದೇನಿದು ಇಷ್ಟು ದೊಡ್ಡ ಬಂಗಾರ ಬರ್ವತ್ತಲ್ಲಿ ಹೇಗೆ ಇಟ್ಕೊಳ್ಳಕ್ಕೆ ಸಾಧ್ಯ? ಅವರೆಲ್ಲ ಯೋಚನೆ ಮಾಡಿ ಅಷ್ಟು ಎತ್ತರ ಭೂಮಿ, ಹಿಮಾಲಯಕ್ಕಿಂತ ಎತ್ತರದ ಬೆಟ್ಟ ಅಂತೀರಿ ಭಿನ್ನದ ಬೆಟ್ಟ, ಎಲ್ಲಿ ಜಾಗ ಇತ್ತು? ಅದು ಇಂದ್ರಪ್ರಸ್ಥ, ಎಲ್ಲಿ ಜಾಗ ಇತ್ತು ಅಂತ ಹೇಳ್ತಾರೆ. ಆ ಜಾಗ ಯಾರು ಮಾಡಿದ್ದು ಗೊತ್ತಾ? ಮಯ ಮಾಡಿದ್ದು. ಮಯನ ಮ್ಯಾಜಿಕ್ ಹೇಗಿತ್ತು ಅಂದರೆ ಎಷ್ಟು ದೊಡ್ಡ ಪದಾರ್ಥ ಕೂಡ ಸಣ್ಣದ್ರಲ್ಲಿ ಅಕಾಮಡೇಟ್ ಆಗ್ತಿತ್ತು, ಅಂತ ಶಕ್ತಿ ಇತ್ತದ್ದ ಮಯನಿಗೆ. ಈ ಮಯನಿಗೆ ಎಷ್ಟು ಶಕ್ತಿ ಇದ್ರೆ ಆನಂದಮಯ, ವಿಜ್ಞಾನಮಯ, ಅನ್ನಮಯ, ಪ್ರಾಣಮಯ, ಭಗವಂತನಿಗೆ ಶಕ್ತಿ ಇರಬೇಕು ಲೆಕ್ಕ. ಆದ್ದರಿಂದ ಎಷ್ಟು ಮಾಡಿದ್ರು ಕೂಡ ವೈಕುಂಠ ಲೋಕ ಅಂಬೋದು ಓವರ್ ಪಾಪ್ಯುಲೇಷನ್ ಆಗೋದಿಲ್ಲ, ಯಾವಾಗಲೂ ಬೇಕಾಷ್ಟು ಇರುತ್ತೆ ಅಂತ ಹೇಳಿಬಿಡ್ತ. ಮೊದಲನೇ ಮಯಾಸುರದ ಶಕ್ತಿ ಹೀಗೆ, ಭಗವಂತನ ಶಕ್ತಿ ಹೇಗಿರಬಹುದು? ಅಲ್ಲಿ ಬರೀ ಚಿನ್ನದ ಮನೆಗಳು, ಅಲ್ಲಿ ಪೇಂಟಿಂಗ್ ಗೀಟಿಂಗ್ ಇಲ್ಲವಂತೆ, ಎಲ್ಲ ನ್ಯಾಚುರಲ್ ರತ್ನಗಳನ್ನು ಫಿಕ್ಸ್ ಮಾಡ್ತಾರೆ. ನೆಲಕ್ಕೆ ರೆಡ್ ಗ್ರಾನೈಟ್ ಹಾಕೋ ಪ್ರಸಂಗ ಇಲ್ಲ, ಎಲ್ಲ ಹವಳದ ನೆಲೆಗಳಂತೆ ಪೂರ್ತಿ ಹವಳದ ನೆಲೆಗಳು. ಆಮೇಲೆ ಪೇಂಟಿಂಗ್ ಗೀಟಿಂಗ್ ಇಲ್ಲ, ಇಂದ್ರನೀಲ ಮಣಿಯಿಂದ ಗೋಡೆಗಳು, ಅದಕ್ಕೆ ಅನೇಕ ಫಿಕ್ಸ್ ಮಾಡಿ ರತ್ನಗಳನ್ನು ಫಿಕ್ಸ್ ಮಾಡೋದು ಅಷ್ಟೇ ಹೊರತು ಬೇರೆ ಯಾವುದೇ ಇಲ್ಲ. ಎಲ್ಲ ಅಪ್ರಾಕೃತ ಅನ್ಬ್ರೇಕಬಲ್, ಮತ್ತೆ ವರ್ಷಕ್ಕೊಮ್ಮೆ ಕ್ಲೀನ್ ಮಾಡೋದವೆಲ್ಲ ಇಲ್ಲ. ಮತ್ತೆ ಕ್ಲೀನ್ ಮಾಡೋಕ್ಕೆ ಯಾರು ಬರಬೇಕು? ಅದೇ ಭಾರಿ ಕಾಸ್ಟ್ಲಿ ಆಗುತ್ತೆ. ಕೆಲವರು ಇರ್ತಾರೆ ಭಾರಿ ದೊಡ್ಡ ಮನೆ ಪ್ರೆಸೆಂಟ್ ಮಾಡಿಬಿಟ್ರೆ ಗಾಬರಿ ಆಗಿಬಿಡ್ತಾರೆ ಆಚಾರ್ಯಗಳು. ಇದು ಸುಣ್ಣ ಬಂಡ ಮಾಡ್ತಾ ಕೆಲವು ಕೈಲಿ ಆಗೋದಿಲ್ಲ, ಕೊನೆಗೆ ಲಕ್ಷಾಂತರ ರೂಪಾಯಿ ಆಗುತ್ತೆ ಅಂತ ಗಾಬರಿ ಆಗ್ತಾರಲ್ಲ. ವೈಕುಂಠದ ಬಗ್ಗೆ ಯೋಚನೆ ಮಾಡಬೇಡಿ. ಎಲ್ಲ ಪ್ರತಿಯೊಂದು ಸಂಕಲ್ಪ ಮಾತ್ರ, ಅದು ಅಪ್ರಾಕೃತ ಆದ್ರಿಂದ ಅದು ಹೊಲಸಾಗೋದು ಇಲ್ಲ, ಚಾನ್ಸಸ್ಸೇ ಇಲ್ಲ. ಪರಿಶುದ್ಧ ಆಯಾಸದ ಹೆಸರಿಲ್ಲ, ಹಸಿವು ಬಾಯಾರಿಕೆಗಳೇ ಇಲ್ಲ. ಅವರು ತಿಂತಾರ ಇಲ್ಲಾದ್ರೆ ಬೇಕಾದ ಊಟ ಗಿಟ ಎಲ್ಲ ಮಾಡ್ತಾರೆ, ಹಸಿವಿಲ್ಲ ಅಂತ ಅವರಿಗೆ. ಇದು ಬಹಳ ಆಶ್ಚರ್ಯ, ಊಟ ಹಸಿವಿಲ್ಲ. ಅದು ಹ್ಯಾಕ್ ಗೊತ್ತೇನು? ಹಲ್ಲ ಸ್ವೀಟ್ ತಿಂದು ಬಿಟ್ಟಿರ್ತಾನೆ, ಇನ್ನೇನು ಹೇಳಕ್ ಹೋಗ್ತಿರ್ತಾನೆ, ಮತ್ತೊಂದು ಸ್ವೀಟ್ ಬರುತ್ತೆ ಬೇಡ ಅಂತ. ಅದಕ್ಕೆ ಇರಲಿಲ್ಲ, ಅದಕ್ಕೆಲ್ಲ ತಿಂದ್ರೂ ಆಯ್ತು, ಹೋದ್ರೂ ಆಯ್ತು, ಹಾಕ್ಲಿಲ್ಲ ರೆಡಿ, ಹಾಕಿದ್ರು ರೆಡಿನೇ. ಆ ಥರ ವೈಕುಂಠಗಳಲ್ಲಿ ಹಸಿವು ಬಾಯಾರಿಕೆಗಳೆಲ್ಲ ಆನಂದ ಕೊಡವೇ ಹೊರತು ಶ್ರಮ ಕೊಡವಲ್ಲ. ಇದು ಬಹಳ ಆಶ್ಚರ್ಯ, ಗೊತ್ತಿರಬೇಕು ನಮಗೆ. ಹೊಟ್ಟೆ ತುಂಬಿದೆಯೋ ತುಂಬಿದೆ, ಬಾಯಾರಿಕೆ ಆಗಿಯೋ ಆಗಿಲ್ಲ, ನೀರು ಕುಡಿತಾರೋ ಕುಡಿತಾರೆ, ಊಟ ಮಾಡ್ತಾರೋ ಮಾಡ್ತಾರೆ. ಅಂದರೆ ಅವರಿಗೆ ಅದು ಆನಂದ ಭೋಗ ಆನಂದನೇ ಹೊರತು, ಭೋಜನ ಆನಂದನೇ ಹೊರತು, ನೆಸ್ಸಿತಿಯಾಗಿ ಅವರಿಗೆ ಬಂದಿಲ್ಲ. ಈ ಜಾಗದಲ್ಲಿ ಎಷ್ಟು ಸೇರ್ತಾರೆ ಸ್ವಾಮಿ ಅಂದರೆ, ಕೆಲವು ಹೇಳ್ತಾರೆ ಮಿನಿಸ್ಟ್ರಿ ಕೋರ್ಟ್ ಒದ್ದಾಡಿ ಒದ್ದಾಡಿ ಸಾಯ್ತಾರೆ ಪಾಪ, 5 ವರ್ಷಕ್ಕೆ ಮರ್ಬಾ ಹೋಗೇ ಬಿಡ್ತಾರೆ. 5 ವರ್ಷ 3 ವರ್ಷ ಯಾವಾಗ ಹೋಗ್ತಾರೋ ಗೊತ್ತಿಲ್ಲ. ವೈಕುಂಠ ಲೋಕದಲ್ಲಿ ಹೇಗಿದೆ ಗೊತ್ತಾ ನಿಮಗೆ? ನಚ ಪುನರಾವರ್ತತೆ, ನಚ ಪುನರಾವರ್ತತೆ, ವಾಪಸ್ ಬರೋದೇ ಇಲ್ಲ ಅದರೊಳಗೆ. ಶಾಶ್ವತವಾದ ಲೋಕ ಅದು, ಶಾಶ್ವತವಾದ ಲೋಕ ಸ್ವಾಮಿ. ಲೋಕ ಶಾಶ್ವತ ಇರ್ಬೋದು, ಮುಪ್ಪಿಗೆ ಬಂದುಬಿಟ್ರೆ ಮುಪ್ಪೇ ಇಲ್ಲ ವೈಕುಂಠದಲ್ಲಿ, ಮುಪ್ಪೇ ಇಲ್ಲ. ತೀರ ಚಿಕ್ಕವರಿದ್ರು ಪ್ರಾಬ್ಲಮ್ಮೇ, ತೀರ ದೊಡ್ಡವರಾದ್ರೂ ಪ್ರಾಬ್ಲಮ್ಮೇ. ನಿತ್ಯ ತರುಣರಂತೆ ವೈಕುಂಠದಲ್ಲಿ ಇದ್ದವರಿಗೆಲ್ಲ ನಿತ್ಯ ತಾರುಣ್ಯ. ಅವರಿಗೆ ವಯಸ್ಸಾಗೋದಿಲ್ಲ, ರೋಗ ಇಲ್ಲ, ವೈಕುಂಠದಲ್ಲಿ ಒಂದು ಆಸ್ಪತ್ರೆನೂ ಇಲ್ಲ. ಸೊ ಮೆಡಿಕಲ್ ಹೋದರೆ ವೈಕುಂಠಕ್ಕೆ ಹೋಗಿ ಏನು ಉಪಯೋಗ ಇಲ್ಲ, ಒಬ್ಬ ಪೇಷಂಟು ಸಿಗೋದಿಲ್ಲ ನೆನಪಿರಬೇಕು. ವೈಕುಂಠಕ್ಕೆ ಹೋದರೆ ಮೆಡಿಕಲ್ಗೆ ಯಾವ ಸ್ಕೋಪು ಇಲ್ಲ, ಇಂಜಿನಿಯರಿಂಗ್ ಯಾವ ಸ್ಕೋಪ್ ಇಲ್ಲ, ರೆಡಿಮೇಡ್ ಮನೆಗಳು ಮತ್ತಾರು ಕಟ್ಸೋದಕ್ಕೆ ಹೋಗೋದಿಲ್ಲ ಅಲ್ಲಿ. ಮತ್ತೆ ಯಾವುದಕ್ಕೂ ಸ್ಕೋಪ್ ಇಲ್ಲ, ಶ್ರೀಮಂತರಿಗೆ ಸ್ಕೋಪ್ ಇಲ್ಲ. ಯಾಕೆ ಗೊತ್ತಾ? ಆ ಶ್ರೀಮಂತಿಗೆ ಬೇಕೇ ಇಲ್ಲ, ಎಲ್ಲ ಸಬ್ಸಫಿಷಿಯೆಂಟ್. ಅಲ್ಲಿ ಸ್ಕೋಪ್ ಇರೋದು ಬದ್ಧ ಶಾಸ್ತ್ರಕ್ಕೊಂದೇ, ಅದು ಓದ್ದವ್ರು ಮಾತ್ರ ವೈಕುಂಠಕ್ಕೆ ಹೋಗ್ಬೋದೇ ಹೊರತು ಇನ್ನೇನು ಓದಿದ್ರು ಕೂಡ ಭೂಲೋಕಕ್ಕೆ ಕ್ಲೋಸ್. ವೈಕುಂಠವ್ರು ದೇವರಾಣೆ ಬರದೇ ಇರತಕ್ಕಂಥ ಪದಾರ್ಥಗಳು. ಶಾಶ್ವತವಾದ ಲೋಕ ವೈಕುಂಠ ಲೋಕ, ನಿತ್ಯ ತಾರುಣ್ಯ, ಅನರ್ಘ್ಯವಾದ ರತ್ನಗಳ ರಾಶಿ ಅಂದ್ಕೊಂಡಾಗಲೇ ಬರುತ್ತೆ, ಎಷ್ಟು ಬೇಕಾದ್ರೂ ಬರುತ್ತೆ, ವಾಪಸ್ ಹೋಗೋದಿಲ್ಲ, ಯಾವಾಗಲೇ ಇರುತ್ತೆ, ಎಲ್ಲಿ ಬೇಕಾದ್ರೂ ಓಡಾಡಬಹುದು. ಅಲ್ಲಿ ಪ್ರಶ್ನೆ ಹಾಕೋತಾರೆ, ಸ್ವಾಮಿ ಇಷ್ಟು ದಿವಸ ನಾವು ಯಾವುದೋ ಊರಿಗೆ ಹೋಗ್ಬಿಟ್ಟಿರ್ತೇವೆ, ಸೊಪ್ಸಿರ್ತೇವೆ, ಆಮೇಲೆ ಎಲ್ಲೋ ಟೂರ್ಗೆ ಹೋದ ಕನಸ ನೋಡ್ಬೇಕು ಅನಿಸುತ್ತೆ. ನಾವು ಇದ್ದ ಜಾಗನ ಇದ್ದ ಮನೆ ನೋಡ್ಬೇಕು ಅನಿಸುತ್ತೆ, ನೋಡ್ಬೇಕು, ನೋಡ್ಬಿಟ್ಟು ಅವಾಗ ಖುಷಿ ಪಡ್ಬೇಕು, ಇಂಥಲ್ಲಿ ಇದ್ನಲ್ಲ ನಾನು ಅಂತ ಏನೋ ನೆನೆಸ್ಕೋತಾ ಇರ್ತಾನೆ. ಮುಕ್ತಿ ಹೋದವರಿಗೆ ಅಕಸ್ಮಾತ್ ಸಂಸಾರಕ್ಕೊಮ್ಮೆ ಬಂದು ನೋಡಬೇಕು ಅಂತ ಅನಿಸಿದ್ರೆ ನೋಡೋ ಚಾನ್ಸ್ ಇದೆಯಾ ಅಂತ ಒಂದು ಪ್ರಶ್ನೆ. ಸಂಸಾರಕ್ಕೆ ಬಂದು ವೈಕುಂಠ ಭೂಲೋಕ ಹೇಗಿತ್ತು, ಬೆಂಗಳೂರು ಹೇಗಿದೆ ಅಂತ ಅನಿಸ್ಬಿಟ್ರೆ ಬಹಳ ದಿವಸ ಆದಮೇಲೆ, ಬೆಂಗಳೂರು ಇರೋದಿಲ್ಲ, ಪರೀಕ್ಷೆ ಹೋಗ್ಬಿಟ್ಟಿರುತ್ತೆ ಅಂತದಿಗೆ. ಅಕಸ್ಮಾತ್ ನೋಡ್ಬೇಕು ಅನಿಸಿದ್ರೆ ಬರಲಿಕ್ಕೆ ಸಾಧ್ಯ ಉಂಟು, ಸಾಧ್ಯ ಉಂಟು, ಬರಬಹುದು ಅಂತ ಹೇಳ್ಬಿಟ್ಟು ಬಂದು ನೋಡಬಹುದು. ಆದರೆ ಸಂಸಾರಿಗಳಾಗಿ ಬರೋದಿಲ್ಲ, ಹಾಗೆ ಬರ್ತಾರೆ ಅಪ್ರಾಕೃತ ದೇಶ ಧರ್ಮ ನೋಡ್ಕೊ. ಅವ್ರು ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಮುಕ್ತರು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ನಮ್ಮನ್ನೆಲ್ಲ ನೋಡ್ತಾರಂತ, ನೋಡಿ ಎಂಜಾಯ್ ಮಾಡಿ ಹೋಗ್ಬಿಡ್ತಾರೆ. ಅದು ಸಾಧ್ಯ, ಅದು ಹೇಗೆ ಗೊತ್ತೇನು? ಕಾಲೇಜಲ್ಲಿ ಓದಿರ್ತಾನೆ, ರ್ಯಾಂಕ್ ತೊಗೊಂಡು ಪಾತಾಗಿ ಹೋಗ್ಬಿಡ್ತಾರೆ. ಯಾವಾಗ ದೂರಕ್ಕೆ ಹೋಗ್ತಾರೆ, ಹೋದಾಗ ಸ್ಟೂಡೆಂಟ್ ಆಗಿ ಹೋಗೋದಿಲ್ಲ, ವಿಸಿಟರ್ ಆಗಿ ಹೋಗ್ತಾರೆ. ಅಲ್ಲಿರು ಮತ್ತೆ ಸೈನ್ ಮಾಡೋದವೆಲ್ಲ ಇಲ್ಲ, ಮತ್ತೆ ಅದು ಸೈನ್ ಮಾಡೋದು ಗೆಟ್ ಔಟ್ ಆಫ್ ದಿ ಕ್ಲಾಸು ಅದೆಲ್ಲ ಯಾವುದು ಇಲ್ಲವೇ ಇಲ್ಲ, ಆರಾಮ ನೋಡ್ಕೊಂಡು ಬಂದ್ಬಿಡೋದು ಅಷ್ಟೇ. ಆ ಥರ ಬಂದವಲ್ಲಿ ಬರ್ತದೆ ಅಂತ ಹೇಳ್ತಾರೆ. ಅಲ್ಲಿ ಸ್ಟೂಡೆಂಟ್ ಆಗಿ ಎಂಟ್ರಿ ಇಲ್ಲವೇ ಹೊರತು ನೆಸಿಟಿನೇ ಇಲ್ಲ, ಎಂಟ್ರಿ ನೆಸಿಟಿನೇ ಇಲ್ಲ. ಆದರೆ ನೋಡೋದಕ್ಕೆ ಬಂದರೆ ಬೇಕಾದ್ರೆ ಇನ್ಸ್ಪೆಕ್ಷನ್ಗೆ ಹೋಗ್ಬೋದು, ಆಫೀಸರ್ ಆಗಬೇಕಾದ್ರೆ ಆ ಥರ ಹೋಗ್ಬೋದೇ ಹೊರತು ಬೇರೆ ರೀತಿ ಇಲ್ಲ. ನಾವು ವೈಕುಂಠದ್ದು ಏನೇನು ಪ್ರಶ್ನೆ ಕೇಳ್ತೇವೋ ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಆಚಾರ ಗ್ರಂಥಗಳಿಗೆ ಅದು ಪೂರ್ಣ ಪ್ರಜ್ಞರ ಗ್ರಂಥ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಆನಂದಾನ್ ಮಂದ ಮಂದ ದದತಿ ಮರುತಃ ಕುಂದ ಮಂದಾರ ನತ್ಯ ಬೋಧಾನ್ ದಧಾನ ಮೃದುಪದ ಮುದಿತೋ ಗೀತಕೈ ಸುಂದರೀಣಾಂ உருந்தை ராவந்திய முக்வேன் பகிமகூதனா ஹீந்திர தேவேந்திர செவ்வியே மௌகுந்தே மந்திரேஸ்மின் அவிரத முதயன் தேவினாம் தேவ தேவா. ஆ ஸ்லோகத்தை தாட்டி நோடுவேன். ஆனந்தான் மந்த மந்தா ததத்தி மருத்தா குந்த மந்தார நந்தியா வர்த்தா மோதான் ததானா மிருதுபத முதிதோ கீதகை சுந்தரீணாம் விருந்தை ராவந்திய முக்வேன் துவஹிம குமுத நாகீந்திர தேவேந்திர செவ்யே மௌகுந்தே மந்திரேஸ்மின் அவிரத முதயன் மோதினாம் தேவ தேவா. ஆ ஸ்லோக பூர்த்தி ஆனந்தானந்தவராகிதே அது. ஆ ஸ்லோகத தாட்டி அல்லிர பதகளு அல்லிர ரீதி ஜோடனை பிரத்தியொந்து கூட ஆனந்த கொடுத்தக்கத்து. அல்லி ஆனந்தான் மந்த மந்தா ததத்தி மருத்தா ಹಿತವಾದ ಗಾಳಿ ಬೀಸುತ್ತಂತೆ. ಆನಂದಾನ್ ಮಂದ ಮಂದ ದಧಾನಾಹ ಎಂತ ಅಲ್ಲಿ ಆನಂದ ಉಂಟಾಗ್ತಕ್ಕಂಥ ಫ್ಯಾನಕ್ಕೆ ಎಷ್ಟು ಖುಷಿಯಾಗುತ್ತೆ ನೋಡಿದ್ರಲ್ಲ, ಅದು ಯಾವಾಗಲೂ ಅಂತ ಗಾಳಿ ಬೀಸುತ್ತಂತೆ. ಅದು ಹೇಗಿರುತ್ತೆ ಗೊತ್ತಾ? ಆನಂದಾನ್ ಮಂದ ಮಂದ ದದತಿ ಮರುತಃ ಕುಂದ ಮಂದಾರ ನಂದ್ಯಾ ವರ್ತ ಮೋದಾನ್ ದಧಾನಾಹ. ಬರೀ ಗಾಳಿ ಅಲ್ಲ, ಫ್ಯಾನೊಳಗೆ ಪುಣ್ಯ ಗಾಳಿ ಅದೊಂದು ಬಂದಿಲ್ಲ, ಸೆಂಟಿರೋ ಗಾಳಿ ಫ್ಯಾನ್ ಅಂತ ಬಂದಿಲ್ಲ. ಯಾವ್ಯಾವ ಫ್ಯಾನ್ ಹಾಕಿದ ತಕ್ಷಣ ಗುಲಾಬಿ ಹೂವು ಅಷ್ಟೇ ಬರೋದು, ಇವೆಲ್ಲ ಬಂದಿಲ್ಲ ಇನ್ನೂ ಕೂಡ. ಬಂದು ಬರ್ಬೋದು ಹೇಳೋದಕ್ಕಾಗೋದಿಲ್ಲ. ಅಲ್ಲಿ ಏನ್ ಗೊತ್ತಾ? ನಂದ್ಯಾವರ್ತದ ಸುವಾಸನೆ ಗಾಳಿ ಬೀಸಿದಾಗ, ನಂದ್ಯಾವರ್ತ ನನ್ ಕುಂದ ನಂದ್ಯಾ ನಂದಿ ಬಟ್ಟಲು ಹೂವಿನ ವಾಸನೆ, ಮಲ್ಲಿಗೆ ಹೂವಿನ ವಾಸನೆ, ಮಂದಾರದ ವಾಸನೆ, ಅವೆಲ್ಲ ಇರ್ತಕ್ಕಂಥ ಗಾಳಿ ಬೀಸ್ತಾ ಇರುತ್ತೆ. ಜೋರು ಬೀಸಿದ್ರು ಕಷ್ಟ, ಮೆಲ್ಲು ಬೀಸಿದ್ರು ಕಷ್ಟ. ಅದಕ್ಕೆ ಮಂದ ಮಂದದತಿ ಬರುತ್ತಃ ಕುಂದ ಮಂದಾರ ನಂದ್ಯಾವರ್ತ ಮೋದಾಂದ ಧಾನಾಹ ಮೃದುಪದ ಮುದಿತೋ ಗೀತಕೈ ಸುಂದರೀಣಾಂ. ಒಳ್ಳೊಳ್ಳೆ ಹಾಡುಗಳಂತೆ, ಒಳ್ಳೊಳ್ಳೆ ಸಂಗೀತಗಳು, ದೈವಿ ಸಂಗೀತ ಅವೆಲ್ಲ ಕೂಡ. ದೈವಿ ಸಂಗೀತದ ಹಾಡುಗಳು, ಮನೋಹರವಾದ ಗಾಳಿಗಳು ಅವೆಲ್ಲ ಬಿಡ್ತಾ ಇರುತ್ತೆ. ಮುಕುಂದೇ ಮಂದಿರೇಸ್ಮಿನ್ ಅವಿರತ ಮುದಯನ್ ಮೋದಿನಾಂ ದೇವ ದೇವ. ಆ ಮುಕುಂದರ ಮಂದಿರವಾದ ವೈಕುಂಠದೊಳಗೆ ನಾನ್ ಸ್ಟಾಪ್ ಅವಿರತಂ, ಸದಾಕಾಲವೂ ಕೂಡ ಬರೀ ಸುಖ 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 ಅಷ್ಟೇ. ಸುಖದ ಹೊರತು ದುಃಖದ ಹೆಸರೇ ಇಲ್ಲದ ಜಾಗ ವೈಕುಂಠ. ಸ್ವಾಮಿ ಇದರಲ್ಲಿ ಎಲ್ಲಿಂದ ಬರುತ್ತೆ ಗೊತ್ತಾ? ಏಮುಂ ಭಾವಂ ಭಜಂತೆ ಸುರಮುಖ ಸುಜನಾರಾಧಿತಂತೆ ತೃತೀಯಂ. ನಿಮ್ಮ ಮೂರನೇ ರೂಪ ಇದೆಯಲ್ಲ ಮಧ್ವ ರೂಪ, ಆರಾಧನೆ ಮಾಡ್ತಾರಲ್ಲ ಅವರಿಗೆ ಸಿಗ್ತಕ್ಕಂಥ ಲೋಕ ವೈಕುಂಠ ಲೋಕ. ಅಂದರೆ ವಾಯುಸ್ತುತಿ ಕೇಳಿದವರು ಮಧ್ವವಿಜ ಓದಾಗ ಆಗ್ತಾರೆ, ಮಧ್ವವಿಜ ಓದೋರು ಸರುಮಲ ಓದ್ತಾರೆ. ಆಮೇಲೆ ಅಲ್ಲಿ ಲಿಂಕ್ ಅದು, ಒಂದನೇ ಕ್ಲಾಸ್ ಮೇಳನೇ ಕ್ಲಾಸ್ ಮೂರು ಮೂಲೆ ಹೋಗ್ತಾ ಬರ್ತಾನಲ್ಲ, ಮತ್ತು ವಾಯುಸ್ತುತಿ ನಮಗೆ ವೈಕುಂಠಕ್ಕೆ ಹೋಗಬೇಕು ಅಂತ ಭಾವನೆ ಬಂದ ಮೇಲೆ ಅದಕ್ಕೇನು ಉಪಾಯ ಅಂದರೆ ಮಧ್ವಾಚಾರ್ಯ ಅನುಗ್ರಹ ನಮಗೆ ಬೇಕು. ಅನುಗ್ರಹ ಯಾವಾಗ ಮಾಡ್ತಾರೆ ಅಂದರೆ ಅವಾಗ ಗ್ರಂಥಗಳನ್ನು ಓದ್ದಾಗ ಮಾಡ್ತಾರೆ. ಈ ವಾಯುಸ್ತುತಿ ಸರುಮೂಲಗಳ ಅಧ್ಯಯನಕ್ಕೆ ಸ್ಫೂರ್ತಿ ಕೊಡ್ತಕ್ಕಂಥ ಅತ್ಯಮೂಲ್ಯವಾದ ಒಂದು ಸಾಧನವಾಗಿ ಬೆಳಕಿ ಬರ್ತದೆ. ಏಮುಂ ಭಾವಂ ಭಜಂತೆ ಸುರಮುಖ ಸುಜನ ಆರಾಧಿತಂತೆ ತೃತೀಯಂ. ಮಧ್ವಾಚಾರ್ಯರ ಸೇವೆಯನ್ನು ಮಾಡಲಿಕ್ಕೆ ಭೂಲೋಕದ ಜನಗಳಲ್ಲ, ಸುರಮುಖ ಸುಜನ ಆರಾಧಿತಂ, ಇಂದ್ರಾದಿ ದೇವತೆಗಳು ಬರ್ತಾರೆ ಅಂತ ಹೇಳ್ತಾರೆ. ಅದನ್ನೇ ಮುಂದೆ ವರ್ಣನೆ ಮಾಡ್ತಾ ಅಹೀಂದ್ರ ಮಹೀಂದ್ರ ಎಲ್ಲರೂ ಸೇರಿಬಿಟ್ಟು ಆಚಾರ್ಯರ ಸ್ತೋತ್ರ ಮಾಡಲಿಕ್ಕೆ ಬರ್ತಾರೆ. ಇದೊಂದು ಬಹಳ ಅಪೂರ್ವದ ಪ್ರಶ್ನೆ ಇದೆ. ಆಚಾರ್ಯರನ್ನ ನೋಡಲಿಕ್ಕೆ ಅಂತ ಸೆರೆ ತರಿಸಿದರು. ನೋಡಿದ್ರು ಇವರು ಮೂರು ರೂಪಗಳು, ಇವರು ಮೂರು ರೂಪಗಳು ಪರಮಾತ್ಮಂದು, ರಾಮ ಕೃಷ್ಣ ವೇದವ್ಯಾಸ ಹನುಮದ್ ಭೀಮಸೇನ ಮಧ್ವಾಚಾರ್ಯ ಮೂರು ಇದ್ದಾರೆ. ಇಷ್ಟೇ ಅಲ್ಲ, ಇವರು ಮೂರು ರೂಪಗಳ ಜೊತೆಗೆ ಇಂದ್ರಾದಿ ದೇವತೆಗಳು ಬಂದು ಆಚಾರ್ಯ ಸೇವೆ ಮಾಡೋದನ್ನು ನೋಡ್ತಾ ಇದ್ದಾರೆ ಜೊತೆಗೆ. ಅದು ಬೇಕು, ಸೇವೆ ಮಾಡೋದು ಖಂಡಿ ಕಾಣಿಸ್ತಾ ಇದೆ. ರಾಜನೆಂದ ಪರಿವಾರ ಹೇಗೋ ಆಚಾರ್ಯ ಸುತ್ತ ಪರಿವಾರವನ್ನು ಕಾಣ್ತಾ ಇದ್ದಾರೆ. ಆ ಪರಿವಾರ ಕಂಡಿದ್ದಕ್ಕೆ ಉತ್ಕಂಠ ಕುಂಠ ಕೋಲಾಹಲ ಅಂತ ಅವ್ರು ಹೇಳಿದ್ರು. ಅಬ್ಬ ಆಚಾರ್ಯರೇ, ನಾವೇನೋ ಇಲ್ಲಿದ್ದೇವೆ, ಆ ತೆರೆ ಸರಿಸಿ ನೋಡಿದರೆ ಇಂದ್ರಾದಿ ದೇವತೆಗಳು ಬಂದು ನೂಕು ನುಗ್ಗಲು ಮಾಡಿಕೊಂಡು ನಮಸ್ಕಾರ ಮಾಡಲಿಕ್ಕೆ ಬರ್ತಿದ್ದಾರೆ. ಅದೇನು ಆಶ್ಚರ್ಯ ಅಂದರೆ, ಕಂಡಿದ್ದು ಮೇಲಿನವರು ಕಂಡ್ರು, ಕೆಳಗಿನವರು ಕಂಡ್ರು, ಆಚಾರ್ಯರು ಕಂಡ್ರು, ಇದು ಕಂಡ ದೃಶ್ಯ ಇದೆ. ಆದರೆ ಮಧ್ವಾಚಾರ್ಯರನ್ನು ನೋಡಬೇಕಾದ್ರೆ ಎಷ್ಟು ಅನುಕೂಲವಾಯಿತು ಅಂದರೆ, ಮೇಲಿನವರನ್ನು ಅವರನ್ನು ಕೆಳಗಿನವರನ್ನು ನೋಡಿದ್ದಕ್ಕೆ ಇದೆಲ್ಲ ವರ್ಣನೆ ಮಾಡ್ತಾರೆ. ಮೌಕುಂದೇ ಮಂದಿರೇಸ್ಮಿನ್ ಅವಿರತ ಮುದಯನ್ ದೇವಿನಾಂ ದೇವ ದೇವ. ದೇವ ದೇವ ದೇವತೆಗಳ ದೇವ ಅಂತ ಒಂದರ್ಥ. ದೇವತೆಗಳ ದೇವ ಗರುಡಶೇಷ ರುದ್ರಾದಿಗಳ ದೇವ, ಅಥವಾ ದೇವೇಶು ದೇವ, ಎಷ್ಟು ಜನ ದೇವತೆಗಳಿದ್ದಾರೋ ನಂಬರ್ ಒನ್ ದೇವ ವಾಯುದೇವರು ರುಜುಗಳಲ್ಲಿ, ಆದ್ದರಿಂದ ದೇವದೇವ ಅಂತಾಯ್ತು. ಮತ್ತೆ ಹೇಳ್ತಾರೆ, ವಾಯುರ್ಭೀಮ ಭೀಮೋ ಭೀಮನಾದೋ ಮಹೂಜಾಃ ಸರ್ವೇಷಾಂಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ ದೇಹಿನಾಂ ದೇಹಪಾತೆ ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟ. ಮಹಾಭಾರತದ ಮಾತದು, ವಾಯು ದೇವದೇವ, ಅದಕ್ಕೆ ದೇವದೇವ ಅಂತ ಸಂಬೋಧನೆ ಮಾಡಿದ. ದೇವದೇವೋ ವಿಶಿಷ್ಟ, ಈ ವಾಯುದೇವರೇ ದೇವದೇವರು ನೀವು. ಅದಕ್ಕೆ ಇನ್ನೊಂದು ಅರ್ಥ, ದೇವ ಅಂದ್ರೆ ರುದ್ರದೇವರಿಗೆ ದೇವ ಅಂತ ಹೆಸರಿದೆ, ರುದ್ರದೇವರಿಗೆ ದೇವ ಅಂತ ಹೆಸರು. ದೇವಶ್ಚ ದೇವ ದೇವದೇವ ಕಿಂಕರ ಶಂಕರಾಧ್ಯಾಹ, ರುದ್ರದೇವರಿಗೂ ನೀವು ಆರಾಧ್ಯ ದೇವತೆಗಳಾಗಿದ್ದೀರಿ ಅಂತ ಇನ್ನೊಂದು ಅರ್ಥವನ್ನು ಕೊಡ್ತಾರೆ. ಹೀಗೆ ದೇವದೇವ ವಾಯುದೇವರೇ ನಿಮ್ಮ ರೂಪದ ವೈಭವ ಇಂಥದ್ದು, ನಿಮ್ಮ ರೂಪದ ಆರಾಧನೆಯ ಫಲ ಇಂಥದ್ದು ಅಂತ ಹೇಳಿ ವೈಕುಂಠ ವರ್ಣನೆಯ ಒಂದು ಮುಖ ನೋಡಿದ್ದೇವೆ. ಆದರೆ ಇನ್ನೊಂದು ಮುಖ ಇದೆ. ಇಂಥ ವೈಕುಂಠ ಬೇಕೋ ನಾವು ಆಚಾರ್ಯನ ಆರಾಧನೆ ಮಾಡಬೇಕು. ಇದು ಬಿಟ್ಟರೆ ಆಪೋಸಿಟ್ ಏನಿದೆ ಗೊತ್ತಾ, ಅಂಧನ್ ತಮಸ್ಸಿದೆ ಅಂತ ಹೇಳ್ತಾರೆ. ಅಂಧನ್ ತಮಸ್ಸಿದೆ, ಅದಕ್ಕೂ ಹೋದ್ರೆ ಆಯ್ತು ನಮ್ಮ ಜನಗಳು, ಅದೊಂದು ರೈಲ್ ಹೊಡೆಬೇಡ ಅಂತ ಕೇಳಿದರೆ ಅಂಥ ಲೋಕ ಅಲ್ಲ ಅದು, ಅದು ಹೇಗಿರುತ್ತೆ ನೋಡಿ ಅಂತ ಹೇಳ್ತಾರೆ. ಕಾಂಟ್ರಾಸ್ಟ್ ಮಾಡ್ತಾರೆ, ಓದಿದರೆ ವೈಕುಂಠ, ಬಿಟ್ಟರೆ ಅಂಧನ್ ತಮಸ್ಸು, ಮಧ್ಯ ದಾರಿ ಇಲ್ಲ ಅದಕ್ಕೆ. ಸುರಸ್ಯ ಭಾರ ನಿಶಿತಾ ದುರತ್ಯಯ ದುರ್ಗಂ ಪತಸ್ತತ್ ಕವಯೋ ವದಂತಿ ಇದ್ದಾಗೆ. ಹೇಗಿದೆ ಗೊತ್ತಾ ತಮಸ್ಸು, ಉತ್ತಪ್ತ ಅತ್ಯುತ್ಕಟಿಟ್ ಪ್ರಕಟ ಕಟಕಟ ಧ್ವಾರ ಸಂಘಟ್ಟ ಅನೋದ್ಯ ದ್ವಿದ್ಯುದ್ಯೂಢ ಸ್ಫುಲಿಂಗ ಪ್ರಖರ ವಿಕಿರಣೋತ್ ಕ್ವಾತಿತೇ ಬಾಧಿತಾಂಗಾನ್ ಉದ್ಗಾಢಂ ಪಾತ್ಯಮಾನ ತಮಸಿ ತತ ಇತ ಕಿಂಕರೈ ಪಂಕಿ ಲೇತೆ ಪಂಕ್ತಿರ್ಗ್ರಾವಣಾಂ ಗರಿಮ್ಣ ಗ್ಲಪಯತಿ ಹಿ ಭವದ್ವೇಷಿಣೋ ವಿದ್ವದಾದ್ಯ. ತಮಸ್ಸಿನ ವರ್ಣನೆ ನಿಮಗೆ ಅರ್ಥ ಆಗಲಿ ಬಿಡಲಿ, ಇದು ಗೊತ್ತಾಗುತ್ತೆ. ಉತ್ತಪ್ತ ಅತ್ಯುತ್ಕಟ ಪ್ರಕಟ ಕಟಕಟ ದ್ವಾರ ಅಂತ ಬಿಟ್ರೆ ಪಟ 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 ಹೊರದಾಗುತ್ತೆ, ಅದೇ ಭಯ. ಆನಂದಾನ್ ಮಂದ ಮಂದ ಆಶ್ಲೋಕ ಹೇಗಿದೆ ನೋಡಿ, ಆನಂದ ಹೇಳಬೇಕಾದ್ರೆ ಆನಂದಾನ್ ಮಂದ ಮಂದ ದಿ ಮರುತಃ ಕುಂದ ಮಂದಾರ ನಂದ್ಯ ವರ್ತ ಮೋದಾನ್ ಗಧಾನ ಮೃದುಪದ ಮುದಿತೋದ್ ಗೀತ ಕೈ ಸುಂದರೀನಾಂ. ಹೇಗೆ ಓಡುತ್ತಾ ಶ್ಲೋಕ ಇದು ನೋಡಿದ್ರೆ ಭಯ. ಉತ್ತಪ್ತ ಅತ್ಯುತ್ಕಟ ಪಿಟ್ ಪ್ರಕಟ ಕಟಕಟ ದ್ವಾರ ಸಂಘಟ್ಟ ಅನೋದ್ಯ ದ್ವಿದ್ಯುದ್ಯೂಢ ಸ್ಫುಲಿಂಗ ಪ್ರಖರ ವಿಕಿರಣೋತ್ ಕ್ವಾತಿತೇ ಬಾಧಿತಾಂಗಾನ್ ಉದ್ಗಾಢಂ ಪಾತ್ಯಮಾನ ತಮಸಿ ತತ ಇತ ಕಿಂಕರೈ ಪಂಕಿಲೇತೆ ಪಂಕ್ತಿರ್ಗ್ರಾವಣಾಂ ಗರಿಮ್ಣ ಗ್ಲಪಯತಿ ಹಿ ಭವದ್ವೇಷಿಣೋ ವಿದ್ವದಾದ್ಯ. ಅದರ ಅರ್ಥ ಏನು? ಮೂರು ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ ತಮಸ್ಸನ್ನ. ಅದಕ್ಕೆ ಮೋಕ್ಷಕ್ಕೆ ಹೋಗಬೇಕಾದ್ರೂ ಆಚಾರ್ಯರ ಹತ್ರ ಆಯಸ್ಥಿತಿ ಹೇಳಬೇಕು, ಅವ್ರಿಗೆ ಅಂತ ಓದಬೇಕು. ಇಂದ ತಮಸ್ಸಿಗೆ ಹೋಗಬಾರ ಅಂತಿದ್ರು ಕೂಡ ಆಚಾರ ಹತ್ರ ಹೋಗ್ಬೇಕು ನಾವು ಅಂತ ಹೇಳೋದಕ್ಕೋಸ್ಕರ ಮೂರು ಶ್ಲೋಕದ ವರ್ಣನೆ ಮಾಡ್ತಾರೆ. ಆ ವರ್ಣನೆ ಕೇಳಿದಾಗ ನಮಗೆ ಅಬ್ಬ ತಮಸ್ಸು ಬೇಡ ಬೇಡ, ಆಚಾರ್ಯರು ಬೇಕೇ ಬೇಕು ಅನ್ನೋ ಭಾವನೆ ಬರುತ್ತೆ. ನಾಳೆ ದಿವಸ ಆ ಮೂರು ಶ್ಲೋಕಗಳ ಅರ್ಥ, ಆಮೇಲೆ ಮಾತರಮೇ ಮಾತರಿ ಶನ್ ಪಿತರ ತೊಲಗುರು ಮುಂದಿನ ಶ್ಲೋಕ ಬರುತ್ತೆ, ಅದನ್ನು ನೋಡೋಣ ಅಂತ ಹೇಳ್ತಾ. ಅನೇಕರು ನಮ್ಮ ವ್ಯಾಸಮಧ್ವ ಮಾಸಪತ್ರಿಕೆಗೆ ಚಂದಾದಾಗಬೇಕು ಅಂತ ಕೇಳಿದ್ರು. ಅದರ ವೈಶಿಷ್ಟ್ಯ ಅಂದರೆ ಪ್ರತಿ ಸತ್ತೂ ಕಲರ್ ಫೋಟೋಸ್ ಇರುತ್ತೆ. ಬಹುಶಃ ಯಾವ ಮಾಸಪತ್ರಿಗೂ ಹಾಕೋದೆ, ಅದು ಅಪೂರ್ವ ಫೋಟೋಗಳು, ಎಲ್ಲ ದೇವತೆಗಳ ಫೋಟೋಗಳು. ಪ್ರಾಚೀನ ಕಾಲದ ಸೋದೆ ಹೇಗಿತ್ತು ಬಹಳ ಹಿಂದೆ ಅಲ್ಲಿ ನೋಡ್ಬೋದು. ವಿಜಯದಾಸರ ಕಟ್ಟೆ ಹೇಗಿತ್ತು ಆಗಿನ ಕಾಲಕ್ಕೆ, ಆಚಾರ ನಿಜವಣ್ಣದಾರಕ್ಕಿಂತ ಮುಂಚೆ ವಾಸ್ತವ ತೀರ್ಥ ಹೇಗಿತ್ತು ಅಂತ ಹಳೆಯ ಚಿತ್ರಗಳಿಂದ ಎಲ್ಲದನ್ನು ಕೊಡೋದು. ಮಾಸ ಮಹಾತ್ಮ್ಯಾದಿಗಳು, ಗುರುಗಳ ಚರಿತ್ರೆ, ಒಂದು ಐದಾರು ವರ್ಷದೊಳಗೆ ಸಮಗ್ರ ಗುರುಚರಿತ್ರೆಗಳು, ತೀರ್ಥ ಮಹಾತ್ಮೆ, ಕ್ಷೇತ್ರ ಮಹಾತ್ಮೆ, ಮಹಾಭಾರತದ ಪಾತ್ರಗಳು, ಭಾಗವತದ ಪಾತ್ರಗಳು, ಅನೇಕ ವಿಚಾರವನ್ನು ಕೊಡೋ ಯೋಚನೆ ಇರೋದ್ರಿಂದ ಅದಕ್ಕೆ ಸದಸ್ಯರಾಗತಕ್ಕಂಥವ್ರಾಗಬಹುದು, ವ್ಯವಸ್ಥೆ ಇದೆ. ತುಂಬ ಜನ ಕೇಳಿದ್ರು ಅಂತ ಅದನ್ನು ಹೇಳಿದ್ದು. ವಾಯುಸ್ಥಿತಿ ಸಿಡಿ ಆಗೋಗಿದೆ, ನಾಳೆ ನಾಡಿದ್ದು ಬರುತ್ತೆ, ತಗೊಳ್ಬಹುದು ಅದನ್ನು. ಪುಸ್ತಕಗಳು ಸ್ವಲ್ಪ ಸಿಗುತ್ತೆ, ಇಲ್ಲಿ ಹೇಳಿರೋ ಅರ್ಥ ಎಲ್ಲ ಇದೆ ಅಂತ ಅನೇಕರು ಕೇಳಿದರು. ಇದಕ್ಕಿಂತ ಜಾಸ್ತಿ ಇದೆ, ಯಾಕಂದ್ರೆ ಉಪನ್ಯಾಸದಲ್ಲಿ ಅಷ್ಟನ್ನೇ ಹೇಳೋದಕ್ಕಾಗೋದಿಲ್ಲ, ಕೆಲವೊಂದು ಮಿಸ್ ಆಗಿಬಿಟ್ಟಿರುತ್ತೆ. ಅದರಲ್ಲಿ ಇನ್ನೂ ಹೆಚ್ಚು ವಿಷಯ ಇದೆ, ಆ ಪುಸ್ತಕಗಳು ಸಿಗುತ್ತೆ, ಬೇಕಾದರೆ ತಗೊಳ್ಬಹುದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ಓಚ ಮಹಂ ತೇನ ಪ್ರಿಯತಾಂ ಕಮಲ ಇಷ್ಟಂ ದೈವಂ ಶ್ರೀಹಸ್ಪತಿ ಆಚಾರ್ಯ ಶ್ರೀಮದಾಚಾರ್ಯಾ ಸಂತು ಮೇ ಜನ್ಮ ಜನ್ಮನಿ.